ಅಲ್ಲಿ ಆನ್ ಮಾಡ್ಬೇಕು.
ಪ್ರವಿಶ್ಯ ಮಮ ವಾಚ ಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿ ಸರಸ್ವತಾಂನಾ ಅನ್ಯಾಂಶ್ಚ ಹಸ್ತ ಚರಣ ಶ್ರವಣ ಪದಾದೀನ್ ಪ್ರಾಣಾನ್ ನಮೋ ಭಗವತೇ ಪುರುಷಾಯ ತುಭ್ಯಂ. ಜಯತಿ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾ ವಾಕ್ತಿತಃ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯ ಮುಕ್ತ ದೋಷಃ ಸರಸಿಜ ನಯನೋಸೌ ಶ್ರೀಪತಿರ್ಮಾನದೋನಃ. ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರಿಯೋಪಿ ಚ ಜ್ಞಾನಸ್ಫೂರ್ತಿಃ ಸದಾ ತಸ್ಮೈ ಹರಯೇ ಗುರವೇ ನಮಃ. ವ್ಯಾಸಾಯ ಭವನಾಚಾರ್ಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಲಸತು ಶ್ರೀಮದಾನಂದತೀರ್ಥೇಂದುರ್ನೋ ಹೃದಂಬರೇ ಯದ್ವಚಶ್ಚಂದ್ರಿಕಾ ಸ್ವಾಂತಸಂತಾಪಂ ವಿನಿಶಂತತಿ. ವಾಣಿತೇ ಕರವಾಣ್ಯಂಬ ಚರಣೌ ಹೃದಿ ಸರ್ವದಾ ಮದ್ವಾಕ್ಯ ಸರಣಿ ಭೂಯಾತ್ ಶ್ರೀಮದಾಚಾರ್ಯ ಭಾವತಃ. ಹರಾಯ ಭಜಕಾನಿಷ್ಟಹರಾಯ ಪುರವೈರಿಣೇ ಭವಾಯ ಭವತೇ ಭೂಯಾತ್ ಶಿವಾಯ ಸರಸಾ ನಮಃ. ಉಮೇಶಾದ್ಯಾ ಸುರಾವೋ ಹೊಂಗೀರೇ ಚೇತೋಭಿಮಾನಿನಃ ಯೂಯಂ ಸರ್ವೇ ಪ್ರಕುರುತ ಮನೋ ಮೇ ಮಧ್ವ ಭಾವತು. ಶ್ರೀಮಧ್ವಃ ಕಲ್ಪವೃಕ್ಷಸ್ತು ಜಯಾರ್ಯಃ ಕಾಮತತ್ಸ್ಫುರತಃ ಚಿಂತಾಮಣಿಸ್ತು ವ್ಯಾಸಾರ್ಯಃ ಮುನಿತ್ರಯಮುದಾಹ. ವಾದಿರಾಜಗುರೂಂ ವಂದೇ ರಘುತ್ತಮಗುರೂಂ ತಥಾ ರಾಘವೇಂದ್ರಾಂ ತಥಾ ಸರ್ವಾನ್ ಸದ್ಗುರೂನ್ ಪ್ರಣತೋಸ್ಮಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಪೃಥ್ವೀಮಂಡಲ ಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ ನಮಸ್ಸೇ ಗುರುಂ ಮಮ. ಶ್ರೀ ಗುರುಭ್ಯೋ ನಮಃ. ಭಾವಬೋಧಕೃತಂ ಸೇವೇ ರಘೋತ್ತಮ ಮಹಾಗುರುಂ ಯಶಿಷ್ಯ ಶಿಷ್ಯ ಶಿಷ್ಯಾದ್ಯಾಃ ಟಿಪ್ಪಣಾಚಾರ್ಯ ಸಂಗೀತ. ಇವತ್ತಿನ ದಿವಸ ಪ್ರಾತಸ್ಮರಣೀಯರಾದ ಪರಮ ಪೂಜ್ಯರಾದಂತಹ ಶ್ರೀ ರಘುತ್ತಮ ಸ್ವಾಮಿಗಳ ಆರಾಧನಾ ಮಹೋತ್ಸವದ ಶುಭ ಸಂದರ್ಭ. ಶ್ರೀ ರಘುತ್ತಮ ಸ್ವಾಮಿಗಳು ಇಡೀ ವೈಷ್ಣವ ಪರಂಪರೆಯಲ್ಲಿ ಕಲ್ಪವೃಕ್ಷ ಕಾಮಧೇನು ಅನ್ನ ಖ್ಯಾತಿಗೆ ಪಾತ್ರರಾದಂಥ ಮಹಾನುಭಾವರ ಸಾಲಿಗೂ ಸೇರ್ತಕ್ಕಂಥವರು, ಗ್ರಂಥ ರಚನೆ ಮಾಡಿ ಟಿಪ್ಪಣ್ಯಾಚಾರ್ಯರ ಸಾಲಿಗೂ ಸೇರ್ತಕ್ಕಂಥವರು, ಮಹಾತಪಸ್ವಿಗಳು, ಅತ್ಯಂತ ಹೆಚ್ಚಿನ ಪಾಠ ಪ್ರವಚನಗಳಿಂದ ಪಾಠ ಪ್ರವಚನ ಪರಂಪರೆಯ ಒಂದು ಹೊಸ ಮುಖವನ್ನೇ ಸೃಷ್ಟಿ ಮಾಡಿದ ಮಹಾನುಭಾವ. ಯಶಿಷ್ಯ ಶಿಷ್ಯ ಶಿಷ್ಯಾದ್ಯಾ ಟಿಪ್ಪಣಾಚಾರ್ಯ ಸಂಗೀತ. ಶಿಷ್ಯರು 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 ಎಂದ ಟಿಪ್ಪಣಿ ಆಚಾರ್ಯರಂತ ಪ್ರಸಿದ್ಧರಾದರು. ಪರಂಪರೆ ಇನ್ನೂ ಉಳಿದಿದೆ, ಶಿಷ್ಯ ಪರಂಪರೆ ಇನ್ನೂ ಉಳ್ಕೊಂಡು ಬಂದಿದೆ ಅಂದರೆ ಶ್ರೇಷ್ಠವಾದಂತಹ ಸಿದ್ಧ ಪುರುಷರು ರಘುತ್ತಮ ಸ್ವಾಮಿಗಳು ಅಂತ ಹೇಳಿ ಅವರ ಆರಾಧನೆಯ ಮಹೋತ್ಸವ ಇವತ್ತಿನ ಸಂದರ್ಭದಲ್ಲಿ ಗೀತಾ 14ನೇ ಅಧ್ಯಾಯದ ಪ್ರವಚನ. ರಘುತ್ತಮ ಸ್ವಾಮಿಗಳಿಗೂ ಭಗವದ್ಗೀತೆಗೂ ಏನು ಸಂಬಂಧ ಅಂತ ನೆಕರು ಕೇಳಬಹುದು. ನಾವು ಯಾವುದಾದ್ರೂ ಕೂಡ ಆ ಸಂಬಂಧ ಇಲ್ಲದೆ ಹೋದರೆ ಅದಕ್ಕೊಂದು ಮಹತ್ವ ಬರೋದಿಲ್ಲ. ಏನು ಸಂಬಂಧ ಅಂದರೆ ರಘುತ್ತಮ ಸ್ವಾಮಿಗಳು ಬರೆದಿರತಕ್ಕಂಥ ಗ್ರಂಥಗಳಿಗೆ ಭಾವಬೋಧಗಳು ಅಂತ ಹೇಳಿ ಭಾವಬೋಧಕಾರರು ಪ್ರಸಿದ್ಧಿಯಲ್ಲಿ ಭಾವಬೋಧ ಕೃತ್ಪಾದ ಚಿಂತಾಮಣಿ ಉಪಾಸ್ಮಹೆ ಅಂತ ಹೇಳಿದ್ದ. ಪ್ರಣಮತ್ ಕಾಮಧೇನುಂತ್ಯ ಭಜತ್ ಸುರತ ರೂಪಮ ಅಂತ ಹೇಳ್ತಾ ಭಾವಬೋಧ ಕೃತ್ಪಾದ ಚಿಂತಾಮಣಿ ಉಪಾಸ್ಮಹೆ. ಭಾವಬೋಧ ಕೃತ್ಪಾದರು ಅಂತ ಪ್ರಸಿದ್ಧರಾದರು. ಚಂದ್ರಿಕಾಚಾರ್ಯರು, ವ್ಯಾಸರಾಜರು, ಪರಿಮಳಾಚಾರ್ಯರು, ರಾಘವೇಂದ್ರ ಸ್ವಾಮಿಗಳು, ಮುಕ್ತಿಮಲ್ಲಿಕಾಚಾರ್ಯರು, ವಾದಿರಾಜಸ್ವಾಮಿಗಳು ಹೇಳುವ ಹಾಗೆ ಭಾವರತ್ನಕೋಶಕಾರರು ಸುಬುದೀಂದ್ರ ಸ್ವಾಮಿ ಹಾಗೆ ಇವರು ಭಾವಬೋಧಕಾರರು ಪ್ರಸಿದ್ಧರಾದರು. ಅವರ ಐದು ಭಾವಬೋಧಗಳು ಭಾರಿ ಪ್ರಸಿದ್ಧ. ತತ್ವಪ್ರಕಾಶಿಕ ಭಾವಬೋಧ, ಅನಂತರ ಬೃಹದಾರಣ್ಯ ಪರಿಷತ್ತಿಗೆ ಭಾಷ್ಯಕ್ಕೆ ಭಾವಬೋಧ, ವಿಷ್ಣುತ್ತರಣೆಯ ಟೀಕಾ ಭಾವಬೋಧ, ನ್ಯಾಯವರ್ಣ ಟೀಕಾ ಭಾವಬೋಧ, ಕೊನೆಯದಾಗಿ ಗೀತಾಭಾಷ್ಯ ಪ್ರಮೇಯದೀಪಿಕಾ ಭಾವಬೋಧ. ಅದು ಆ ಪಂಚ ಭಾವಬೋಧಗಳಲ್ಲಿ ಗೀತಾಭಾಷ್ಯ ಪ್ರಮೇಯದೀಪಿಕಾಕ್ಕೆ ಭಾವಬೋಧ ಟಿಪ್ಪಣಿ ಬರೆದಿರೋದ್ರಿಂದ ಗೀತಾಭಾಷ್ಯ ಗೀತೆಗೆ ಸಂಬಂಧಪಟ್ಟ ಗ್ರಂಥ ಆದ್ದರಿಂದ ಆಚಾರ್ಯ ಮಹತ್ತರವಾದ ಭಾಷ್ಯವಾದ್ದರಿಂದ ಗೀತಾ ಪ್ರವಚನಕ್ಕೂ ಇವರಿಗೂ ದೊಡ್ಡ ಸಂಬಂಧ ಇದೆ. ಟಿಪ್ಪಣಿಕಾರರಾಗಿ ಗೀತೆಯ ವಿಶೇಷವಾದ ಅರ್ಥಗಳನ್ನು ತಿಳಿಸಿದ ಗುರುಗಳ ಸಾಲಿಗೆ ಸೇರ್ತಕ್ಕಂಥವರು ರಘುತ್ತಮ ಸ್ವಾಮಿ. ಭಗವದ್ಗೀತ ವಿಶ್ವಮಾನ್ಯವಾಗಿರ್ತಕ್ಕಂಥದ್ದು. ಅದರಲ್ಲಿ ಏನಿದೆಯಲ್ಲ, ಅದರಲ್ಲಿ ಏನಿಲ್ಲ ಹೇಳಿ. ನೀವು ಸಮಸ್ತ ಶಾಸ್ತ್ರ ವಿಚಾರದ ನಿದರ್ಶನವನ್ನು ಕಾಣಬೇಕು ಅಂತ ಹೇಳಿದ್ರೆ ಮಹಾಭಾರತ, ಅದು ಬಿಟ್ಟರೆ ಮತ್ತೊಂದು ಗ್ರಂಥ ಇಲ್ಲ. ನಿರ್ಣಯ ಸರ್ವಶಾಸ್ತ್ರಾಣ ಸದೃಷ್ಟಾಂತೋಹಿ ಭಾರತ. ಆಚಾರ್ಯರು ಬ್ರಹ್ಮಾಂಡ ಪುರಾಣದ ಮಾತನ್ನು ಕೊಟ್ಟು ಈ ಮಾತನ್ನು ಹೇಳ್ತಾರೆ. ನಿರ್ಣಯ ಸರ್ವಶಾಸ್ತ್ರಾಣ ಸದೃಷ್ಟಾಂತೋಹಿ ಭಾರತ. ಎಲ್ಲ ಶಾಸ್ತ್ರಗಳ ನಿದರ್ಶನ ನೋಡಬೇಕು ಅಂದ್ರೆ ಮಹಾಭಾರತ. ಇಲ್ಲಿ ಎಲ್ಲ ಶಾಸ್ತ್ರಗಳ ದರ್ಶನ ನೋಡಬೇಕು ಅಂದ್ರೆ ಅದು ಭಗವದ್ಗೀತೆ. ಇದು ವಿವರಣೆ, ಅದು ಮೂಲ ದರ್ಶನ. ಎಲ್ಲಾ ತತ್ವಶಾಸ್ತ್ರದ ಮೂಲಭೂತವಾದಂಥ ವಿವರಗಳನ್ನು ಒಂದೇ ಕಡೆ ತಿಳಿಸಿಕೊಡ್ತಕ್ಕಂಥ ಗ್ರಂಥ ಭಗವದ್ಗೀತೆ. ಗಾತ್ರದಲ್ಲಿ ಬರೀ 701 ಶ್ಲೋಕ ಅಷ್ಟೇ. 701 ಶ್ಲೋಕಗಳಲ್ಲಿ ಸಪ್ತ ಮಹಾಶಾಸ್ತ್ರಗಳ ಸಾರದಿಂದ ಹಿಡಿದು ಅದರಲ್ಲಿ ಇಲ್ಲದ್ದೇ ಇಲ್ಲ ಅಂತ ಪೂರ್ವವಾದ ಕೃತಿ. ಗೀತಾ ಸುಗೀತಾ ಕರ್ತವ್ಯ ಕಿಮನ್ಯೈಹಿ ಶಾಸ್ತ್ರ ಸಂಗ್ರಹೈಹಿ, ಅದು ಮಹಾಭಾರತದ್ದೇ ವಾಕ್ಯ. ಹಾಗೆಯಾ ಸ್ವಯಂ ಪದ್ಮನಾಭಸ್ಯ ಮುಖಪದ್ಮ ದಿನಶ್ರುತ. ಎಲ್ಲರೂ ದೇವರ ಆರಾಧನೆ ಮಾಡಿ ದೇವರು ಸರ್ವೋತ್ತಮ ಅಂತ ಎಲ್ಲ ಶಾಸ್ತ್ರಗಳು ಸಾರಿದರೆ ಆ ದೇವರೇ ಆಡಿದ ಮಾತುಗಳು ಭಗವದ್ಗೀತೆ. ಆದ್ದರಿಂದ ಅದಕ್ಕೆ ಸದೃಶ್ಯವಾದ ಮತ್ತೊಂದು ಉಪದೇಶ ಕಾಣಲಿಕ್ಕೆ ಸಾಧ್ಯವೇ ಇಲ್ಲ. ಅಂಥ ಭಗವದ್ಗೀತೆಯಲ್ಲಿ 3 ಭಾಗ ಮಾಡ್ತಾರೆ. ಪ್ರಥಮ ಷಟ್ಕ, ದ್ವಿತೀಯ ಷಟ್ಕ, ತೃತೀಯ ಷಟ್ಕ. ಮೊದಲನೇ ಷಟ್ಕ ಪೂರ್ತಿ ಜ್ಞಾನ ಸಾಧನ, ಎರಡನೇ ಷಟ್ಕ ಪೂರ್ತಿ ಜ್ಞಾನದ ಸ್ವರೂಪ, ಮೂರನೇ ಷಟ್ಕ ಪೂರ್ತಿ ಸಂಕೀರ್ಣವಾಗಿ ಎರಡನ್ನೂ ಸಹ ಸೇರಿಸಿ ಹೇಳ್ತಕ್ಕಂಥದ್ದು ಮೂರನೇ ಷಟ್ಕದಲ್ಲಿ ಬರತಕ್ಕಂಥ ವಿಚಾರ. 14ನೇ ಅಧ್ಯಾಯ ಮೂರನೇ ಷಟ್ಕದ ಭಾಗ, 13-18 ಮೂರನೇ ಷಟ್ಕ. ಅಂದರೆ ಜ್ಞಾನ ಮತ್ತು ಜ್ಞಾನ ಸಾಧನ ಎಲ್ಲವನ್ನು ಕ್ರೋಢೀಕರಿಸಿ ಹೇಳ್ತಕ್ಕಂತಹ ಅಪೂರ್ವವಾದ ಅಧ್ಯಾಯ. ಅದಕ್ಕೆ ಗುಣತ್ರಯ ವಿಭಾಗ ಯೋಗ ಅಂತ ಕರೆದಿದ್ದಾರೆ. ಗುಣತ್ರಯ ವಿಭಾಗ ಯೋಗ ಪರಮಾತ್ಮ ಆರಂಭದಲ್ಲಿ ಹೇಳ್ತಾರೆ. ಎಷ್ಟು ಅಪೂರ್ವ ವಿಚಾರ ಹೇಳ್ತೇನೆ ಗೊತ್ತ ಅರ್ಜುನ, ಇದರಲ್ಲಿ ಪರಂ ಭೂಯ ಪ್ರವಚ್ಛಾಮ ಜ್ಞಾನಾಂ ಜ್ಞಾನ ಉತ್ತಮ ಯಜ್ಞಾತ್ವ ಮುನಯ ಸರ್ವೇ ಪರಾಂ ಸಿದ್ಧಿ ವಿಲೋಕತಾ ಅಂತ ಹೇಳ್ತಾರೆ ಅರ್ಜುನ. ಭೂಯೇವ ಪರಂ ಭೂಯ ಪ್ರವಚ್ಛಾಮ ಭೂಯ ಪ್ರವಚ್ಛಾಮಿ ಪರಂ ಜ್ಞಾನ. ಮತ್ತೆ ಹೇಳ್ತೇನೆ ಕೇಳಿ, ಅಪೂರ್ವವಾದ ಜ್ಞಾನವನ್ನು ಹೇಳ್ತೇನೆ. ಅಲ್ಲಿ ಆದರ ಜನನಾಯ ಜ್ಞಾನವನ್ನು ಕೇಳಬೇಕಾದ್ರೆ ಆದರ ಹುಟ್ಟಿಸಲಿಕ್ಕೋಸ್ಕರ ಫಲವನ್ನು ಹೇಳ್ತಾರೆ. ಏನು ಫಲ? ಯಜ್ಞಾತ್ವ ಮುನಯ ಸರ್ವೇ ಪರಾಂ ಸಿದ್ಧಿ ವಿತೋ ಗತಃ. ಇದನ್ನು ತಿಳಿದು ಎಲ್ಲ ಮುನಿಗಳು ಕೂಡ ಇದರಿಂದ ದೊಡ್ಡ ಸಿದ್ಧಿ ಕಂಡಿದ್ದಾರೆ ಅಂತ ಹೇಳ್ತಾರೆ. ಪರಾಸಿದ್ಧಿ ಅಂದ್ರೆ ಮೋಕ್ಷ ಅಂತ. ಪರಾಂ ಸಿದ್ಧಿ ವಿತೋ ಗತಃ, ಇಲ್ಲಿಂದ ಅಲ್ಲಿ ಹೋಗಿದ್ದಾರೆ ಅಂತ ಹೇಳ್ತಾರೆ. ಇಲ್ಲಿ ಎಂಬುದು ಬಂಧಕವಾದ ಪ್ರಪಂಚ, ಅಲ್ಲಿ ಎಂಬುದು ಶುದ್ಧ ಮುಕ್ತರಿರತಕ್ಕಂಥ ಸ್ಥಳ. ಇಲ್ಲಿಂದ ಅಲ್ಲಿ ಹೋಗಿದ್ದಾರೆ. ಇನ್ನು ಹೇಳ್ತಕ್ಕಂಥ ವಿಚಾರ ತಿಳ್ಕೊಂಡು 14ನೇ ಅಧ್ಯಾಯ ತಿಳಿತಾರೋ ಅವರಿಗೆ ಬಂಧಮೋಚನೆಯ ಸಿದ್ಧಿ ಸಿಗುತ್ತೆ ಅಂತ. ಪರಂ ಭೂಯ ಪ್ರವಕ್ಷಾಮಿ ಜ್ಞಾನಾನಾಂ ಜ್ಞಾನ ಉತ್ತಮ. ಜ್ಞಾನಗಳ ಜ್ಞಾನ ಎಷ್ಟು ಮಹತ್ವ! ವಿದ್ಯೆಗಳ ವಿದ್ಯೆ ರಾಜವಿದ್ಯ ಅಂತ ಕರೆದಿದ್ದಾರೆ. ಇದು ಜ್ಞಾನಗಳ ಜ್ಞಾನ ಅಂದ್ರೆ ಒಂದೇ, ರಾಜವಿದ್ಯ ಅಂದ್ರೆ ಒಂದೇ. ಅವರಿವರಲ್ಲ ಮುನಯ ಮರಣಶೀಲ ಅಂತ. ಮರಣಾನ್ ಮುನಿರುಚ್ಛತೆ ಆಚಾರ ಹೇಳ್ತಾರೆ. ಮುನಿ ಅಂದ್ರೆ ಏನು? ಮರಣಾನ್ ಮುನಿ, ಮರಣ ಮಾಡ್ತಕ್ಕಂಥವ್ರು ಮುನಿಗಳು. ಸದಾ ಮರಣ ಮಾಡ್ತಕ್ಕಂಥವ್ರು. ನಿರ್ಮಾನ ಮೋಹಾಹ ಚಿತಸಂಗ ದೋಷಾಹ ದ್ವಂದ್ವೈ ವಿಮುಕ್ತ ಸುಖ ದುಃಖ ಸಂಜ್ಞೈ ಗಚ್ಚಂತ್ಯಮೂಢಾ ಪದಮವ್ಯಯಂತ ಭಗವಂತ ಹೇಳ್ತಾನೆ. ಅಂಥ ಮಹಾಮುನಿಗಳು ಇದನ್ನು ಚಿಂತನೆ ಮಾಡಿ ಮಾಡಿಯೇ ಮೋಕ್ಷಕ್ಕೆ ಹೋಗಿದ್ರು. ಪರಾಂ ಸಿದ್ಧಿ ಮಿತೋ ಗತಃ. ಆದ್ದರಿಂದ ಮುನಿಗಳು ಸಿದ್ಧಿ ಹೋಗಿದ್ದಾರೆ. ಆದ್ದರಿಂದ ಮುನಿಗಳಂಥವ್ರು ಅಥಾತೋ ಬ್ರಹ್ಮ ಜಿಜ್ಞಾಸ, ಶಾಸ್ತ್ರ ಜಿಜ್ಞಾಸೆ ಮಾಡ್ತಕ್ಕಂಥವರಿಗೆ ಫಲ ಸಿಗುತ್ತೆ ಹೊರತು ಬೇರೆಯವರಿಗಲ್ಲ ಅಂತ. ಭಾರಿ ಸುಂದರವಾದ ವಸ್ತು, ಕಂಡಿರಬೇಕು ನೋಡ್ಲಿಕ್ಕೆ. ಹೇವ ಅಪೂರ್ವ ಶಬ್ದ ಕಿವಿ ಇರಬೇಕು, ಅಪೂರ್ವ ಜ್ಞಾನ, ಮರಣ ಮಾಡುವ ಸಾಮರ್ಥ್ಯ ಇರಬೇಕು. ಆತ್ಮಾವಾರೆ ದ್ರಷ್ಟವ್ಯ ಮಂತವ್ಯೋ ಧ್ಯಾತವ್ಯ ಇದು ಧ್ಯಾಸಿತವ್ಯ. ಪರಮಾತ್ಮನನ್ನ ಮರಣ ಮಾಡತದ್ದು ಅತಿ ದೊಡ್ಡದಾದ ಸಾಧನೆ. ಶ್ರವಣ ಅಥವಾ ಕಿವಿ ಬಿದ್ದರೂ ಬಿಡುತ್ತೆ, ಮರಣ ಅಕಸ್ಮಾತ್ ಮಾಡಿಲ್ಲ. ಯಾರಿಗಾರ ಆಧಾರ ಇಲ್ಲ ಅದೇ ಮರಣ ಮಾಡೋ ಸಂಭವನೇ. ಅದಕ್ಕೆ ಮರಣ ಅಂದು ಹೆಚ್ಚು ನಿರ್ಣಾಯಕವಾದ ದರ್ಶನ ಫಲ. ಶ್ರವಣ ಆರಂಭ, ಮರಣ ಒಳಗೆ ನಡೆಯೋದು, ದರ್ಶನ ಕಾಣ್ತಕ್ಕಂಥ. ಆದ್ದರಿಂದ ಮರಣ ಮಾಡತಕ್ಕಂಥವ್ರು ಸಿದ್ಧಿ ಪಡೆದಂತಹದ್ದು ಈ ವಿಷಯ ಕೇಳಿ. ಮತ್ತೆ ಹೇಳ್ತಾರೆ ಅರ್ಜುನ, ಎಷ್ಟು ಶ್ರೇಷ್ಠವಿದೆ ಗೊತ್ತಾಯಿತು ಇದರಲ್ಲಿ. ಮಮ ಸಾಧನವೇ ಮಾಗತ, ಇದು ತಿಳಿದವರೆಲ್ಲ ಕೂಡ ನನ್ನ ಸಾಧನವನ್ನು ಪಡೀತಾರೆ ಅಂತ ಹೇಳ್ತಾರೆ. ಸಾಧನವೇ ಶಬ್ದಕ್ಕೆ ಅಪಾರ್ಥ ಮಾಡಿಕೊಂಡು ಪರಮಾತ್ಮನ ಆನಂದ ಸಾಮ್ಯ ಹೊಂದಾರೆ ಅಂತ ಅರ್ಥ ಹೇಳ್ತಾರೆ. ಆ ಸಾಧನ್ಯ ಆ ಸಾಮ್ಯ ಹೊಂದೋದಿಲ್ಲ. ಸಾಧರಣ್ಯ ಸಾಧರಣ್ಯ ಅಂದರೆ ಆಚಾರ್ಯ ಅರ್ಥ ಹೇಳಿದ್ದಾರೆ. ಒಂದೃಷ್ಟಿಯಿಂದ ಸಾಧರಣ್ಯ, ಈಗ ದುಃಖಾಭಾವ ರೂಪವಾದ ಸಾಧರಣ್ಯ ವರ್ಣನೆ ಮಾಡ್ತಾರೆ. ಯದಾ ಪಶ್ಯ ಪಶ್ಯತೆಯ ರುಗ್ಮ ವರ್ಣಂ ಕರ್ತಾರ ಮೀಶಂ ಪುರುಷಂ ಬ್ರಹ್ಮಯೋನಿಂ ತದಾ ವಿದ್ವಾನ್ ಪುಣ್ಯಪಾಪೇ ವಿಧೂಯ ನಿರಂಜನ ಪರಮಂ ಸಾಮ್ಯಮುಪೈ. ಪರಮಸಾಮ್ಯ ಅಂದ್ರೆ ದುಃಖಾಭಾವತ್ವ ರೂಪದಲ್ಲಿ ಪರಮಸಾಮ್ಯನೇ. ದುಃಖದ ಹೆಸರು ದೇವರಿಗೂ ಇಲ್ಲ, ಹುಟ್ಟರಿಗೂ ಇಲ್ಲ, ಆದರೆ ಆನಂದ ಸಾಮ್ಯ ಮಾತ್ರ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಅದು ಸಾಧಾರಣ ಅಂತ ಕರೆದಿದ್ದ. ಇದೆಲ್ಲ ಕೂಡ ಸಾಧಾರಣ ಮಾಡಿದ್ರು. ತುಂಬಾ ಜನ ಇದ್ದಾರೆ, ಬಹೋ ಜ್ಞಾನ ತಪಸ ಭೂತ ಮದ್ಭಾವಮಾಗತ ಅಂತ ಹೇಳ್ತಾ ಬಹಳಷ್ಟು ಜನಗಳು ಉದ್ಧಾರವಾಗಿದ್ದಾರೆ. ಏನದು ಅಂತ ಪ್ರಶ್ನೆ. ಏನದು ಅಂದ್ರೆ ಅಂತ ದೊಡ್ಡ ವಿಚಾರ ಏನ್ ಹೇಳ್ತಾನೆ, ಮಮ ಯೋನಿಹಿ ಮಹತ್ ಬ್ರಹ್ಮ ತಸ್ಮಿನ್ ಗರ್ಭಂ ದಹಾಮ್ಯಹಂ. ಇದು ಪರಮಾತ್ಮನ ಮೊದಲನೇ ವಿಚಾರ. ಮಮ ಯೋನಿಹಿ ಮಹತ್ ಬ್ರಹ್ಮ ತಸ್ಮಿನ್ ಗರ್ಭಂ ದಹಾಮ್ಯ. ಇಲ್ಲಿ ಆಚಾರ ಸ್ವಾರಸ್ಯವಾದ ಅರ್ಥ, ಮಮ ಯೋನಿಹಿ ಮಹತ್ ಬ್ರಹ್ಮ. ಮಹಾಲಕ್ಷ್ಮಿ ಹೇಳ್ತಾರೆ ಮವಯೋನಿ ರಫ್ಸು ಅಂತ ಸಮುದ್ರ ಅಂತ ಹೇಳ್ತಾರೆ. ಇಲ್ಲಿ ಪರಮಾತ್ಮ ಹೇಳ್ತಾರೆ ಮವಯೋನಿ ಮಹತ್ ಬ್ರಹ್ಮ ಅಂತ ಹೇಳ್ತಾರೆ. ಏನ್ ಹಾಗಂದ್ರೆ ಅರ್ಥ, ಮಹತ್ ಬ್ರಹ್ಮ ಅಂದ್ರೆ ಮೊದಲ ಏನರ್ಥ? ಅದಕ್ಕೆ ಆಚಾರ್ಯ ಹೇಳ್ತಾರೆ ಮಹತ್ ಬ್ರಹ್ಮ ಅಂದ್ರೆ ಮಹಾಲಕ್ಷ್ಮಿ ಅಂತ ಅರ್ಥ. ಮಹತ್ ಬ್ರಹ್ಮ ಪರಮ ಮಹತ್ ಬ್ರಹ್ಮ ಅಂದ್ರೆ ನಾರಾಯಣ. ಮಹತ್ ಬ್ರಹ್ಮ ಅಂತ ಹೇಳಿದ್ರೆ ಮಹಾಲಕ್ಷ್ಮಿ. ಬರೀ ಪರಬ್ರಹ್ಮ ಅಂತ ಹೇಳಿದ್ರೆ ಬ್ರಹ್ಮಾದಿ ದೇವ ಬ್ರಹ್ಮದೇವರು. ಇನ್ನು ಬರೀ ಬ್ರಹ್ಮ ಅಂದ್ರೆ ಜೀವ. ಬ್ರಹ್ಮಾಣಿ ಜೀವಾ ಸರ್ವೇ ಪರಬ್ರಹ್ಮಾಣಿ ಮುಕ್ತಿಗಾ ಪ್ರಕೃತಿ ಪರಮಂ ಬ್ರಹ್ಮ ಪರಮಂ ಮಹದಚ್ಯುತ. ಆಚಾರ್ಯರು ಉಲ್ಲೇಖ ಮಾಡ್ತಾ ತತ್ವ ನಿರ್ಣಯದಲ್ಲಿ ಹೇಳ್ತಾರೆ ಮಹತ್ ಬ್ರಹ್ಮ ಅಂದ್ರೆ ಮಹಾಲಕ್ಷ್ಮಿ. ಮಹಾಲಕ್ಷ್ಮಿ ಮಮ ಯೋನಿಹಿ. ಯೋನಿಹಿ ಅಂದ್ರೆ ಏನು? ಯೋನಿರ್ ಭಾರ್ಯ. ಯೋನಿ ಅಂದ್ರೆ ಹೆಂಡತಿ ಅಂತ ಅರ್ಥ. ಮಹಾಲಕ್ಷ್ಮಿ ನನ್ನ ಹೆಂಡತಿ. ಮಹಾಲಕ್ಷ್ಮಿ ಹೇಳ್ತಾರೆ ಮಮ ಯೋನಿ ರಫ್ಸು ಅಂತ ಸಮುದ್ರ. ನನಗೆ ಯೋನಿಯಾದವನು ನಾರಾಯಣ ಅಂತ ಹೇಳ್ತಾರೆ. ಅಲ್ಲಿ ಯೋನಿ ಅಂದ್ರೆ ಏನು? ಕಾರಣಂ ಅಂತ. ನನಗೆ ಸ್ವಾಮಿ ನಾರಾಯಣ ಅಂತ ಮಹಾಲಕ್ಷ್ಮಿ ಹೇಳಿದ್ರೆ ನನಗೆ ಹೆಂಡತಿ ಮಹಾಲಕ್ಷ್ಮಿ ಅಂತ ಹೇಳಿ ಪರಮಾತ್ಮ ಹೇಳ್ತಾರೆ. ಮಮ ಯೋನಿಹಿ ಮಹತ್ ಬ್ರಹ್ಮ ತಸ್ಮಿನ್ ಗರ್ಭಂ ದಧಾಮ್ಯ. ಇಲ್ಲಿ ಪುಲ್ಲಿಂಗ ಯಾತಕ್ಕೆ ಬಂತು ಅಂದ್ರೆ ಪದೇ ಪುಸ್ತಕನಿಗೆ ಯಾತಕ್ಕೆ ಬರಬೇಕು? ಈ ಮತ್ತೆ ಪುಸ್ತಕನಿಗೆ ಯಾತಕ್ಕೆ ಬಂತು? ಸ್ತ್ರೀಲಿಂಗ ಬರಬೇಕಾಗಿತ್ತಲ್ಲ ಅಂದ್ರೆ ಹಿಂದೆ ಹೇಳ್ಬಿಟ್ಟಿದ್ದಾರೆ. ಮಹಾಲಕ್ಷ್ಮಿಗೆ ಪುಲ್ಲಿಂಗದ ಶಬ್ದನೂ ಹೇಳ್ತಾರೆ, ನಪುಸಕಲಿಂಗ ಶಬ್ದನೂ ಹೇಳ್ತಾರೆ, ಸ್ತ್ರೀಲಿಂಗದ ಶಬ್ದವನ್ನು ಹೇಳ್ತಾರೆ. ಸ್ತ್ರೀಲಿಂಗ ಶಬ್ದ ಹೇಳೋದಕ್ಕೆ ಕಾರಣ ಅವರು ಸ್ತ್ರೀ ಆಗಿರೋದಿಲ್ಲ. ಪುಲ್ಲಿಂಗದ ಶಬ್ದ ಹೇಳೋದಕ್ಕೆ ಕಾರಣ ಪುಲ್ಲಿಂಗೆ ರೋಚತೆ ಶ್ರೀಷ್ಟು ಪುಂವತ್ ಶಕ್ತಿಮತಿ ಯಥ. ಯಾವ ಬ್ರಹ್ಮಾದಿ ದೇವತೆಗಳಿಗೂ ಇಲ್ಲ ಪುರುಷರಿಗೆ ಅಂತ ಶಕ್ತಿ ಅವರಿಗಿದೆ. ವಿಶ್ವ ಸ್ಥಿತಿ ಪ್ರಳಯ ಸರ್ಗ ಮಹಾಭಿಭೂತಿ ವೃತ್ತಿ ಪ್ರಕಾಶ ನಿಯಮ ಆವೃತ್ತಿ ಬಂಧ ಮೋಕ್ಷ ಯಶ ಅಪಾಂಗಲವ ಮಾತ್ರದ ಉದ್ದಿತಾಸ ಹಿರಿಯತ್ಕಟಾಕ್ಷ ಬಲವತಿ ಅಜಿತಂ ನಮ. ಅದಕ್ಕೆ ಅವರಿಗೆ ಅಪೂರ್ವ ಶಕ್ತಿ ಇರೋದಕ್ಕೆ ಪುಲ್ಲಿಂಗದಿಂದ ಕರೀತಾರೆ. ನಪುಂಸಕಲಿಂಗ ಶಬ್ದ ಯಾತಕ್ಕೆ ಅಂದ್ರೆ ಪರಮಾತ್ಮ ನಪುಂಸಕ ಕರೀತಾರೆ. ತಥಾತೋ ಬ್ರಹ್ಮ ಜಿಜ್ಞಾಸ. ಬ್ರಹ್ಮ ಅಂತ ಹೇಳಿದ್ರೆ ನಪುಂಸಕದ ಪದ ಅದು. ಪರಮಾತ್ಮ ಯಾವುದೇ ರೀತಿಯಾದಂತಹ ದೇಹ ಹೊಂದಿಲ್ಲ ಅಂತ ತಿಳಿಸಬೇಕಾಗಿ. ಮಹಾಲಕ್ಷ್ಮಿನ ನಿತ್ಯ ಮುಕ್ತಳು. ಅದಕ್ಕಾಗಿ ನಪುಂಸಕಲಿಂಗದ ಶಬ್ದನೂ ಹೇಳೋದಕ್ಕೆ ಬರುತ್ತೆ, ಪುಲ್ಲಿಂಗ ಶಬ್ದನ ಹೇಳೋದಕ್ಕೂ ಬರುತ್ತೆ. ಹೆಣ್ಣು ಮಗುವಿನ ಇದು ಅಂತ ಹೊಡೆಯೋದಿಲ್ಲ, ಹೊಡಿಬೇಕಾದ್ರೆ ಇದು ಹೊಡುತ್ತದೆ ಇರುತ್ತೆ. ಯಾವಾಗಲ್ಲ ಹೆಣ್ಣು ಮಗುವನ್ನು ಇವಳು ಅಂತ ಇದು ಅಂತ ಕರೀತಾರೆ. ಅದಕ್ಕೆ ಯಾವ್ದು ಅತ್ಯಂತ ಪರಾಧೀನಗಳ ಮೇಲಿನವರಿಗೆ ಅದಿದು ಪರಮಾತ್ಮನ ಮುಂದೆ ಪರಾಧೀನಗಳು. ಉಳಿದವರಿಗಿಂತ ಸರ್ವಸ್ವಾಮಿ. ಅದರಲ್ಲಿ ಯೋಚನೆ ಮಾಡ ಹಾಗೆ ಆಮೇಲೆ ಏನಾಗುತ್ತೆ? ಆಗ ಎಲ್ಲಾ ಪ್ರಾಣಿಗಳ ಹುಟ್ಟು ನಡೆಯೋದಾಗ ನಾನು ತಂದೆ, ಅಹಂ ಬೀಜಪ್ರದ ಪಿತ ಅಂತ ಹೇಳ್ತಾರೆ. ನಾನು ಬೀಜಪ್ರದ ಪಿತ, ನಾನು ಗರ್ಭಾಧಾರ ಮಾಡತಕ್ಕಂಥ ತಂದೆ, ಮಹಾಲಕ್ಷ್ಮಿ ಗರ್ಭ ಧರಿಸತಕ್ಕಂಥ ತಾಯಿ. ಬ್ರಹ್ಮಾಗಿ ಇಡೀ ಜಗತ್ತ ನಮ್ಮ ಮಕ್ಕಳು ಮುಗಿತಲ್ಲ. ಮಾತಾ ಚ ಕಮಲಾದೇವಿ ಪಿತಾ ದೇವೋ ಜನಾರ್ದನ. ವಾಚ ಜೋಕಕ್ಕೆ ಅರ್ಥ ಇದೆ. ಸಾಕ್ಷಾತ್ ಮಹಾಲಕ್ಷ್ಮಿ ತಾಯಿ, ನಾರಾಯಣ ತಂದೆ, ವಿಶ್ವ ಕುಟುಂಬಿ ಪರಮಾತ್ಮ. ಕಲತ್ರಂ ಕಮಲಾಯಸ್ಯ ಪುತ್ರ ಕಮಲ ಸಂಭವ ಶಿವಾತ್ಯ ಸೇವಕಾ ತಸ್ಮೈ ನಮೋ ವಿಶ್ವ ಕುಟುಂಬಿನೇ. ಟೀಕಾರಾಯರು ತತ್ವನಿರ್ಣಯ ಟೀಕಾದಲ್ಲಿ ಆರಂಭದ ಮಂಗಲ ಶ್ಲೋಕವೊಂದರಲ್ಲಿ ಹೇಳ್ತಾರೆ, ಮೂರನೇ ಪರಿಚ್ಛೇದದೊಳಗೆ ಪರಮಾತ್ಮ ತಂದೆ ಮಹಾಲಕ್ಷ್ಮಿ ತಾಯಿ ಉಳಿದವರೆಲ್ಲ ಮಕ್ಕಳು. ಇದರಿಂದ ಏನು ತಿಳಿದಾಗಾಯಿತು? ಅರ್ಜುನ, ಈ ಒಂದು ಜಗತ್ತಿನೊಳಗೆ ಮೂರ್ತವೇ ಸಂಭವಂತೀಯ. ಜಗತ್ತಿನಲ್ಲಿ ಅದು ಇದು ಅಂತಿಲ್ಲ. ಇಡೀ ಜಗತ್ತಿನಲ್ಲಿ ಒಂದು ದೇಹ ಅಂತ ಹುಟ್ಟಿದ್ರೆ, ಒಂದು ವಸ್ತು ಅಂತ ಹುಟ್ಟಿದ್ರೆ, ತಾಸಾಂ ಬ್ರಹ್ಮ ಮಹಾದ್ಯೋನಿಹಿ ಅಹಂ ಬೀಜಪ್ರದ ಪಿತ. ಇಷ್ಟೇ, ತಾಸಾಂ ಬ್ರಹ್ಮ ಮಹಾದ್ಯೋನಿಹಿ ಅಹಂ ಬೀಜಪ್ರದ ಪಿತ. ಯಾವುದೇ ಒಂದು ವಸ್ತು ಹುಟ್ಟಿದೆ, ಅದು ಜಡವೋ ಚೇತನವೋ, ಅದಕ್ಕೆ ತಂದೆ ನಾನು, ತಾಯಿ ಮಹಾಲಕ್ಷ್ಮಿ. ಎಕ್ಸೆಪ್ಷನ್ ಇಲ್ಲ ಅಂತ ಹೇಳ್ಬಿಡ್ತಾರೆ. ಮೂರ್ತಯ ಸಂಭವಂತೀಯ. ಯಾವ್ಯಾವುದೇ ವಸ್ತು ಹುಟ್ಟಿದ್ರು ಕೂಡ ನಾನೇ ತಂದೆ, ಮಹಾಲಕ್ಷ್ಮಿ ತಾಯಿ. ಇದರ್ಥ ಮಾಡಿಕೊಂಡ್ರೆ ಹರಿರೇವ ಜಗತ್ ಪಿತೃಮಾತೃ ಗತಿ. ಹರಿರೇವ ಪರೋ ಹರಿರೇವ ಗುರು. ಹರಿರೇವ ಜಗತ್ ಪಿತೃಮಾತೃ ಗತಿ. ಯಾವುದೇ ಒಂದು ವಸ್ತು ಹುಟ್ಟಿದ್ರೆ ಪರಂಪರೆಯ ತಂದೆ ಅಷ್ಟೇ ಅಲ್ಲ, ಸಾಕ್ಷಾತ್ ತಂದೆನೂ ದೇವರೇ. ಮತ್ತೆ ಇದು ಭಾರಿ ವಿಶೇಷ. ಕೆಲವರು ಇರ್ತಾರೆ, ಮುತ್ತಾತ ಇರ್ತಾರೆ, ಈಗಿನ ಆತನ ರೋಲ್ ಏನೂ ಇಲ್ಲ, ತಂದೆ ಮಗ ಹಾಗೆ ಬರ್ತಾ ಹೋಗ್ಬಿಡ್ತಾರೆ. ಆದ್ರೆ ದೇವರು ಹಾಗಲ್ಲ. ಆ ಪರಂಪರೆಯಲ್ಲೂ ತಂದೆ, ತಂದೆಯಲ್ಲಿದ್ದು ತಂದೆ, ತಾತನಲ್ಲಿದ್ದು ತಾತ, ಮುತ್ತಾತನಲ್ಲಿದ್ದು ಮುತ್ತಾತ, ಅದೇ ರೀತಿ ತಂದೆಯೊಳಗಿದ್ದು ಮತ್ತೆ ತಾನು ತಂದೆ. ಅದಕ್ಕೆ ಹೇಳ್ತಾರೆ, ನಾರಾಯಣಂ ನಿಖಿಲಪೂರ್ಣ ಗುಣೈಕ ದೇಹಂ ನಿರ್ದೋಷಮಾಪ್ಯತಮಿ ಅಖಿಲೈಷು ವಾಕ್ಯೈ ಅಶ್ಯೋದ್ಭವಾದಿದಂ ಅಶೇಷ ವಿಶೇಷತೋಪಿ. ಆಚಾರ್ಯರು ಅಶೇಷ ವಿಶೇಷತೋಪಿ ಅಸ್ಯ ಉದ್ಭವಾದಿತಂ. ಪ್ರತಿ ಕ್ಷಣದಲ್ಲೂ ದೇವರು ಏನ್ ಮಾಡ್ತಾನೆ, ಇವತ್ತು ಉದಾಹರಣೆ ಬೈಕ್ ಮಾಡಿ ಇಟ್ಬಿಟ್ಟಿದ್ದಾರೆ, ಈಗ ಅವರಿಲ್ಲ, ಮಾಡಿದವರಿಲ್ಲ, ಕೆಲಸ ನಡೀತಾ ಇದೆ, ಹಾಗೆ ಮಾಡಿದವರಿಲ್ಲ, ಈಗ ಸತ್ಯ ಹೋಗಿರಬಹುದು, ಎಷ್ಟೋ ಸತ್ಯ ಬೇರೆ ಊರಿಗೆ ಹೋಗಿರಬಹುದು, ಕೆಲಸನೇ ಬಿಟ್ಟಿರಬಹುದು, ಆದ್ರೆ ಕೆಲಸ ನಡೀತಾ ಇದೆ. ದೇವರು ಹಾಗಲ್ಲ, ಜಗತ್ ಸೃಷ್ಟಿ ಮಾಡಲಿಕ್ಕೂ ದೇವರು ಬೇಕು. ತತ್ಸೃಷ್ಟ ತದೇವಾನು ಪ್ರಾವಿಶತ್ ಜೊತೆಗೆ ಯೋತ್ತಃ ಪ್ರವಿಶ್ಯ ಮಾಚ ವಿಮಾಂ ಪ್ರಸುಪ್ತ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಪ್ರತಿ ಸ್ಟೇಜ್ನಲ್ಲೂ ದೇವರು ಬೇಕು. ಈ ಕರೆಂಟ್ ದುಡಿಯಿಂದ ಬಂದಿದೆ, ಈಗ ದೀಪ ಹೋಗಿದೆ, ಇಲ್ಲ ಬಂತು ದೀಪ ಹತ್ತಿತ್ತು, ಕರೆಂಟ್ ಬಂತು ಮತ್ತೆ ಆಯ್ತು. ಅದು ಉರಿತಿರ್ಲಕ್ಕೂ ಕರೆಂಟ್ ಬೇಕು, ಮತ್ತೆ ಹೊತ್ತಲಕ್ಕೂ ಕರೆಂಟ್ ಬೇಕು, ಉಡಿತಿರ್ಲಕ್ಕೂ ಕರೆಂಟ್ ಬೇಕು. ಎಲ್ಲಿವರೆಗೂ ಉರಿತಾ ಇರುತ್ತೋ ದೀಪ ಅಲ್ಲಿವರೆಗೂ ಕರೆಂಟ್ ಇರಲೇಬೇಕು. ಜಗತ್ತು ಎಲ್ಲಿವರೆಗೂ ಇರಬೇಕು ಅಲ್ಲಿವರೆಗೂ ದೇವರನ್ನು ನಡೆಸ್ತಾನೆ ಇರಬೇಕು, ಬೇರೆ ದಾರಿನೇ ಇಲ್ಲ. ಇದನ್ನ ಅರ್ಥ ಮಾಡಿಕೊಂಡ್ರೆ ಯಾರದೋ ತಂದೆ ಇದ್ದ ಹಾಗೆ ದೇವರು ತಂದೆಯಲ್ಲ, ಯಾವುದೋ ತಾಯಿ ಇದ್ದ ದೇವರು ತಾಯಿಯಲ್ಲ. ತಂದೆ ತಾಯಿ ಅಂತ ತಿಳ್ಕೊಳ್ಳೋದೇ ಮೊದಲು ಕಷ್ಟ, ತಿಳ್ಕೊಂಡ್ಮೇಲೆ ಯಾವುದೋ ತಂದೆ ತಾಯಿ ಅಂತ ತಿಳ್ಕೊಳ್ಬಾರದು. ದೇವರು ಎಂಥ ತಂದೆ ಅಂದ್ರೆ ಸರ್ವಾತ್ಮನ ತಂದೆ, ಉಪಚಾರದ ತಂದೆ ಅಂತ ಕರೀಬೇಕು. ಸರ ಉಪಚಾರ ತುಂಬಾ ಇರ್ತಾರೆ, ಉಪಕಾರ ಮಾಡಿದವರು ತಂದೆ ಅಂತ ಕರೆಬಿಡ್ತಾರೆ, ಕೆಲವರು ದೇವರಂತಾನೆ ಕರೆಬಿಡ್ತಾರಪ್ಪ ಉಪಕಾರ ಮಾಡಿದವರು. ಆದರೆ ಅದರ ಔಪಚಾರಿಕ ಪದಗಳು, ನಿಜವಾಗ್ಲು ದೇವರಲ್ಲ ತಂದೆನೂ ಅಲ್ಲ. ದೇವರು ಹಾಗಲ್ಲ, ದೇವರು ತಂದೆನೂ ಹೌದು ತಾಯಿನೂ ಹೌದು, ಪ್ರತಿಯೊಬ್ಬರಿಗೂ ತಂದೆ, ಪ್ರತಿಯೊಬ್ಬರಿಗೂ ತಾತ, ಪ್ರತಿಯೊಬ್ಬರಿಗೂ ಮುತ್ತಾತ, ಪ್ರತಿಯೊಬ್ಬರಿಗೂ ಎಲ್ಲ ದೇವರು ಕೂಡ. ಅದಕ್ಕಾಗಿ ಅರ್ಜುನ, ಈ ಜಗತ್ತಿನಲ್ಲಿ ಯಾವುದೇ ಒಂದು ವಸ್ತು ಹುಟ್ಟಲಿ ರೂಪ ತಳೆಯಲಿ ಅದಕ್ಕೆ ನಾವಿಬ್ಬರೇ ಕಾರಣ, ಸ್ವತಂತ್ರ ಕಾರಣ ತಾನು, ಮಹಾಲಕ್ಷ್ಮಿ ಪರಮಾತ್ಮನ ಆಧರಿಸಿರ್ತಕ್ಕಂಥ ಅನಂತರದ ಕಾರಣ. ಇಷ್ಟು ಹೇಳಿ ಆ ಯಾಕ ಕಾರಣ ಅಂತ ಹೇಳ್ತಾರೆ. ಸತ್ವಂ ರಜಸ್ತಮ ಇತಿ ಗುಣಾಹ ಪ್ರಕೃತಿ ಸಂಭವಾಹ ನಿಬದ್ಧಂತಿ ಮಹಾಬಾಹೋ ದೇಹೇ ದೇಹಿನ ಅವ್ಯಯಂ. ಈಗ ಪರಮಾತ್ಮ ಸೃಷ್ಟಿ ಬಂಧದ ಪ್ರಕಾರ ಹೇಳ್ತಾರೆ. ಈ ಪ್ರಕೃತಿಯಿಂದ ಸೃಷ್ಟಿ, ಮೊದಲನೇದಾಗಿ ಪ್ರಕೃತಿಯಿಂದ ಸೃಷ್ಟಿ. ಪ್ರಕೃತಿ ಎರಡು ವಿಧ ಇದೆ, ಇದು ಜಗತ್ತೇ ಯಾರಿಗೂ ಗೊತ್ತಿದ್ದಿಲ್ಲ. ಮಧ್ವಾಚಾರ್ಯ ಮೊದಲ ಬಾರಿಗೆ ಹೇಳಿದ್ದು ಮೂಲ ಗ್ರಂಥಗಳಿಂದ ಹೇಳಿದೆ, ಪ್ರಕೃತಿ ಎರಡಿದೆ, ಒಂದು ಚೇತನ ಪ್ರಕೃತಿ, ಒಂದು ಜಡ ಪ್ರಕೃತಿ, ಎರಡು ಪ್ರಕೃತಿ. ಈ ಸಾಂಖ್ಯರು ಒಂದು ಪ್ರಕೃತಿ ಒಪ್ಪರು, ಇನ್ನೊಂದು ಪ್ರಕೃತಿ ಒಪ್ಪೋದಿಲ್ಲ. ಸಾಂಖ್ಯರು ಪ್ರಕೃತಿ ಪುರುಷ ಅಂತ ಹೇಳಿದ್ರೆ ಸಾಂಖ್ಯ ನೆನಪಾಗಿಬಿಡ್ತಾರೆ, ಆದ್ರೆ ಅವರು ಅರ್ಧಂಬರ್ಧ ಒಪ್ಪರು. ಆ ಒಂದೇ ಪುರುಷ ಒಂದೇ ಪ್ರಕೃತಿ ಅಷ್ಟೇ, ಪುರುಷರು ಬೇಕಾಷ್ಟು ಒಪ್ಪಿದರೂ ಕೂಡ ಅದು ಸ್ವತಂತ್ರ ಪುರುಷನ ಒಪ್ಪೋದಿಲ್ಲ. ಆದ್ದರಿಂದ ಪ್ರಕೃತಿ ಮಾತ್ರ ಒಂದೇ ಒಪ್ಪೋದು. ಅಲ್ಲಿ ಭಗವಂತ ಹೇಳ್ತಾನೆ ಎರಡು ಪ್ರಕೃತಿ ಇದೆ. ಏಳನೇ ಅಧ್ಯಾಯದಲ್ಲಿ ಬರುತ್ತೆ ಅರ್ಜುನ, ಎರಡು ಪ್ರಕೃತಿ ಇದೆ. ಜೀವಭೂತ ಮಹಾಬಾಹೋ ಏದಂ ಧಾರ್ಯತೆ ಜಗ. ಜೀವಭೂತವಾದ ಪ್ರಕೃತಿ ಬೇರೆ, ಜಡಭೂತವಾದ ಪ್ರಕೃತಿ ಬೇರೆ. ಜಡಭೂತವಾದ ಪ್ರಕೃತಿ ಮೂಲ ಜಡ ಪ್ರಕೃತಿ, ಚೇತನ ಪ್ರಕೃತಿ ಅಂದರೆ ಮಹಾ ಮೂಲ ಜಡ ಪ್ರಕೃತಿ ಅಭಿಮಾನಿ ದೇವತೆ, ಆಕೆ ಅಧಿದೇವತೆ, ಆಕೆನೇ ಮಹಾಲಕ್ಷ್ಮಿ ಅಂತ ಕರೀತಾರೆ. ಚೇತನ ಪ್ರಕೃತಿ ಚಿತ್ ಪ್ರಕೃತಿ ಅಂದರೆ ಅವರೇ, ಚೇತನ ಪ್ರಕೃತಿ ಎಂದರು ಒಂದೇನೆ, ಪರಾಪ್ರಕೃತಿ ಎಂದರು ಒಂದೇನೆ, ಅವರಿದ್ದಾರೆ. ಪ್ರಕೃತಿಗೆ ಮೂರು ಗುಣಗಳು, ಸತ್ವಗುಣ ರಜೋಗುಣ ತಮೋಗುಣ ಅಂತ ಮೂರು ಗುಣ ಪ್ರಕೃತಿಯ ಗುಣಗಳು, ಅವ್ಯಕ್ತ ಆಮೇಲೆ ಗುಣತ್ರಯ. ಗುಣತ್ರಯಗಳು ಬೇರೆ ಎಲ್ಲ ಪ್ರಕೃತಿ ಮೂರು ಭಾಗಗಳಷ್ಟೇ. ಯಾವುದೇ ಸೃಷ್ಟಿಯಾಗಬೇಕಾದ್ರೆ ಮೂರು ಸೇರಬೇಕು ಅಂತ ಹೇಳ್ತಾರೆ. ಯಾವುದೇ ಸೃಷ್ಟಿ ಮುಂದುವರಿಬೇಕಾದ್ರೆ ಸತ್ವಂ ರಜ ತಮಃ ಇತಿ ಗುಣಃ ಪ್ರಕೃತಿ ಸಂಭವ ನಿಬದ್ಧಂತಿ ಮಹಾಬಾಹೋ ದೇಹೇ ದೇಹಿನ ಭವ್ಯಯ. ಅರ್ಜುನ, ಪ್ರತಿಯೊಬ್ಬ ದೇಹದನ್ನು ಈ ಮೂರು ಗುಣ ಕಟ್ಟಿ ಹಾಕಿಬಿಟ್ಟಿದೆ ಅಂತ ಹೇಳ್ತಾರೆ. ಈ ಮೂರು ಗುಣದ ಬಂಧನಕ್ಕೆ ಒಳಗಾಗದೇ ಇರತಕ್ಕಂಥ ವ್ಯಕ್ತಿಗಳು ಜಗತ್ತಿನಲ್ಲಿ ಯಾರೂ ಇಲ್ಲ. ಎಲ್ಲಿಂದ ಶುರುವಾಯಿತದು? ಬ್ರಹ್ಮವಾಯುಗಳಿಂದ ಪ್ರಾರಂಭ ಮಾಡಿ ತೃಢ ಜೀವಿಗಳವರಿಗೆ ಯಾರು ತೆಗೆದುಕೊಳ್ಳುತ್ತೋ ಮೂರು ಗುಣ ಇರಲೇಬೇಕು, ತತ್ವಗುಣ ರಜೋಗುಣ ತಮೋಗುಣ ಇರಲೇಬೇಕು. ಇದು ಬಿಟ್ಟಿರಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ನಿಬದ್ಧಂತಿ ಮಹಾಬಾಹೋ ದೇಹೇ ದೇಹಿನ ಅವ್ಯಯಂ. ಈ ಜೀವ ಅವ್ಯಯ, ಆದರೆ ದೇಹ ಇದೆ, ಆ ದೇಹಕ್ಕೆ ಇರತಕ್ಕಂಥದ್ದು ಜಡ ಪ್ರಕೃತಿಯ ಸಂಬಂಧ. ಅದಕ್ಕೆ ಮೂರು ಗುಣ, ಮೂರು ಗುಣದಿಂದ ಬಿಗಿದು ಬಿಟ್ಟಿದೆ ಅಂತ ಹೇಳಿ. ಈ ಗುಣ ಅದಕ್ಕೆ ಹಗ್ಗ ಅಂತಾನೆ ಹೆಸರು. ಗುಣ ಅಂದ್ರೆ ಹಗ್ಗ, ಮೂರು ಗುಣ ಅಂದ್ರೆ ಮುಕ್ಕುರಿ ಹಗ್ಗ. ಒಂದು ರೀತಿ ಒಂದು ದಾರ ಇದ್ರೆ ಸ್ವಲ್ಪ ಇದಾಗುತ್ತೆ, ಎರಡಿದ್ರೆ ಸ್ವಲ್ಪ ಗಟ್ಟಿ ಆಗುತ್ತೆ, ಮೂರು ಹಾಕಿಬಿಟ್ರೆ ಭಾರಿ ಸ್ಟ್ರಾಂಗ್ ಅಂತ ಮುಕ್ಕುರಿ ಅಂತ ಕರೀತಾರೆ. ಅಲ್ಲಿಂದ ಬಂದ ಅಭ್ಯಾಸ ಇದೆ. ಮೂರು ಗುಣದ ಬಂಧನವನ್ನು ಪರಮಾತ್ಮ ಜಗತ್ತಿಗೆ ಹಾಕಿದ್ದಾರೆ, ಸತ್ವಗುಣ ರಜೋಗುಣ ತಮೋಗುಣ. ಈ ಮೂರು ಗುಣದ ಬಂಧ ಅಂದ್ರೆ ಜಡ ಪ್ರಕೃತಿಯ ಬಂಧನ ಆಗುತ್ತೋ ಅಂತ ಕೇಳಿದರೆ ಜಡಕ್ಕೆ ಯಾವ ಕರ್ತೃತ್ವ ನಾವು ಒಪ್ಪಿಲ್ಲ. ಅದಕ್ಕೆ ಹೇಳ್ತಾರೆ ಶ್ರೀ ಭೂ ದುರ್ಗಾ, ಮಹಾಲಕ್ಷ್ಮಿ ಮೂರು ರೂಪಗಳಿಂದ ಮೂರು ಗುಣಗಳಿಗೆ ಅಧಿಪತಿಯಾಗಿದ್ದಾರೆ. ಶ್ರೀರೂಪದಿಂದ ಈ ಸತ್ವಗುಣಕ್ಕೆ ನಿಯಮನ ಮಾಡ್ತಾರೆ, ಅಭಿಮಾನಿ ದೇವತೆಯಾಗಿದ್ದಾರೆ. ಭೂರೂಪದಿಂದ ರಜೋಗುಣಕ್ಕೆ ಅಭಿಮಾನಿ ದೇವತೆಯಾಗಿದ್ದಾರೆ. ದುರ್ಗಾರೂಪದಿಂದ ತಮೋಗುಣಕ್ಕೆ ಅಭಿಮಾನಿಯಾಗಿದ್ದಾರೆ. ಉಳಿದವರು ಗೀತಾ ಭಾಷ್ಯ ಬರೀತಾರೆ, ಇಷ್ಟೇ ಸ್ಟಾಪ್ ಮಾಡಿ ಮುಂದಕ್ಕೆ ಹೋಗೋದಿಲ್ಲ ಅವರು. ಸತ್ವಗುಣ ರಜಗುಣ ತಾವು ಅಷ್ಟೇ ಮುಂದಕ್ಕೆ ಹೋಗೋದೇ ಇಲ್ಲ. ಆದ್ರಿಂದ ಅದು ಸಾಂಖ್ಯರ ಸಿದ್ಧಾಂತ ಆದಾಗ ಯಾವುದೇ ಮಾತು ಹೇಳಿದ್ರು ಅದು ಅಭಿಮಾನ ದೇವತೆಯನ್ನು ಮುಟ್ಟದೆ ಹೋದ್ರೆ ಅದು ನಿಜವಾದ ಸಿದ್ಧಾಂತ ಅಲ್ಲ. ಹೇಳ್ತಾರೆ ರಜ ಕರ್ಮ ವಿಮಾನ ಕಾಲ ಗುಣ ಪ್ರಭೃತಿ ಈಶಂ ಅಚಿತ್ತರು ತದ್ಧೀಯತಃ, ಅಚೇತನಕ್ಕೆ ಎಂದೂ ಕೂಡ ಸ್ವತಃ ಕರ್ತೃತ್ವ ಬರಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ತಿಳುವಳಿಕೆ ಅಂತೂ ಇಲ್ಲವೇ ಇಲ್ಲ. ಅಂದಮೇಲೆ ಹ್ಯಾಕ್ ಕರ್ತೃವಾಗುತ್ತೆ? ಆಚಾರ ಕೊಟ್ಟ ರಜ ಕರ್ಮ ವಿಮಾ ಅಮಲ ಕಾಲ ಗುಣ ಪ್ರಭೃತಿ. ಕಾಲ ಗುಣ ಅರೆ ಗುಣಗಳು ಅಂದ್ರೆ ಮೂರು ಗುಣಗಳು, ಅವ ಕರ್ತೃತ್ವ ಇಲ್ಲ. ಜಡಚಿತ್ತನು ಅವೆಲ್ಲ ಕೂಡ. ಸೊ ಮಹಾಲಕ್ಷ್ಮಿ ದೇವಿ ಮಾಡಿಸ್ತಾರೆ, ಶ್ರೀ ಭೂ ದುರ್ಗಾ ರೂಪಗಳಿಂದ ಬಂಧನವನ್ನು ಮಾಡ್ತಾರೆ. ಇಲ್ಲೂ ಸ್ವಾರಸ್ಯ ಇದೆ, ಮತ್ತೆ ತುಂಬಾ ವಿಷಯಗಳನ್ನು ಬರೀತಾರೆ ಅಲ್ಲಿ. ಬ್ರಹ್ಮದೇವರಿಗೂ ಬಂಧನ ಅಂತೀರಿ, ನಮಗೂ ಅಂತೀರಿ. ನಾವೆಲ್ಲ ಕ್ಲಾಸ್ಮೇಟ್ಸ್ ಆದಾಗ ಆಯ್ತಲ್ಲ, ಎಲ್ಲ ಬಿದ್ದ ಕೈ ಹಾಕೊಂಡ್ಬಿಟ್ರೆ, ನೀವು ಬಂದರು ನಾವು ಬಂದರು ತಿಳ್ಕೊಂಡ್ಬಿಟ್ರೆ ಹಾಗೆಲ್ಲ ಆಗೋದಿಲ್ಲ. ಎಷ್ಟೋ ಜನ ತಿಳ್ಕೊಂಡ್ರೆ ಭಾರಿ ತಪ್ಪಾಗಿಬಿಡುತ್ತೆ ಆಮೇಲೆ, ಎಂದೂ ಸರಿಯಲ್ಲ. ಬ್ರಹ್ಮದೇವರಿಗಿರುವ ಬಂಧನದ ರೀತಿಯೇ ಬೇರೆ, ರುಜುಗಳಿಗಿರುವ ಬಂಧನದ ರೀತಿ ಬೇರೆ, ಉಳಿದ ದೇವರಿಗಿರುವ ಬಂಧನದ ರೀತಿ ಬೇರೆ, ಮನುಷ್ಯರಿಗಿರುವ ಬಂಧನದ ರೀತಿ ಬೇರೆ, ದೈತ್ಯರಿಗಿರುವ ಬಂಧನದ ರೀತಿ ಬೇರೆ. ಬಂಧನದಲ್ಲಿ ಭಾರಿ ವ್ಯತ್ಯಾಸ ಇದೆ. ಏನು ವ್ಯತ್ಯಾಸ ಅಂದರೆ, ಸತ್ವರೂಪ ಮಹಾಲಕ್ಷ್ಮೀ ದೇವಿ ಶ್ರೀರೂಪದಿಂದ ದೇವ ಬಂಧಕರಾಗಿ, ದೇವತೆಗಳೆಲ್ಲ ಶ್ರೀರೂಪದಿಂದ ಬಂಧಕರು, ಮಧ್ಯಮದವರಿಗೆಲ್ಲ ಭೂರೂಪದಿಂದ ಬಂಧಕರು, ಈ ರಾಕ್ಷಸರಿಗೆಲ್ಲ ಅಧವರಿಗೆಲ್ಲ ದುರ್ಗಾರೂಪದಿಂದ ಬಂಧಕರು. ಅಲ್ಲಿ ವ್ಯತ್ಯಾಸ ಇದೆ. ಮತ್ತೆ ಬ್ರಹ್ಮದೇವರಿಗೆ ಬಂಧನ ಹೇಗೆ ಅಂತ ಕೇಳಿದರೆ, ಮಹಾಲಕ್ಷ್ಮಿ ದೇವಿ ಬಂಧನ ಟೀಕಾರಾಜ ಬರೀತಾರೆ, ದಗ್ಧ ಪಟಾಯಮಾನವಾದ ಬಂಧನ. ಹೆಸರಿಗೆ ಬಂಧನ ಅಂತೇಳಿ ಬಿಚ್ಚಿಬಿಡಿ, ಕಟ್ಟೆ ಇಲ್ಲ ನೋಡಿದ್ರೆ ಕಟ್ಕೊಂಡ ಕಾಣುತ್ತೆ, ಈಗಂದ್ರೆ ಬಂದ್ಬಿಡುತ್ತಾರೆ ಸುಮ್ಮನೆ. ಕಟ್ಟಿದ್ದ ಕಾಣುತ್ತೆ, ಕಟ್ಟೆ ಅವರಿಗಿಲ್ಲ. ಆದ್ರಿಂದ ಅದು ನೇಮ್ ಸೇಕ್ ಬಂಧನ ಅವರಿಗಿರೋದು ಅಷ್ಟೇ. ಆದ್ರಿಂದ ಅವ್ರ ಬಂಧನ ಏನಂತ ಕರಿಬಾರದು, ನಮ್ಮಂಥ ಬಂಧನ ಅಲ್ಲ ಅವರು. ಇನ್ನೂ ಹೇಳೋದಾದರೆ ಈ ಬಂಧನಗಳಲ್ಲೂ ಕೂಡ ಈ ಚೈನ್ನಿಂದ ಕಟ್ತಾರೆ, ಚೈನ್ನಿಂದ ಕಟ್ತಾರೆ, ಹಗ್ಗದಿಂದ ಕಟ್ತಾರೆ. ಕಟ್ಟೋದ್ರಲ್ಲಿ ವ್ಯತ್ಯಾಸ ಇದೆ. ಬ್ರಹ್ಮದೇವರು ಹ್ಯಾಕ್ ಕಟ್ಟಿದ್ದಾರೆ ಗೊತ್ತಾ, ಅದು ಬಂಗಾರದ ಚೈನ್ ಇದ್ದಾಗೆ, ಬಂಗಾರದ ಚೈನ್. ಚೈನ್ಗೂ ಬಾಡಿ ವ್ಯಾಲ್ಯೂ, ಅದಕ್ಕೆಲ್ಲ ಅದ್ರ ಸಮೇತ ಓಡೋಗ್ಬಿಡುವುದು, ಅಷ್ಟು ಬೆಲೆ ಇರುತ್ತೆ ಅದಕ್ಕೋಸ್ಕರ. ಬಂಗಾರದ ಬಂಧನ, ಶುದ್ಧ ಸತ್ವ, ಸತ್ವ ಮಹಾಸತ್ವ, ಸೂಕ್ಷ್ಮ ಸತ್ವ ಚತುರ್ಮುಖ. ಅವ್ರ ಬಂಧನ ಬರೀ ಸತ್ವಗುಣ ತುಂಬಿ ತುಳುತಕ್ಕಂತ ಬಂಧನ ಅವರಿಗಿದೆ. ಆಮೇಲೆ ಮನುಷ್ಯರಿಗೆ ಸ್ವಲ್ಪ ಸ್ಲೋಲಿ ಬರುತ್ತೆ, ಆಮೇಲೆ ಒಂದು ತಮ್ಮ ಗುಣಗಳು ಸೇರ್ತಾ ಬರುತ್ತೆ, ಆಮೇಲೆ ಕಡಿಮೆ ಆಗ್ತಾ ಆಗ್ತಾ ಒಂದು ಕಲಿ ಹೋಗ್ಬಿಟ್ಟಾಗ, ಹೇಗೆ ಸತ್ವ ಸತ್ವ ಮಹಾಸತ್ವ ಸೂಕ್ಷ್ಮ ಸುತ್ತನೋ ಅಲ್ಲಿ ತಮಸ್ಸು 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 ಅಲ್ಲಿ ಬರೀನೆ ಸತ್ವಗುಣದ ಆಸ್ಪೆಕ್ಟ್ ಇರೋದವರು. ಈ ತರ ಬಂಧನ ವೇರಿ ಆಗುತ್ತೆ. ಆದ್ರಿಂದಾಗೇನೆ ಎಲ್ಲ ರೀತಿ ಒಂದೇ ಬಂಧನ ಅಲ್ಲ. ಇನ್ನೊಂದು ರೀತಿ ಯೋಚನೆ ಮಾಡಿ, ಒಂದೇ ಕ್ಲಾಸ್ ಹುಡುಗ ಇದ್ದ, ಅವ್ರು MBBS ಓದ್ಬೇಕು, ಎಷ್ಟು ಕ್ಲಾಸ್ ದಾಟಿ ಹೋಗ್ಬೇಕು ಲೆಕ್ಕ ಇಟ್ಬಿಟ್ಟು ಸಾಕಾಗಿ ಹೋಗುತ್ತೆ. ಮತ್ತೆ ಒಂದೊಂದು ವರ್ಷ ಎಷ್ಟು ಪರೀಕ್ಷೆಗಳು ಬಂದೆ, ಕ್ಲಾಸ್ ಟೆಸ್ಟ್ ಇಂದ ಶುರು ಆಗಿಬಿಟ್ರೆ ಬರೀ ಬಂಧನ ರಾಶಿ. ಇನ್ನು ಫೈನಲ್ MBBS ಲಾಸ್ಟ್ ಎಕ್ಸಾಮ್ ಇಟ್ಕೊಂಡಿದ್ದಾರೆ, ಅದು ತೀರಿ ಆಗೋಗ್ಬಿಟ್ಟಿದೆ. ವಯೋವಯಸ್ಸು ಚೂರು ಬಾಕಿ ಇದ್ರೆ ಹಾಗೆ ಹಾಕಿ ಯಾವೊಂದಾದ್ರೆ ಮೊದಲು ಬೆಳೆ ಹೋಗ್ಬಿಡೋದು ಕೆಲಸ. ಹಿಂದೆ ಕಾನ್ವೊಕೇಶನ್ ಆಗ್ಬೇಕಷ್ಟೇ, ಇನ್ನೂ ಹೇಳೋದಾದ್ರೆ ಅದು ಕಾನ್ವೊಕೇಶನ್ ಒಂದು ಬಾಕಿ ಇದೆ ಅಷ್ಟೇ. ಬಂಧನೇ ಅದಾದ್ರಾಯ್ತು ಹೋದ್ರು ಆಗ್ತದೆ, ಯಾರು ಕೇಳೋದೇ ಇಲ್ಲ, ಪಾರ್ಸ್ ಕಾಡ್ಬೇಕಷ್ಟೇ. ಸೊ ಬ್ರಹ್ಮದೇವರ ಸ್ಥಿತಿ ಆಗಿರೋದ್ರಿಂದ ಅವ್ರ ಬಂಧನ ಅಂದ್ರೆ ಹೆಸರಿಗೆ ಮಾತ್ರ ಬಂಧನ. ಒಂದು ಬಟ್ಟೆ ಸುಟ್ಟು ಬಿಡ್ತಾರೆ, ಸುಟ್ಟಾಗಲೂ ಬಟ್ಟೆ ಬಟ್ಟೆ ಕಂಡಂಗೆ ಕಾಣುತ್ತದೆ, ಮುಟ್ಟಿದ್ರೆ ಬೂದಿ ಅಷ್ಟೇ, ಬಟ್ಟೆ ಕಂಡ ಕಾಣುತ್ತೆ ಬಟ್ಟೆ ಅಲ್ಲ. ಬಂಧನ ಇದ್ದಾಗೇನೆ ಬಂಧನ ಅಲ್ಲ ಬ್ರಹ್ಮದೇವರಿಗೆ. ರುಚಿಗಳಿಗೆಲ್ಲ ಹಾಗೆ, ಉಳಿದವರೆಲ್ಲ ಬಂಧನ ಸ್ಲೋಲಿ ಜಾಸ್ತಿ ಆಗ್ತಾ ಬರುತ್ತೆ. ಇದನ್ನು ಅರ್ಥ ಮಾಡಿಕೊಂಡ್ರೆ ಅನೇಕರು ಕನ್ಫ್ಯೂಸ್ ಆಗೋದೇ ಅಲ್ಲಿ. ಬ್ರಹ್ಮದೇವರಿಗೂ ಬಂಧನ ನಮಗೂ ಬಂಧನ ಅಂದ್ರೆ ಸಾಮ್ಯವು ಸರ್ವಾತ್ಮನ ಅಲ್ಲ, ಭಾರಿ ವ್ಯತ್ಯಾಸ ಇದೆ. ಇನ್ನೂ ಕೆಲವು ಬಂಧನ ಸುಖಕ್ಕೆ ಕಾರಣ, ಅದು ಭಾರಿ ವಿಷಯ. ಕೆಲವರು ಬಂಧನ ಸುಖಕ್ಕೆ ಕಾರಣ, ಕೆಲವರು ದುಃಖಕ್ಕೆ ಕಾರಣ. ಬ್ರಹ್ಮಾದಿ ದೇವರು ಸುಖ ಪ್ರಾರಬ್ಧ, ಅದು ಪರಮಾತ್ಮ ಯಾತಕ್ಕೆ ಇಟ್ಟಿದ್ದಾರೆ ಅಂದ್ರೆ ಭಾರಿ ಸುಖ ಪಡಬೇಕಾಗಿತ್ತು. ಎಷ್ಟೋ ಸಮಾರಂಭಕ್ಕೆ ಯಾರೋ ಹೋಗಿರ್ತಾರೆ, ಮುಖ್ಯಾತಿ ರೀತಿ ಉಳಿಸ್ಕೊಂಡ್ಬಿಡ್ತಾರೆ, ಇನ್ನೊಬ್ರು ಯಾರೋ ಹೋಗಿರ್ತಾರೆ ಅವರು ಉಳಿಸ್ಕೊಂಡ್ಬಿಟ್ಟಿದ್ದಾರೆ. ಇವ್ರಿಗೆ ಎಂತ ಬಂಧನ ಗೊತ್ತಾ, ಇವ್ರು ಊಟಕ್ಕೆ ಅಂತ ಬಂಧನ ಇಲ್ಲ ಅವರಿಗೆ, ದೊಡ್ಡವರು ಹೇಳಿದ್ದಾರೆ ಕಾಯ್ಬೇಕಷ್ಟೇ. ಅಂತ ಪ್ರೀತಿಯ ಬಂಧನ ಇದೆ ಅವರು, ಹಸಿವಿನ ಬಂಧನ ಇಲ್ಲ. ಉಳಿದವರಿಗೆ ಹೊಸೆ ಒದ್ದಾಡ್ತಿದ್ದಾನೆ, ಹಸಿವೆ ಆಗಿಬಿಟ್ಟಿದೆ, ಬಡಿಸ್ತಾ ಇಲ್ಲ ಪಾಪ, ಏ ಕಾಯಿರಿ ಸುಮ್ಮನೆ ಕಾಯಿರಿ ಅಂತ ಹೇಳ್ತಾರೆ. ಇವರಿಗೆ ಕಾಯಿರಿ ಪ್ರೀತಿಯಿಂದ VIP ಕಾಯ್ಬೇಕು, ಅವರೊಬ್ಬ ಆಳು ಕಾಯ್ಬೇಕು. ಇಬ್ಬರಿಗೂ ಬಂಧನ, ಇವ್ರ ಬಂಧನದ ಎಷ್ಟು ಪ್ರೀತಿ ಇದೆ, ಎಷ್ಟು ವಿಶ್ವಾಸ ಇದೆ ಅಲ್ಲಿ ಅದಿಲ್ಲ. ಬೇಕಾದ್ರೆ ಹಾಕಿರ್ತೀನಿ, ಸಾಕಾರ ಬಿಡಿ, ಈ ತರ ಇದ್ರೆ ಹಾಗೋ ಆ ತರ. ಆದ್ರಿಂದ ಬಂಧನದಲ್ಲೂ ತಾರತಮ್ಯ ಇದೆ. ಮೋಕ್ಷದಲ್ಲಿ ತಾರತಮ್ಯ ಇದ್ದ ಮೇಲೆ ಬಂಧನದಲ್ಲೂ ತಾರತಮ್ಯ ಇರಲೇ. ಬಹಳ ಸುಲಭ, ಬಂಧನದಲ್ಲೂ ತಾರತಮ್ಯ, ಮೋಕ್ಷದಲ್ಲೂ ತಾರತಮ್ಯ. ಈ ವಿಶಿಷ್ಟಾದ್ವೈತದಲ್ಲಿ ಬಂಧನದಲ್ಲಿ ತಾರತಮ್ಯ ಹೋಗ್ತಾರೆ, ಮೋಕ್ಷದಲ್ಲಿ ಒಪ್ಪೋದಿಲ್ಲ. ಅದಕ್ಕೆ ಆಚಾರ ಹೇಳ್ತಾರೆ, ಒಂದು ಕಡೆ ಇದ್ದ ಬಂಧನ, ಈ ಸರ್ವಿಸ್ ಅಲ್ಲಿ ಇದ್ದಾಗ ಸ್ಯಾಲರಿ ಡಿಫರೆನ್ಸ್ ಇದ್ರೆ ಪೆನ್ಷನ್ ಡಿಫರೆನ್ಸ್ ಇರಲೇಬೇಕು. ಇಲ್ಲವರು ಎಲ್ಲರಿಗೂ ಒಂದೇ ಪೆನ್ಷನ್ ಆಗಲಿ, ಎರಡು ರಿಟೈರ್ ಆಗಿಬಿಡ್ತಾರೆ ತಕ್ಷಣ. ಎಲ್ಲರಿಗೂ ಒಂದೇ ಪೆನ್ಷನ್ ಕೊಡೋದಾದ್ರೆ ತಕ್ಷಣ ಯಾವಾಗ ಅಲ್ಲಿ ಎಷ್ಟು ಪಾಜಿ ಬೆನಿಫಿಟ್ ತಗೊಂಡ್ಬಿಡ್ತಾರೆ, ಬಿಡೋದಿಲ್ಲ ಯಾರು ಕೂಡ. ಸಾಧನದಲ್ಲಿ ಸಾಧನಸ್ಯ ಉತ್ತಮತ್ವೇನ ಸಾಧ್ಯಂಚ ಉತ್ತಮ ಮಾಪ್ನು, ಸಾಧನ ಸರಿ ಇದ್ರೆ ಉತ್ತಮ ಸಿದ್ಧಿ ಬರಲೇಬೇಕಲ್ಲ. ಇದು ಅಷ್ಟು ಅರ್ಥ ಮಾಡಿಕೊಂಡ್ರೆ ಮೂರು ಗುಣದ ಬಂಧನ ಇಲ್ಲದ ವ್ಯಕ್ತಿಗಳು ಯಾರೂ ಇಲ್ಲ, ನಮ್ಮ ದೇಹದಲ್ಲೂ ಇದೆ ಅಂತೇಳಿ, ನಮ್ಮ ದೇಹದಲ್ಲೂ ಇದೆ ಪ್ರಾಕ್ಟಿಕಲಿ ಹೇಳ್ತಾರೆ ಭಗವಂತ. ಇದು ಭಗವದ್ಗೀತೆ ಯಾತಕ್ಕೆ ನಮಗೆ ಮನಸ್ಸು ಹಿಡಿಸುತ್ತೆ ಅಂದ್ರೆ ಅನುಭವಕ್ಕೆ ಬರಬೇಕು ನಮಗೆ. ಸತ್ವಗುಣ ನಮ್ಮಲ್ಲಿದೆ, ಅದ್ ಹೇಗೆ ಹೇಳ್ತೀರಿ ಅಂತ ಕೇಳಿದ್ರೆ ಸತ್ವಾತ್ ಸಂಜಾಯತೆ ಜ್ಞಾನ. ಇದು ಜ್ಞಾನ ಸತ್ವಗುಣ ಏನ್ ಮಾಡುತ್ತೆ ಗೊತ್ತ ನಮ್ಮಲ್ಲಿ, ಜ್ಞಾನಕ್ಕೆ ಕಾರಣ. ಸತ್ವಗುಣ ಎಲ್ಲ ಜ್ಞಾನ ಪ್ರಕಾಶಾದಿಗಳಿಗೆ ಸತ್ವಗುಣ ಕಾರಣ. ಇನ್ನು ಕರ್ಮ ರಜ ಕರ್ಮಣಿ ಭಾರತ, ಕರ್ಮಾಚರಣೆಯಲ್ಲಿ ತೊಡಗಿಸ್ತಕ್ಕಂಥ ರಜೋಗುಣ. ಆಮೇಲೆ ತಮೋ ಗುಣ ಅನ್ನೋದು ನಿದ್ರಾ ಆಲಸ್ಯಾದಿಗಳನ್ನ ಕೊಟ್ಟು, ಇದು ಮೂರು ನಮ್ಮ ದೇಹದಲ್ಲಿರೋದ್ರಿಂದ ನಮ್ಮ ದೇಹ ಕೂರು ಆಗ್ತಾ ಇದೆ ಅಂತ. ನಮ್ಮ ದೇಹದಲ್ಲಿ ಸತ್ವಗುಣ ಇದೆ, ರಜೋಗುಣ ಇದೆ, ತಮೋ ಗುಣ ಇದೆ, ಮೂರು ಗುಣ ಪರಿಣಾಮ ನಾವು ಕಾಣ್ತಾ ಇದ್ದೇವೆ. ವಿಷಯ ಅರ್ಥ ಆಯಿತು, ಸತ್ವಗುಣ ಬಂದಿದೆ ಅಂತ ಅರ್ಥ. ಅರ್ಥವಾಗ್ತಾ ಇಲ್ಲ, ತಮೋ ಗುಣ ಅಂತ ಅರ್ಥ. ಕನ್ಫ್ಯೂಷನ್ ಆಗ್ತಾ ಇದೆ, ರಜೋಗುಣ ಅಂತ ಮೂರಿದೆ ಅನ್ನೋದು ಕ್ಲಿಯರ್ ಆಗಿ ಅರ್ಥ ಆಯಿತು. ಸತ್ವಗುಣ ನಮ್ಮ ದೇಹದಲ್ಲಿ ರಿಸೀವ್ ಮಾಡ್ತಾ ಇದೆ. ಬಲ್ಬ್ ನೋಡಿದ್ರೆ ಗೊತ್ತಾಗುತ್ತೆ ಕ್ಲಿಯರ್ ಆಗಿದೆ ಇಲ್ಲ. ಸಿಂಗಲ್ ಆಗಿದ್ರೆ ಆ ಸಿಂಗಲ್ ಫೇಸ್ ಆಗಿದೆ ತಕ್ಷಣ ಹೇಳ್ಬಿಟ್ಟು ಸಿಂಗಲ್ ಫೇಸ್ ಆಗಿದೆ ಅಂತ ಹೇಳ್ಬಿಡ್ತಾರೆ. ಬರೋದು ಟಕ ಟಕ ಅಂತ ಹೇಳಕ್ಕೆ ಶುರು ಆಗುತ್ತೆ, ಆರೇ ಹೋಗ್ಬಿಡುತ್ತೆ ಪೂರ್ತಿ ತಮಸ್ಸು. ಈಗಾಗ್ತಿದೆ ಅದು ರಜೋಗುಣ, ಇದು ಕ್ಲಿಯರ್ ಆಗಿದೆ. ಸತ್ವಗುಣ ಸತ್ವಗುಣ ರಜೋಗುಣ ತಮೋ ವ್ಯತ್ಯಾಸ ಪರಮಾತ್ಮ ಹೇಳ್ತಾನೆ. ಸತ್ವ ಜ್ಞಾನ ಪ್ರಕಾಶ, ರಜೋಗುಣ ಲೋಭ ಮತ್ತು ಅದರಲ್ಲಿರ್ತಕ್ಕಂಥದ್ದು ಕರ್ಮ. ತಮೋಗುಣ ಅನ್ನೋದೇನು ನಿದ್ರಾ ಆಲಸ್ಯ ಪ್ರಮಾದಾದಿಗಳು ಅಜ್ಞಾನ. ಈ ಮೂರು ತಿಳ್ಕೊಂಡ್ಬಿಟ್ರೆ ನಮ್ಮಲ್ಲಿ ಮೂರು ಆಗ್ತಾನೆ ಇರುತ್ತೆ, ಪ್ರತಿ ದಿವಸದಲ್ಲೂ ಮೂರು ಬರುತ್ತೆ. ಆದ್ರಿಂದ ಮೂರು ಗುಣನೂ ಇದೆ ಅಂತ ಪ್ರೂವ್ ಆಯ್ತು ನಮಗೆ. ನಮಗೆ ತಮೋಗುಣನೇ ಜಾಸ್ತಿ ಇರುತ್ತೆ, ಅದು ಬೇರೆ ಯಾವಾಗಲೂ ಮರವು ಯಾವಾಗಲೂ ತೂಕುಡಿಕೆ, ಪ್ರವಚನಕ್ಕೂ ಭಾರಿ ತೂಕುಡಿಕೆ ಬೇರೆ. ಹೈ ಕ್ಲಾಸ್ ಪ್ರವಚನ ತಮಸ್ಸು ಅಂತ ಅರ್ಥ ಆಗೋದಿಲ್ಲ ಅಂತ ಅರ್ಥ ಇನ್ನೇನಿಲ್ಲ. ಅರ್ಥ ಆಗೋದು ತಮಸ್ ಬರೆದಿದ್ದೆ ಹೊಡಿಲೇಬೇಕು, ಬೇರೆ ದಾರಿನೇ ಇಲ್ಲ. ಆ ಹಿನ್ನೆಲೆಯಲ್ಲಿ ಮೂರು ಗುಣಗಳ ಕೆಲಸ ಮಾಡಬೇಕು. ಸ್ವಲ್ಪ ಯೋಚನೆ ಮಾಡಿ, ಈ ವಿಷಯ ಸರಿಯಾಗಿ ತಿಳ್ಕೊಂಡ್ರೆ ನಮ್ಮ ರೀತಿಯಲ್ಲಿ ಚೇಂಜ್ ಆಗಿಬಿಡುತ್ತಂತ ಅಧ್ಯಾಯ. ಈ ಮೂರು ಕೂಡ ಒಂದೇ ರೀತಿ ಇರೋದಿಲ್ಲ ಪರಮಾತ್ಮ ಹೇಳ್ತಾರೆ. ಅದು ವೇರಿ ಆಗ್ತಾ ಇರುತ್ತಂತೆ, ಬ್ಯಾಲೆನ್ಸ್ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ. ಅದು ಹೇಳ್ತಾರೆ, ರಜ ತತ್ವಂ ತಮಶ್ಚಾಭಿಭೂಯ ಸತ್ವಂ ಭವತಿ ಭಾರತ. ಸತ್ವಗುಣ ಏನ್ ಮಾಡುತ್ತೆ ಕೆಲವು ಸಲ ರಜೋಗುಣ ತಮಗಳು ಮೆಟ್ಟು ಬಿಟ್ಟು ಅದು ಡಾಮಿನೇಟ್ ಆಗುತ್ತೆ. ಕೆಲವೊಮ್ಮೆ ರಜೋಗುಣ ಡಾಮಿನೇಟ್ ಆಗುತ್ತೆ, ಕೆಲವೊಮ್ಮೆ ತಮಗುಣ ಡಾಮಿನೇಟ್ ಆಗುತ್ತೆ ಅಂತ ಹೇಳ್ತಾರೆ. ಮೂರು ಗುಣಗಳು ವೇರಿ ಆಗ್ತಾ ಹೋಗುತ್ತೆ. ಅದು ಹೇಗೆ ಅಂದ್ರೆ ಸ್ವಲ್ಪ ಯೋಚನೆ ಮಾಡಿ, ಬೆಳಗಿನ ಜಾವ ಸತ್ವಗುಣ ಜಾಸ್ತಿ ಆಗಿರುತ್ತೆ, ಬೆಳೆ ಒಳ್ಳೆ ಸತ್ವಗುಣ ಜಾಸ್ತಿ ಕ್ಲಿಯರ್ ಆಗಿರ್ತಾರೆ, ಮನೆ ಫ್ರೆಶ್ ಆಗಿರ್ತಾರೆ ಎಲ್ಲರೂ, ಅಲ್ಲಿ ಸಾಮಾನ್ಯ ಫ್ರೆಶ್ ಆಗಿರ್ತಾರೆ. ಎಷ್ಟೋ ಜನ ಆಗ್ಲೂ ಡಲ್ ಆಗಿರೋದು ಅವ್ರಿಗೇನು ಮಾಡೋಕ್ಕಾಗೋದಿಲ್ಲ. ಯಾವ ಎದ್ರೂ ಫ್ರೆಶ್, ಎದ್ರೂ ತೂಕಿಡಿಸ್ತಾರೆ, ಬರಗರು ತೂಕಿಡಿಸ್ತಾರೆ, ಕೂತರು ತೂಕಿಡಿಸ್ತಾರೆ, ಅವರಿಗೆಲ್ಲ ಎಷ್ಟಾದ್ರೂ ಫ್ರೆಶ್ ಆಗಿರ್ತಾರಲ್ಲ, ಅದು ಯಾವುದಕ್ಕಾದ ಸತ್ವಗುಣ ಪ್ರಧಾನ. ಬೆಳಿಗ್ಗೆ ಅದಕ್ಕೆ ಹಾಗಾಗಿರುತ್ತೆ, ಸ್ವಲ್ಪ ಯೋಚನೆ ಮಾಡಿ, ಸ್ವಲ್ಪ ನೀರೆಲ್ಲ ಮಿಕ್ಸ್ ಆಗಿರುತ್ತೆ, ಬಣ್ಣ ಸೇರಿರುತ್ತೆ, ಇಟ್ಟುಬಿಡಿ. ಸ್ವಲ್ಪ ಬಿಟ್ಟು ನೋಡಿ ತಿಳಿ ಕೂತಿರ್ತಾರೆ, ಸ್ವಲ್ಪ ಬಿಟ್ಟು ಕೂತಾಗ ತಿಳಿ ಹಾಕಿಕೊಡುತ್ತೋ, ರಾತ್ರಿ ತಮೋಗುಣ ಬಲಿ ಬಿಟ್ಟಿರ್ತಾರೆ, ಬೆಳಗಾಗುವತ್ತೆ ಸತ್ವಗುಣ ಬೇರೆ ಬಂದಿರುತ್ತಂತಾಗಲಿ. ಅದಕ್ಕೋಸ್ಕರ ಬೆಳಗಿನ ಜಾವ ಫ್ರೆಶ್ ಆಗಿರ್ತಾರೆ ಮಹೇಶ್. ಅದಕ್ಕೇನೆ ಅದು ಹೇಳ್ತಾರೆ ವಿಜ್ಞಾನದಲ್ಲೂ ಕೂಡ ಎಷ್ಟು ಮಟ್ಟ ಹೇಳ್ತಾರೆ ಅಂದ್ರೆ, ರಾತ್ರಿ 10-11 ಗಂಟೆ ಒಳಗೆ ನೀವು 2 ಗಂಟೆ ಓದೋದು ಒಂದೇ, ಬೆಳಿಗ್ಗೆ 20 ನಿಮಿಷ ಓದೋದು ಒಂದೇ ಅಂತೇಳಿ ಅಷ್ಟು ಬೇಗ ಗ್ರಾಸ್ಪ್ ಆಗುತ್ತೆ, ಫ್ರೆಶ್ ಆಗಿರುತ್ತಾ ಅದಂತಾಗೇನೆ ಆ ರೀತಿಯಾಗಿ. ಇದನ್ನ ಅರ್ಥ ಮಾಡಿಕೊಂಡ್ರೆ ಬೆಳಗಿನ ಕಾಲ ವೇಸ್ಟ್ ಮಾಡ್ಕೊಳ್ಬಾರ್ದು ಅಂತ ಅರ್ಥ ಆಯ್ತಾ. ಬೆಳಿಗ್ಗೆ ಎದ್ದಿರ್ತಾರೆ ವೇಸ್ಟ್ ಮಾಡ್ಕೊಳ್ಬೇಕು, ಅಲ್ಲಿ ಮಡಿಗೆ ಬಿಟ್ಟಿರ್ತಾರ, ಒಳ್ಳೆ ಫ್ರೆಶ್ ಕಾಲದಲ್ಲಿ ಅದು ನಿದ್ದೆ ಉಪಯೋಗಿಸ್ತಾರೆ, ಹೇಳಬೇಕಾದ ಕಾಲದೊಳಗೆ ನಿದ್ರೆ ಉಪಯೋಗಿಸ್ತಾನೆ. ಬ್ರಾಹ್ಮೇಯ ಮುಹೂರ್ತೆ ಚೌತ್ಥಾಯ, ಅದಕ್ಕೆ ಬ್ರಾಹ್ಮ ಮುಹೂರ್ತ ಹೇಳಬೇಕು. ಅರುಣೋದಯ ಕಾಲಕ್ಕೆ ಎದ್ದು ಬಿಟ್ರೆ ಅಷ್ಟು ಫ್ರೆಶ್ ಇರ್ತದೆ ಮೈಂಡ್ ಅವರು. ಕಾರ್ತಿಕ ಸ್ನಾನ ಎಲ್ಲ ಯಾತಕ್ಕೆ ಹೇಳ್ತಾರೆ ಅಂದ್ರೆ ಅದಕ್ಕೆ ಉಪಯೋಗ ಆಗುತ್ತೆ, ಮೊದಲೇ ಫ್ರೆಶ್ ಆಗಿ ಆಗ ಧ್ಯಾನ ಮಾಡಬೇಕು. ಆಗ ಧ್ಯಾನ ಕೂತ್ಕೊಂಡು ಕ್ಲಿಯರ್ ಕಾಣಿಸುತ್ತೆ. ಆಮೇಲೆ ನಿಧಾನವಾಗಿ ಸತ್ವಗಳು ಜಪ ತಪ ಎಲ್ಲ ಹೇಳಿ ಬೆಳಗಿನ ಕಾಲಕ್ಕೆ ಜಪ ಮಾಡಿ ತಪಸ್ಸು ಮಾಡಿ ಸಂಧ್ಯಾವನ್ನೇ ಮಾಡಿ ಸ್ತೋತ್ರ ಹೇಳಿ ಎಲ್ಲ ಬೆಳಗಿನ ಕಾಲಕ್ಕೆ ಹೇಳಿ. ಸತ್ವ ಎರೀ ಜ್ಞಾನ ಕಾರ್ಯ ಅವೆಲ್ಲ ಕೂಡ ಸತ್ವಗುಣ ಜ್ಞಾನಕಾರ ಲಿಂಕ್ ಇರೋದ್ರಿಂದ ಬೆಳಗಿನ ಕಾಲ ಸತ್ಯ ಜ್ಞಾನಕಾರಕ್ಕೆ ಉಪಯೋಗಿಸಿಬಿಡಿ. ನಮ್ಮ ಜನ ನಾಯಿ ಹಿಡ್ಕೊಂಡು ಜಾಗಿ ಕೊಟ್ಬಿಡ್ತಾರೆ ಅಂತ ಜ್ಞಾನಕಾರ್ಯ ಹೇಳ್ತಿದ್ರೆ, ನಾಯಿ ಫ್ರೆಶ್ ಆಗುತ್ತೆ ಇವರಲ್ಲ, ನಾಯಿ ಫ್ರೆಶ್ ಆಗುತ್ತೆ ಹೊರತು ಇವ್ರ ಹಣೆ ಮನೆ ಆಗ್ಬೇಕು ಈ ಮಧ್ಯೆ. ಎಷ್ಟು ಅನ್ಯಾಯ. ಆಗ ಡಾಗ್ ಹಿಡ್ಕೋಬೇಡಿ, ಗಾಡ್ ಹಿಡ್ಕೊಳ್ಳಿ, ಜೀವ ದೇವ್ರ ಹಿಡ್ಕೊಂಡ್ಬಿಟ್ರೆ ಮೂರು ದೇವ್ರ ಪೂಜೆ ಮಾಡಿ, ಸಂಧ್ಯಾವನ್ನೇ ಮಾಡಿ, ಧ್ಯಾನ ಮಾಡಿ, ಆಗಿರಷ್ಟು ಪ್ರಶಾಂತ ದೃಷ್ಟಿ ಮತ್ತೆ ಇರುತ್ತೆ ಸಾಧ್ಯ ಇಲ್ಲ. ಇಡೀ ದಿವಸದಲ್ಲಿ ಫ್ರೆಶ್ ಟೈಮ್ ಅಂದ್ರೆ ಅದು ನಿಧಾನವಾಗಿ ಏನಾಗುತ್ತೆ, ತಿಳಿಯೆಲ್ಲ ತೆಗಿತಾ ಬರ್ತಾರೆ, ಮಧ್ಯಭಾಗ ಬರುತ್ತೆ ಅಷ್ಟೊತ್ತಿಗೆ, ಸ್ವಲ್ಪ ಮಿಕ್ಸ್ ಆಗಿರುತ್ತೆ, ಸ್ವಲ್ಪ ಮಿಕ್ಸ್ ಆಗಿರುತ್ತೆ, ರಜೋಗುಣ ಬರೋಕ್ಕೆ ಶುರುವಾಗುತ್ತೆ ಮಧ್ಯಾಹ್ನದ ಹೊತ್ತಿಗೆ. ಆಗಲೇ ಓದೋದು ಸಾಕಾಗಿಬಿಡುತ್ತೆ. ಕರ್ಮಣಿ ಭಾರತ, ವಾಕಿಂಗ್ ಹೋಗಬೇಕು ಅನಿಸುತ್ತೆ, ಆಫೀಸ್ಗೆ ಹೋಗಬೇಕು ಅನಿಸುತ್ತೆ, ಶುರುವಾಗ್ತಾರೆ. ಪ್ರವೃತ್ತಿರಾರಂಭ, ಲೋಭ ಪ್ರವೃತ್ತಿರಾರಂಭ. ಅಂಗಡಿ ಹೊಲಕ್ಕೆ ಇಷ್ಟಪಡ್ತಾನೆ, ಹೊರಗೊಲಕ್ಕೆ ಇಷ್ಟಪಡ್ತಾನೆ, ಆಫೀಸ್ಗೆ ಹೊರಟುಬಿಡ್ತಾರೆ. ನೋಡಿದ್ರೆ ರಜೋಗುಣ ಅಂದ್ರೆ ಕೆಲಸ ಮಾಡಿಸುತ್ತೆ ಅಂತ. ಎರಡಾಗಿ ಸದ್ಯ ಹೊತ್ತಿಗಾಗ ಡಲ್ಲ ಬರ್ತಾನೆ ವಾಪಸ್. ತಮೋಗುಣ ಜಾಸ್ತಿ, ಇನ್ನೂ ಕೆಲಸ ತೆಗೆದ ಬರೀ ಮಣ್ಣು ಇರುತ್ತಲ್ಲ, ಬರೀ ಮಣ್ಣಿದ್ದಾಗೆ ಬರೀ ತಮಸ್ ಜಾಸ್ತಿ. ಲೆಕ್ಕ ಮಾಡೋ ತಪ್ಪು ಲೆಕ್ಕ ಮಾಡ್ತಿರ್ತಾರೆ, ಆಗ್ಲೇ ಯಾವಾಗ ತಪ್ಪು ಮಾಡೋ ವಿಷಯ ಬಿಟ್ಟುಬಿಡಿ, ಆಗ ಸ್ವಲ್ಪ ಸ್ವಲ್ಪ ಲೆಕ್ಕ ತಪ್ತಿರುತ್ತಾಗ್ಲಿ ಏನ್ ಹೇಳ್ತೀನಿ ಬುಡ್ ಸರಿ ಇಲ್ಲ ನಾನು ಬೆಳಿಗ್ಗೆ ನೋಡೋಣ ಅಂತ ಹೇಳ್ಬಿಡ್ತಾರೆ. ತಮ್ಮ ಕೂಡ ಡಾಮಿನೇಟ್ ಆಗಿದೆ ಆಗ್ಲಿ ಅಟ್ಟತ್ತಿ ಮನೆ ಬರ್ತಾನೆ ಇನ್ನೂ ಜಾಸ್ತಿ ಆಗುತ್ತೆ ನಿದ್ರೆ ಮಾಡಿಬಿಡ್ತಾರೆ. ಹಾಗೆ ಹೇಳಿದ್ರೆ ಸಾಯಂಕಾಲದ ರೊಟೀನ್ ಒಳಗೆ ಹೇಗಟ್ಟು ಗುಣಗಳು ಡಾಮಿನೇಟ್ ಆಗುತ್ತೆ ಅಂತ ಹೇಳ್ತಾರೆ. ಇದು ಅರ್ಥ ಮಾಡಿಕೊಂಡ್ರೆ ಕಾಲದಲ್ಲಿ ಏನಿದೆ ಅಂತ ಹೇಳ್ತಾನೆ ಉತ್ತರ ಸಿಗುತ್ತೆ. ಇಷ್ಟೆಲ್ಲ ಕಾಲದಲ್ಲಿ ಇರೋದ್ರಿಂದಾಗಿದೆ. ನಾವು ಬೆಳಗಿನ ಜಾವ ಸಾರ್ಥಕ ಮಾಡ್ಕೋಬೇಕಾದ್ರೆ ಅದು ಶ್ರೇಷ್ಠವಾದಂತ ಜಪ ತಪ ಅಧ್ಯಯನ ಎಲ್ಲದಕ್ಕೂ ಮೀಸಲಿಡಿ. ಮಧ್ಯಾಹ್ನದತ್ತಲ್ಲೂ ಮಾಡಿ, ಆದರೆ ಅಲ್ಲಿ ಕರ್ಮ ಪ್ರಧಾನವಾದ ಕೆಲಸ. ಇನ್ನೂ ತಮಾಷೆ ಅಂದ್ರೆ ಆಚಾರ್ಯ ಹೇಳೋದು ದೇವ್ರ ಪೂಜೆ ಮಧ್ಯಾಹ್ನ ಮಾಡಕ್ಕೆ ಹೇಳ್ತಾರೆ ಆಚಾರ್ಯ. ಧರ್ಮೇಣೇಜ್ಜ ಸಾಧನ ಸಾಧಯಿತ್ವ ವಿಧಾನತಃ ಸ್ನಾತ್ವಾ ಸಂಪೂಜೆ ವಿಷ್ಣು ವೇದ ತಂತ್ರೋಕ್ತ ಮಾರ್ಗತಃ. ಬೆಳಿಗ್ಗೆಲ್ಲ ಜಪ ತಪ ಮಾಡಬೇಕು, ಫುಲ್ ಟೋಟಲ್ ಕಾನ್ಸಂಟ್ರೇಷನ್. ಬೆಳಿಗ್ಗೆ ಅಷ್ಟು ಬರೀ ಮಾನಸ ಪೂಜೆ ಎಲ್ಲ ಮನಸ್ಸಲ್ಲಿರುತ್ತೆ. ಆಮೇಲೆ ಜಪತ ಶುರುವ ಸಂಧ್ಯಾ ಒಂದು ಇಷ್ಟೆಲ್ಲ ಮಾಡ್ತಾ ಬಂದ್ಬಿಟ್ಟ, ಮಂತ್ರದ ಪಾರಾಯಣ ಎಲ್ಲ ಮಾಡಿಬಿಟ್ಟ. ಆಮೇಲೆ ಧರ್ಮೇಣೇಜ್ಜ ಸಾಧನಾನಿ ದೇವ್ರ ಪೂಜೆ ಪದಾರ್ಥ ಸಿದ್ಧ ಮಾಡ್ಕೊಂಡ್ಬಿಟ್ಟ. ಆಮೇಲೆ ಪೂಜೆ ಶುರು ಮಾಡ್ದ. ಅಲ್ಲಿ ಫಿಸಿಕಲ್ ಆಕ್ಟಿವಿಟಿ ಜಾಸ್ತಿ ಬರುತ್ತದೆ ಅಷ್ಟೊತ್ತಿಗೆ, ಅದಾಯ್ತು. ಆಮೇಲೆ ಮಧ್ಯಾಹ್ನದ ಹೊತ್ತಿಗೆ ಪೂರ್ತಿ ಮುಗಿತಲ್ಲ, ನಿಧಾನ ಕಡಿಮೆ ಆಗ್ತಾ ಬರುತ್ತೆ. ವೇದಶಾಸ್ತ್ರ ವಿರೋಧೇನ ಪ್ರೀಣಯನ್ ಪುರುಷೋತ್ತಮ. ಸದಾಚಾರ ಬಂದು ಫ್ರೇಮ್ ಮಾಡಿರೋದೆ ಅದಕ್ಕೋಸ್ಕರ. ಮಧ್ಯಾಹ್ನದ ಹೊತ್ತಿನಲ್ಲಿ ಒಬ್ಬರೇ ಕೂತ್ರ ಆಗೋದಿಲ್ಲ, ನಾಲ್ಕು ಜನ ಕೊಡು. ಬೆಳಗ್ಗೆ ಧ್ಯಾನ ಮಾಡಬೇಕಾದ್ರೆ ಒಬ್ಬರೇ ಬಂದು ಧ್ಯಾನ ಮಾಡ್ತಾರೆ. ಮಧ್ಯ ಪಾಠ ಪ್ರವಚನ ಶುರುವಾಗ್ತದಲ್ಲ, ಇಬ್ಬರು ಮೂರು ಎಲ್ಲ ಸೇರ್ತಾ ಬರ್ತಾರೆ. ಸಾಯಂಕಾಲ ಪ್ರವಚನ ತುಂಬಾ ಜನ ಸೇರಿಬಿಡ್ತಾರೆ, ಯಾಕೆಂದ್ರೆ ಒಬ್ರಿಗಲ್ಲ ಎಲ್ಲ ಜನ ಇನ್ವಾಲ್ವ್ ಆಗ್ಬೋದು. ಆಮೇಲೆ ಸಾಯಂಕಾಲ ಏನ್ ಮಾಡ್ತಾರೆ, ನಿದ್ದೆ ಬರುತ್ತೆ, ಆಗ ಮಲ್ಕೊಂಡ್ಬಿಡ್ತಾನೆ. ಇದು ದಿವಸದ ಒಂದು ಟೈಮ್ ಟೇಬಲ್ ಹೀಗಿರುತ್ತೆ. ಆಮೇಲೆ ನಮ್ಮ ವಯಸ್ಸಿನಲ್ಲಿ ವಿಚಾರ ಮಾಡಿದ್ದೆ, ವಯಸ್ಸಿನಲ್ಲಿ ಹೇಗಾಗುತ್ತೆ ಗೊತ್ತಾ, ಚಿಕ್ಕ ವಯಸ್ಸಿನ ಸತ್ವಗಳು ಭಾರಿ ಜಾಸ್ತಿ. ಚಿಕ್ಕ ವಯಸ್ಸಿನ ಸತ್ವಗಳು ಹೇಗಿರುತ್ತೆ ಅಂದ್ರೆ, ಮಕ್ಕಳು ಓಡ್ತಿರ್ತಾರೆ, ದಪ್ಪಂತ ಬಿಡ್ತಾರೆ, ಅಟ ಓಡೋ ಎದ್ದು ಓಡೋಗ್ಬಿಡ್ತಾರೆ. ಮತ್ತೆ ಅಟ್ಟಿ ದೊಡ್ಡವರು ಬಿದ್ದಾಂತ ಸೀದಾ ಆಸ್ಪತ್ರೆಗೆ ಹೋಗಿ, ದೊಡ್ಡದ ಸೀದಾ ಆಸ್ಪತ್ರೆ ಮತ್ತೆ ಏನಾಗುತ್ತೆ ಗ್ಯಾರಂಟಿ ಇಲ್ಲೇ. ಚಿಕ್ಕವರಿಗೆ ಬೀಳೋದಂದ್ರೆ ಅವ್ರು ಖುಷಿ ಇದ್ದಾಗ ದಪ್ಪ ಸುಮ್ಮನೆ ಬಿಡ್ತಿರ್ತಾರೆ, ಅವ್ರ ಖುಷಿ ಅವರಿಗೆ. ಅಷ್ಟು ಮಟ್ಟಿ ದೇಹದಲ್ಲಿ ಸತ್ವಗಳು ಜಾಸ್ತಿ ಇರೋದ್ರಿಂದ ಅಷ್ಟೇ ಆಕ್ಟಿವ್ ಆಗಿರ್ತಾರೆ. ಅಷ್ಟು ಬೇಗ ಮಕ್ಕಳಿಗೆ ಏನು ಓದೋಗರ ಬರ್ತಾನೆ ಇರೋದಿಲ್ಲ, ದೊಡ್ಡ ತೂಗ್ತಿರ್ತಾರೆ ಅಷ್ಟೇನೆ. ಎಲ್ಲ ಆಡು ಬಾಯ್ಪಾಠ ಬರುತ್ತೆ ಅವ್ರು. ಇವ್ರು ಮರ್ತರೆ ನಿದ್ದೆ ಬರುತ್ತೆ ಮಗು, ಪಾಪ ನಿದ್ದೆ ಬರುತ್ತೆ ಅಂದ್ಬಿಟ್ಟು ಬಿಟ್ಬಿಟ್ಟಿರ್ತಾರೆ. ಬಿಡ್ತಾಟ ಶುರು ಮಾಡುತ್ತೆ ಮಗು ಮುಂದಿನ ಹೇಳೋದು ಹೇಳುತ್ತೆ. ಯಾಕೆ ಸತ್ವಗುಣ ಪ್ರಧಾನ ಇರೋದ್ರಿಂದ ಫ್ರೆಶ್ ರೆಕಾರ್ಡಿಂಗ್ ಆದಾಗ ಆಗ್ತಾ ಇದೆ. ನೋಡಿದ್ರೆ ಓದಿಲ್ಲ ಬರ ಏನೂ ಇಲ್ಲ, ಹಾಗೆ ಗ್ರಾಸ್ಪ್ ಮಾಡ್ತಾ ಹೋಗುದು. ಹೇಳ್ತಾರೆ ಶಿಶುರು ವೇತ್ತಿ ಪಶುರು ವೇತ್ತಿ ವೇತ್ತಿ ಗಾಣರಸಂ ಹಣಿ. ಸಂಗೀತಾದಿಗಳಿಗೆ ಹೆಚ್ಚು ರೆಸ್ಪಾಂಡ್ ಮಾಡೋದು ಮಗು ಮಾಡುತ್ತೆ. ಶಿಶುರು ವೇತ್ತಿ ಪಶುರು ವೇತ್ತಿ, ದೊಡ್ಡವರು ಹೆಣ್ಣೆ ಇಲ್ಲ, ಶಿಶುಗಳಿಗೆ ಪಶುಗಳಿಗೆ ಹೇಳ್ಬಿಡ್ತಾರೆ. ಕ್ಲಿಯರ್ ಮೈಂಡ್ ಇರುತ್ತೆ ಅಂತ ನಿಧಾನವಾಗಿ ದೊಡ್ಡವನಾಗ್ತಾ ಬರ್ತಾರಲ್ಲ, ಬೆಳೀತಾ ಬರ್ತಾರೆ. ಸತ್ವಗಳು ಎಷ್ಟು ಫಾಸ್ಟ್ ಗೊತ್ತಾ, ಬೆಳೀತಾ 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 ನೋಡ್ ನೋಡ್ತಾರೆ ಕಂಬೆಗಾಲ ಇಡ್ತಾರೆ, ನಿಂತ್ಕೋತಾನೆ, ಓಡಾಡ್ತಾನೆ, ಓಡಕ್ಕೆ ಶುರು ಮಾಡಿಬಿಡ್ತಾರೆ. ತಾಯಿ ಹಿಡಬೇಕಾಗೋದಿಲ್ಲ ಅದು ಕೂಸಿನ, ಸುಸ್ತ ಹೊಡೆದು ಬಿಡ್ತಾರೆ ಸಾಕು. ಊಟ ಮಾಡಿಸೋತಿ ಬೆತ್ತಾಯಿ ಬಿಡ್ತಾರೆ, ಮಗುರು ಕರ್ಸ್ಕೊಂಡ್ಬಂದು ಊಟ ಮಾಡಿಸೋತಿ ಏಕಾಚಿಕ ಮಾಡಿಸ್ಬಿಡ್ತಾರೆ, ಅದು ಪದ್ಧತಿ ಆಗುತ್ತೆ. ಹಾಗೆಲ್ಲ ಮಾಡ್ತಾರೆ, ಸರಿಯಾಗಿ ಪ್ರಯತ್ನ ಪಟ್ಟರೆ ಮಕ್ಕಳು ಹಿಡಿಯೋದು ಭಾರಿ ಕಷ್ಟ. ಅವ್ರ ಸ್ಟ್ರೆಂತ್ ಹಾಗೆ ಇರುತ್ತದೆ, ನಿಧಾನ ಬುದ್ಧಿ ಜಾಗೃತವಾಗುತ್ತೆ. ಐದು ಇದರೊತ್ತಿ ಇಂದ್ರಿಯಗಳೆಲ್ಲ ಪಟುವಾಗ್ತಾರೆ. ಆಗ ಅಕ್ಷರಾಭ್ಯಾಸ ಮಾಡಿಸ್ತಾರೆ, ಅಕ್ಷರಾಭ್ಯಾಸ ಮಾಡಿಸಿಬಿಟ್ರೆ ಆ ಬರೀ ಸತ್ವಗುಣ ಪ್ರಧಾನ. ಸುಮಾರು 20-25 ವರ್ಷದವರೆಗೂ ಕೂಡ ಮೂರು ಭಾಗ ಮಾಡಿಬಿಡಿ, 33.33 ನೂರು ವರ್ಷ ಬದುಕಿದ್ರೆ, ಮೂರು ವರ್ಷ ಬಿಟ್ಟರೆ 33 ವರ್ಷ ಜೋರಾಗಿ ಓದ್ತಾ ಹೋಗ್ತಾರೆ. ಇವತ್ತು ಯಾವುದೇ ಓದುಗಳು ಕೂಡ ಆದರೆ 20-25 ಕಡಿಮೆ ಆಗಿಬಿಡ್ತದೆ. ಆಗಲಿ 30 ಕೆಲಸ ಸೇರಿ 30 ಯಾರು ಕಂಡು ಏನು ಕೆಲಸ ಮಾಡ್ತೀರಿ ಅಂತಾರೆ, 15 ಕಂಡು ಏನು ಓದ್ತೀರಿ ಅಂತಾರೆ, 30 ಕಂಡು ಏನು ಕೆಲಸ ಅಂತ ಕರೀತಾರೆ, ನೂಸು ಯಾತಕ್ಕೆ ಏನು ರಿಟೈರ್ ಆಗ್ತೀರಿ ಅಂತ ಕೇಳ್ತಾರೆ. ಆಮೇಲೆ ಎಂದು ಹೋದ್ರು ಅಂತ ಕೇಳ್ಬಿಡ್ತಾರೆ. ದಿನಾ ಸತ್ವಗುಣ ಕಡಿಮೆ ಆಗ್ತಾ ಆಗ್ತಾ ಹೋದಂತೆ ಆಗಿದೆ. ಸುಮ್ಮನೆ ಆಗಲ್ಲ, ರಜಗುಣ ನಿಧಾನ ಡೆವಲಪ್ ಆಗುತ್ತೆ. ಸತ್ವಗುಣ ಇದ್ದ ಓದಿಬಿಡ್ತಾರೆ, ರಜಗುಣ ಬರೀ ಕೆಲಸಕ್ಕೆ ಸೇರ್ತಾರೆ. ರಜ ಕರ್ಮಣಿ ಭಾರತ, ಉದ್ಯೋಗ ಸಿಗ್ತಾ ಅಂತ ಕೇಳ್ತಾರೆ. ತಮ್ಮ ಗುಣ ರಿಟೈರ್ ಮಾಡಿಸ್ತಾರೆ, ತಮ್ಮ ಗುಣ ವಾಪಸ್ ಕರ್ಕೊಂಡು. ನೀನು ಅರ್ಥ ಮಾಡಿಕೊಂಡ್ರೆ ನಮ್ಮ ಜೀವನದಲ್ಲಿ ಸತ್ವಗುಣ ರಜಗುಣ ತಮಗುಣ, ಅದಕ್ಕೆ ಚಿಕ್ಕಂದಿನಲ್ಲಿ ಯಾತಕ್ಕೆ ಓದಬೇಕು ಅಂದ್ರೆ ಸತ್ವಗುಣ ಜಾಸ್ತಿ ಇರುತ್ತಲ್ಲ ಚೆನ್ನಾಗಿ ಅರ್ಥ ಆಗುತ್ತೆ. ಕೌಮಾರ ಆಚಾರ್ಯ ಪ್ರಾಜ್ಞ ಧರ್ಮಾನ್ ಭಾಗವತಾನಿ, ಪ್ರಹ್ಲಾದರಾದರೆ ಮಾತ್ರ ಅರ್ಥ ಆಗಬೇಕಾದ್ರೆ ಅದನ್ನು ಓದಬೇಕಾಗ. ಚಿಕ್ಕಂದಿನಲ್ಲಿ ಮೈಂಡ್ ಭಾರಿ ಫ್ರೆಶ್, ಮೆಮರಿ ಪವರ್ ಅಷ್ಟು ಜಾಸ್ತಿ ಇರುತ್ತೆ. 8 ವರ್ಷ ಉಪನಯನ ಮಾಡಿ 16 ಅವನಿಗೆ ವೇದ ಪಾಠ ಹೇಳಬೇಕು, ಏನಾಗುತ್ತೆ ಎಲ್ಲ ಬಾಯ್ಪಾಠ ಬಂದ್ಬಿಡುತ್ತೆ ಅಂತ ಹೇಳಿ ಎಲ್ಲ ಬಾಯ್ಪಾಠ. ಆಮೇಲೆ ಅವ್ರು ಒಳ್ಳೆ ಅಧ್ಯಯನ ಶುರು ಮಾಡಿ, ವಿಶೇಷ ಅಧ್ಯಯನ ಶುರು ಮಾಡ್ತಾರೆ. 24 ಅವರು ಋಷಿ ಆದಾಗ ಬಿಡ್ತಾರೆ. ಚೇತಕೇತು ವಾಪಸ್ ಬಂದಾಗ 24 ಆಗಿತ್ತಂತೆ. ಆಚಾರ್ಯ ಬರೀತಾರೆ ಬೃಹದಾರಣ್ಯ ಭಾಷೆದೊಳಗೆ, ಚಾಂದೋಗ್ಯದಲ್ಲಿ ಬರೀತಾರೆ, 12 ಮನೆ ಬಿಟ್ಟ, 24 ಆಗಿತ್ತು ವಾಪಸ್ ಬಂದ. ಒಳ್ಳೆ ಒಳ್ಳೆ ಜ್ಞಾನದ ನಿಧಿಯಾಗಿ ಬಂದಿರುತ್ತಾರೆ. ಆಮೇಲೆ ಉದ್ಯೋಗಾದಿಗಳು ಶುರುವಾಗುತ್ತೆ, ಮುಂದೆ ಬಂದು ಬರೀತಾ ಹೋಗುತ್ತೆ. ಇದು ಯಾತಕ್ಕೆ ಹೇಳಿದ್ದು, ನಮ್ಮ ದೇಹದಲ್ಲಿ ಸತ್ವಗುಣ ಪ್ರಧಾನ, ಆಮೇಲೆ ರಜೋಗುಣ ಪ್ರಧಾನ, ಆಮೇಲೆ ತಮೋಗುಣ ಪ್ರಧಾನ. ರಜೋಗುಣ ಇದ್ದಾಗ ಕೆಲಸ, ಆಮೇಲೆ ತಮೋಗುಣ ಇದ್ದಾಗ ಓಡಾಡಲಿಕ್ಕೆ ಆಗೋದಿಲ್ಲ. ಸೇರ್ಬೇಕಂದ್ರೂ ಬೇಡ ಸಾಕು, ಯಾರು ಹೋಗ್ಲಿಕ್ಕೆ ನನ್ನ ಕೈಲಾಗೋದಿಲ್ಲ, ಕೈಲಾಗೋದಿಲ್ಲ ಮಾತ್ರ ಶುರು ಮಾಡ್ತಾರೆ. ಕೈಲಾಗೋದಿಲ್ಲ, ಶಕ್ತಿ ಇಲ್ಲ, ತಮೋ ಗುಣ ಅವನ ಕೆಳಗೆ ಬಿಡಿಸಿಕೊಡ. ಈ ಮೂರು ಗುಣಗಳಂತೆ ಮುಂದೆ ನೋಡಿದ್ರೆ ದಿವಸದಲ್ಲಿ ಬೆಳಿಗ್ಗೆ ಸತ್ವಗುಣ ಪ್ರಧಾನ, ಜೀವನದಲ್ಲಿ ಬಾಲ್ಯದಲ್ಲಿ ಸತ್ವಗುಣ ಪ್ರಧಾನ. ಅದಕ್ಕೆ ಬಾಲ್ಯ ಅದು ಬೆಳಿಗ್ಗೆ, ಸಕಾಲ ಸಂಧ್ಯಾ ವಂದನೆ, ಸಕಾಲಕ್ಕೆ ಉಪನಯನ, ಎಂತ ವಂಡರ್ಸ್ ಮಾಡ್ತಾರೆ ಗೊತ್ತಾ, ಅಷ್ಟು ಬುದ್ಧಿವಂತನಾಗಿಬಿಡ್ತಾರೆ. ಆ ಕಾಲಕ್ಕೆ ನಾವು ಏನು ಹೇಳಿಕೊಡೋದಿಲ್ಲ, ಅದರಿಂದಾಗಿದೆ 50-60 ಆಗಿರುತ್ತೆ. ಕಲೀಲಕ್ಕೆ ಹೋಗ್ತಾನೆ ಅವರಿಗೆ ನಾಗವೇಂದ್ರ ಸ್ತೋತ್ರ ಬರೋದಿಲ್ಲ, ವಾಯುಸ್ತುತಿ ಬರೋದಿಲ್ಲ, ಉತ್ತರ ನೋಡ್ತಾ ಹಾಗೆ ಬರ್ತಿಬಿಡ್ತಾರೆ. ಯಾಕೆ ಅವ್ಯಾಲು ಶಕ್ತಿ ಕಡಿಮೆ ಆಗಿಬಿಟ್ಟು. ಇದು ಅರ್ಥ ಮಾಡಿಕೊಂಡು ಪ್ರತಿಯೊಬ್ಬರು ಕೂಡ ಸತ್ವಗುಣ ರಜೋಗುಣ ತಮೋಗುಣಗಳ ಅಧ್ಯಯನ ಮಾಡ್ತಾ ಅದನ್ನು ಪ್ರಯತ್ನ ಪಡಬೇಕು. ಆ ತಿಳ್ಕೊಂಡು ಏನ್ ಮಾಡಬೇಕು ಅಂತ ಮುಂದಿನ ಪ್ರಶ್ನೆ. ಸತ್ವಗುಣದಿಂದ ಪ್ರಕಾಶ ಜ್ಞಾನ, ರಜೋಗುಣದಿಂದ ಕರ್ಮ ಮತ್ತು ಲೋಭ, ತಮೋಗುಣದಿಂದ ಆಲಸ್ಯ ಮತ್ತು ನಿದ್ರಾ ಪ್ರಮಾದ. ಮೂರಾಯ್ತಲ್ಲ, ಸತ್ವಗುಣ ಜಾಸ್ತಿ ಇದ್ರೆ ಆಗುತ್ತೆ ಅಂತ ಹೇಳಿದ ಮೇಲೆ ಸತ್ವಗುಣ ಜಾಸ್ತಿ ಮಾಡಿಕೊಳ್ಳಿ ಅಂತ. ಸತ್ವಗುಣ ಹೆಚ್ಚರ ಬದುಕಬೇಕು ಯಾವಾಗ ಕೂಡ. ಉದಾಹರಣೆಗೆ ವಿಟಮಿನ್ಸ್ ಕಡಿಮೆ ಆಗಿರುತ್ತೆ, ಏನ್ ಮಾಡ್ತಾರಾಗ ಕೊಡ್ತಾರೆ, ಈ ವಿಟಮಿನ್ ತಗೋ, ಆ ವಿಟಮಿನ್ ತಗೊಂಡು ಶುರು ಮಾಡ್ತಾರೆ, ಬ್ಯಾಲೆನ್ಸ್ ಮಾಡುತ್ತದೆ, ಸರಿ ಹೋಗುತ್ತೆ ಹೋಗ್ತಾರೆ. ಸತ್ವಗುಣ ಕಡಿಮೆ ಆಗಿರೋದ್ರಿಂದ ಸತ್ವಗುಣದ ಪದಾರ್ಥ ಎಲ್ಲ ಹಾಕ್ಬೇಕು ಅವ್ರಿಗೆ. ಸಾತ್ವಿಕ ಆಹಾರ ತಿಂದ್ರೆ ಡಾಮಿನೇಟ್ ಶುರುವಾಗುತ್ತೆ. ಸಾತ್ವಿಕ ಆಹಾರ ತಗೊಳ್ತಾ ಇದ್ರೆ ಸತ್ವಗುಣ ಸಪ್ಲೈ ಮಾಡೋದ್ರಿಂದ ಅವನಿಗೆ ಒಳ್ಳೆ ಸಾತ್ವಿಕವಾದಂತ ಇದು ಬೆಳೀತಾ ಬೆಳೀತಾ ಶುರುವಾಗಿ ಯೋಗ್ಯ ವ್ಯಕ್ತಿಯಾಗಿ ಬೆಳೀತಾರೆ. ಸಕಾಲ ಉಪನಯನ ಮಾಡೋದ್ರಿಂದ ಕರ್ಮಗಳು ಒಂದು, ಆಹಾರ ಒಂದು. ಒಳ್ಳೆ ಆಹಾರ ಕೊಡ್ತಿದ್ರೆ ಅವನಿಗೆ ಚಿಕ್ಕ ಮಕ್ಕಳಿಗೆ ಪಾಪ ಎರಡು ಕುಡಿಸಿಬಿಡ್ತಾರೆ, ಕುಡಿಸಬಾರ್ದು ಕುಡಿಸಿಬಿಡ್ತಾರೆ, ಅಲ್ಲೇ ತಮೋಗುಣ ಪಿಕಪ್ ಮಾಡಿದಾಗುತ್ತೆ, ತಮೋಗುಣ ಪ್ಯಾಕ್ ಮಾಡಿದಾಗೋದ್ರಿಂದ ದಾರಿ ಪರ್ವರ್ಟೆಡ್ ಆಗಿಬಿಡುತ್ತೆ, ಹಾಗಾಗಬಾರ್ದು. ಅದಕ್ಕೆ ವ್ಯಾಸರಾಜರು ವಾದ್ಯರಾಜರು ಅವರೆಲ್ಲ ಅವತಾರ ಮಾಡಿದಾಗ ಮೊದಲ ಬಾರಿಗೆ ಹಾಲು ಕುಡಿಸಿದ್ದು ಯಾವುದು ಗೊತ್ತಾ, ದೇವರಿಗೆ ಅಭಿಷೇಕ ಮಾಡಿದ ಹಾಲು ಕುಡಿಸಿದ್ರಂತ. ಎಂಥ ರಘುತ್ತಮ ಸ್ವಾಮಿಗಳ ಕಥೆನೋ ಅದಕ್ಕೆ ಬರೋದು. ರಘುತ್ತಮ ಸ್ವಾಮಿ ರಘುವೀರ ಸ್ವಾಮಿಗಳು ಸ್ವತಃ ಮಠದಲ್ಲಿ ಬೆಳೆಸಿದ್ರಂತ, ಅವರು ಮಗುವಿಗೆ ದೇವರಿಗೆ ಅಭಿಷೇಕ ಮಾಡಿ ಹಾಲನ್ನು ಕೊಡ್ತಿದ್ರಂತ. ಎಷ್ಟು ಸತ್ವಗುಣ ಪ್ಯಾಕಪ್ಪ ಇರಲಿಲ್ಲ ಕಾಫಿ ನೋಡ, ಇದನ್ನ ಯೋಚನೆ ಮಾಡಬೇಕು. ಇದನ್ನೆಲ್ಲ ನಾವು ಬರೀ ಕೇಳೋದಲ್ಲ, ಪ್ರಾಕ್ಟೀಸ್ ಮಾಡಬೇಕು. ಮಕ್ಕಳಿಗೆ ಕೆಟ್ಟ ಪದಾರ್ಥ ಕೊಡಬಾರದು. ಫಸ್ಟ್ ತಮೋಗುಣ ಹತ್ತರದಂತೆ ನೋಡಬೇಕು. ಎರಡನೇದು ಸತ್ವಗುಣ ಜಾಸ್ತಿ ಆಹಾರ ಮಾಡಬೇಕು. ಅದಕ್ಕೋಸ್ಕರನೇ ಸಾತ್ವಿಕ ಆಹಾರ ಕೊಡೋದು, ನಿಷಿದ್ಧ ಆಹಾರ ಬಿಡೋದು, ಎರಡೇ ಕೆಲಸ ಮಾಡಬೇಕು. ತಾಮಸಾಹಾರ ಏನ್ ಮಾಡಿದ್ರು ಕೊಡಬಾರದು, ಸಾತ್ವಿಕ ಆಹಾರ ಕೊಡಲೇಬೇಕು. ನಿಧಾನವಾಗಿ ಮಧ್ಯದಿರುತ್ತ ರಾಜಸಾಹಾರ ಕೆಲವರಿರ್ತಾರೆ. ರಾಜಸಾಹದಲ್ಲಿ ಯಾವ್ದು ಗೊತ್ತಾ, ಇದು ಬರುತ್ತೆ ಅಂತ ಕೆಲವರು, ಬರೋದಿಲ್ಲ ಅಂತ ಕೆಲವರು, ಗಲಾಟೆ ಶುರುವಾಗುತ್ತೆ. ಅದು ರಾಜಸ ಅಂತ ಹೇಳಿ. ಸತ್ವಗುಣ ಬಂದೇ ಬರುತ್ತೆ ಅಂದ್ರೆ ಸಾತ್ವಿಕ, ಬರೋದೇ ಇಲ್ಲ ಅಂದ್ರೆ ತಾಮಸ. ಈರುಳ್ಳಿ ಬೆಳ್ಳುಳ್ಳಿ ಬಗ್ಗೆ ಯಾರುಳ್ಳೂ ಇನ್ನೂ ಭಿನ್ನಾಭಿಪ್ರಾಯ ಬಂದಿಲ್ಲ, ನಮ್ಮ ಕಡೆ ಬರುತ್ತೆ ನಿಮ್ಮ ಕಡೆ ಬರುತ್ತೆ ಎಂಬುದಿಲ್ಲ, ಯಾವ ಕಡೆಗೂ ಬರೋದಿಲ್ಲ, ಪೂರ್ತಿ ನಿಷಿದ್ಧ. ಕೆಲವು ಪದಾರ್ಥ ಕೆಲವು ತಗೋತಾರೆ, ಕೆಲವು ತಗೊಳ್ಳೋದಿಲ್ಲ, ಅಂಥದನ್ನ ರಾಜಸ ಅಂತ ಕರೀತಾರೆ. ಆದಷ್ಟು ಸಾತ್ವಿಕ ತಗೊಳ್ಳಿ, ಗೊಂದಲ ಆಪತ್ತು ಬಂದಾಗ ರಾಜಸ ತಗೊಳ್ಳಿ, ತಾಮಸ ತಗೊಳ್ಳೇಬೇಡಿ. ದೇಹದಲ್ಲಿ ಸತ್ವಗುಣ ಜಾಸ್ತಿ ಆಯ್ತು, ಇದು ತಮಗುಣ ತೆಗೆದಾಕಬೇಕು. ಅದು ಇನ್ನೂ ಪಾಯಿಂಟ್ ಇದೆ, ತಮಗುಣ ಕಡಿಮೆ ಮಾಡಿ ರೆಡ್ಯೂಸ್ ಮಾಡಬೇಕಾದ. ಅದಕ್ಕೆ ಏನ್ ಮಾಡಬೇಕು, ವ್ರತಗಳನ್ನು ಮಾಡಿ. ವ್ರತ ಮಾಡಿದ್ರೆ ಎಕ್ಸ್ಪೆಲ್ ಮಾಡುತ್ತೆ ಅದನ್ನೆಲ್ಲ ಕೂಡ, ಸೈನ್ಸ್ ಒಪ್ಪುತ್ತೆ. ಈ ಟಾಕ್ಸಿನ್ಸ್ ಹೊರಗೋಗ್ಬೇಕಾದ್ರೆ ಉಪವಾಸಕ್ಕಿಂತ ದೊಡ್ಡ ಔಷಧಿ ಇಲ್ಲ. ರಂಗನಂ ಪರಮೌಷಧಂ ಅಂತಾನೆ ಹೆಸರು, ಆಯುರ್ವೇದವರ ಮೂಲ ಮಂತ್ರ ಅದು, ರಂಗನಂ ಪರಮೌಷಧಂ ಅಂದ್ರೆ ಉಪವಾಸ ಮಾಡೋದು ಎಲ್ಲ ದೊಡ್ಡ ಔಷಧಿಗಳಲ್ಲಿ ಫಸ್ಟ್ ಔಷಧಿ ಅಂದ್ರೆ ಅದು ಉಪವಾಸ ಅಂತ. ಉಪವಾಸ ಮಾಡಿದಂತೆ ಅಬ್ಸರ್ವ್ ಮಾಡಬೇಕು, ಸುಮ್ಮನೆ ಉಪವಾಸ ಮಾಡಿಬಿಡ್ತಾರೆ ಗೊತ್ತಾಗೋದಿಲ್ಲ. ಯಾವಾಗ ದಶಮಿ ರಾತ್ರಿಯಿಂದ ಶುರುವಾಗುತ್ತಲ್ಲ, ನಿಧಾನವಾಗಿ ಅಲ್ಲಿಕೋಬಿಡಿ. ಸತ್ವಗುಣ ಬೆಳಿ ಜಾಸ್ತಿ ಆಗಿರುತ್ತೆ, ಸತ್ವಗುಣ ಫೈಟ್ ಮಾಡಲು ತಯಾರಾಗುತ್ತೆ. ಆಗ ಏನ್ ಮಾಡುತ್ತೆ ಗೊತ್ತಾ, ತಮೋಗುಣ ಎಲ್ಲ ಹೊರಗಾಗಿ ಶುರು ಮಾಡುತ್ತೆ. ಅದು ನಿಧಾನವಾಗಿ ಬೆಳಗಿಂದ ಸಾಯಂಕಾಲದವರೆಗೂ ಅದು ದೇಹದಲ್ಲಿರೋ ಬೆಟ್ಟ ಕೆಟ್ಟ ಪದಾರ್ಥ ಹೊರಗಾಗಿ ಶುರುವಾಗುತ್ತೆ. ಬೆವರಿನ ಮೂಲಕ ಮಲಮೂತ್ರಾದಿಗಳ ಮೂಲಕ ಎಲ್ಲ ಹೋಗಲು ಶುರುವಾಗುತ್ತೆ. ಇನ್ನೂ ಹೊಸವರು ವಾಂತಿ ಮಾಡ್ಕೊಂಡ್ಬಿಡ್ತಾನೆ, ಅದು ಆ ಮೂಲಕ ಹೋಗಿಬಿಡುತ್ತೆ. ರಾತ್ರಿ ಹೊತ್ತಿಗೆ ಒಂಥರ ಶಾಂತ ಪರಿಸ್ಥಿತಿ, ಏಕಾದಶಿ ರಾತ್ರಿ ಇಷ್ಟೊತ್ತಿಗೆ ಧ್ಯಾನ ಮಾಡಬೇಕು, ಉಪವಾಸ ಮಾಡಿದ್ರೆ ಮಾಡ್ಬೇಕಷ್ಟೆ, ಅವಾಗ ಗೊತ್ತಾಗ್ತದೆ ಎಷ್ಟು ಫ್ರೆಶ್ ಆಗಿರ್ತಾನೆ ಗೊತ್ತಾ ಮನುಷ್ಯ. ಎಲ್ಲ ಟ್ಯಾಕ್ಸಿಸ್ ಹೋಗ್ಬಿಡುತ್ತೆ, ಹೊರಗೆ ಹೋಗ್ಬಿಡುತ್ತೆ, ಲೈಟ್ ಆಗಿಬಿಡುತ್ತೆ. ನಿಮ್ಗೆ ಎಷ್ಟೋ ಸತ್ತು ಹೇಳಿದ್ದೇನೆ, ಪರೀಕ್ಷೆ ಮಾಡಿ ನೋಡಿದ್ದಾರೆ ವೈದ್ಯರಾದ್ರ ಕೂಡ, ಏಕಾದಶಿ ಉಪವಾಸದ ಪರೀಕ್ಷೆ ಮಾಡೇ ಬಿಡೋಣ ಅಂತ ಹೇಳಿಬಿಟ್ಟು ಏಕಾದಶಿ ದಿವಸ ಅವರ ರಕ್ತ ಬದಲಾದ ಪರೀಕ್ಷೆ ಮಾಡಿದರೆ ಎಷ್ಟು ಆಶ್ಚರ್ಯ ಅಂದ್ರೆ, ಕೆಲವು ಔಷಧಿ ತಗೊಂಡಾಗ ಈ ಬ್ಲಡ್ ಥಿನ್ ಮಾಡುತ್ತೆ ಅಂತ ಹೇಳಿದ್ರೆ, ಆಸ್ಪಿರಿನ್ ಬದಲಾದ ಬ್ಲಡ್ ಥಿನ್ ಮಾಡುತ್ತೆ. ಏಕಾದಶಿ ಆಸ್ಪಿರಿನ್ ತಗೊಂಡಿಲ್ಲ, ಬ್ಲಡ್ ಥಿನ್ ಆಗಿದೆ. ಅಂದ್ರೆ ಪ್ರತಿ 15 ದಿವಸಕ್ಕೊಮ್ಮೆ ಬ್ಲಡ್ ಏನ್ ಮಾಡ್ತಾ ಹೋಗುತ್ತದೆ, ಕ್ಲಾಟ್ ಬರದಂತೆ ನೋಡ್ಕೊಳ್ಳುತ್ತೆ, ಭಾರಿ ಇಂಪಾರ್ಟೆಂಟ್. ಆದ್ರಿಂದ ಆಯುಷ್ಯ ದೀರ್ಘ ಆಗ್ಬಿಡಿ, ಸುಲಭವಾಗಿ ಆಯುಷ್ಯ ಜಾಸ್ತಿ ಆಗುತ್ತೆ, ಆರೋಗ್ಯ ಜಾಸ್ತಿ ಆಗುತ್ತೆ. ಏಕಾದಶಿ ಅಂದ್ರೆ ಏನು ಔಷಧಿ ಅದು, ಲಂಘನಂ ಪರಮ ಔಷಧಮ್ಮ ಅಂದ್ರೆ ಏಕಾದಶಿ ಅಂದ್ರೆ ಅದು ನ್ಯಾಚುರಲ್ ಔಷಧಿ ಅಂದ್ರೆ, ಅದು ಫಾಸ್ಟಿಂಗ್ ಕ್ಯೂರ್ ಅಂದ್ರೆ ಅದೇ. ಉಪವಾಸದಿಂದ ವಾಸಿ ಮಾಡ್ತಕ್ಕಂಥ ಪದ್ಧತಿಯಾಗಿ ಬಂತು. ಎರಡು ಬೆನಿಫಿಟ್ ಅದರಿಂದ, ಒಂದು ಸತ್ವಗುಣ ಜಾಸ್ತಿ ಆಯಿತು, ತಮಗುಣ ಎಕ್ಸ್ಪೆಲ್ ಆಯಿತು, ತಮಗುಣ ಕಡಿಮೆ ಆಗ್ತಾ ಬಂತು. ಚಾತುರ್ಮಾಸ್ಯ ವ್ರತ ಹಾಗೆ, ವಿಷ್ಣು ಪಂಚಕ ಏನೇನು ಮಾಡ್ತಾರೋ ಎಲ್ಲ ಅದಕ್ಕೆ ಹೇಳಿರ್ತಕ್ಕಂಥ ವ್ರತಗಳು. ಸತ್ವಗುಣ ಹೆಚ್ಚು ಮಾಡಬೇಕು, ತಮೋಗುಣ ಕಡಿಮೆ ಪೂರ್ತಿ ಹೋಗಿಬಿಡಬೇಕು ಸಾಧ್ಯವಾದಷ್ಟು ಕೂಡ. ಅದು ನಿಷ್ಕ್ರಿಯ ಆಗಬೇಕು, ಪೂರ್ತಿ ಹೋದ್ರೆ ದೇಹದೇ ಇರೋದಿಲ್ಲ, ಇರಬೇಕದು. ಆದ್ರೆ ಫಂಕ್ಷನ್ ಮಾಡಬಾರ್ದು ಆ ರೀತಿಯಾಗಿ, ಸಪ್ರೆಸ್ ಆಗಿ ಕೊಡಬೇಕು. ಅದಿಷ್ಟು ಕೂಡ ಸತ್ವಗುಣ ಡಾಮಿನೇಟ್ ಆಗಿ ರಜೋಗುಣ ಮಧ್ಯ ಉಳ್ಕೊಂಡು ತಮೋಗುಣ ಸಪ್ರೆಸ್ ಆದ್ರೆ ಒಳ್ಳೆ ಸಾಧನೆ ಮಾಡ್ತಾರೆ. ವಾದಿರಾಜಿಷ್ಟ ಅವ್ರು ಎಂತ ಸತ್ವಗುಣ ಇತ್ತು ಅಂದ್ರೆ 120 ವರ್ಷ ಅವತ್ತು ಕೂಡ ಯಾರಿಗೂ ಯೋಚನೆ ಕೂಡ ಇಲ್ಲ, ಓಡಾಡಿಕೊಂಡಿದ್ದಾರೆ, ಆರಾಮ ಓಡಾಡಿಕೊಂಡಿದ್ದಾರೆ. ಇಂದ್ರ ಬರ್ತಾರೆ, ಇಂದ್ರದೂತರು ಬಂದು ಕರೆದ್ರಂತೆ, ಸ್ವಾಮಿ ನಿಮ್ಮ ಭೂಲೋಕದ ಅವಧಿ ಮುಗಿದಿದೆ, ದಯವಿಟ್ಟು ಬರಬೇಕು ಅಂತ ಕೇಳಿದರೆ, ಒಂದು ಕರೆಯ ಪುರಂದರ ನಾಡುಗಳು ಹಿಂದಟ್ಟಿದ ಕರ್ಮಂದಿಗಳ ಅರಸೆ ನಾ ಬರಲಿಲ್ಲ ಅಂತ ಹೇಳ್ತಾರೆ. ತ್ರಿವಿಕ್ರಮ ಯಮಿವರಣೆ ತ್ರಿವಿಕ್ರಮ ರಥೋತ್ಸವ ಸಮಯವಿದೆಂದರಿತು ಉತ್ಕ್ರಮಣ ದೊರೆಯದೆ. ಇವತ್ತು ನಾನು ಬರಲಿಲ್ಲ, ಆ ಗೊಂಡೆ ಆರು ತ್ರಿವಿಕ್ರಮ ರಥೋತ್ಸವ ಇದೆ, ಭೂಷಣ ಆಮೇಲೆ ಬರ್ತೀನಿ ಅಂತ ಹೇಳಿ ಸತ್ ಅಂಥ ಸತ್ವಗುಣ ಅವ್ರ ದೇಹದಲ್ಲಿ. ಇದು ಯೋಚನೆ ಮಾಡಿದ್ರು ಸತ್ವಗುಣ ಇವತ್ತೆಲ್ಲ ಏನು 25 ವರ್ಷಕ್ಕೆ ಒಳ್ಳೆ ಒಂದೊಂದು ಬದುಕಿರ್ತಾ ಇರ್ತಾರೆ, ಒಂದು ಕೂತು ಹೇಳೋದಿಲ್ಲ, ಏನಾದ್ರೂ ಕೂಡೋದಿಲ್ಲ ಅಂತ ತಮೋ ಗುಣ ಫುಲ್ ಆಗಿಬಿಟ್ಟಿದೆ ಅಂತ. ತಮ್ಮ ಆಯುಷ್ಯನೇ ತಿಳಿದು ಆಯುಷ್ಯಾಸ ಆರೋಗ್ಯ ಹಾಸ ಎಷ್ಟು ಅನ್ಯಾಯ ಆಗುತ್ತೆ ಗೊತ್ತಾದ್ರಿಂದ ಅದು ಮಾಡ್ಕೋಬಾರ. ಇದೆಲ್ಲ ತಿಳ್ಕೊಂಡಾಗ ಏಕಾದಶಿ ದಿವಸ ರಘುತ್ವಸ್ವಾಮಿಗಳಂತ ಯಾತ ಬೃಂದಾವನಸ್ಥರಾದರು ಅಂದ್ರೆ ಆರಾಧನೆ ನೆಪದಲ್ಲಾದರೂ ಕೂಡ ಸುಪವಾಸ ಮಾಡಿಕೊಂಡು ಕೇಳಿ ಅಂತ ಹೇಳಿ. ಆರಾಧನೆ ನೆಪದಲ್ಲಾದರೂ ಕೂಡ ನಮಗೊಂದು 4 ಒಳ್ಳೆ ವಿಷಯ ಕಿವಿಗೆ ಬಿದ್ರೆ ಒಳ್ಳೆ ಸಾಧನೆ ಮಾಡಿದಾಗ ಈ ಆಗ ನಮಗೆ ಅದರಲ್ಲೇನಿದೆ ಇದರಲ್ಲೇನಿದೆ ಅಂತೆಲ್ಲ ಅರ್ಥ ಇಲ್ಲ. ಒಳ್ಳೆ ಬದುಕಿನಲ್ಲಿ ಸಾಕಷ್ಟು ಅರ್ಥ ಇದೆ. ಸಾತ್ವಿಕ ಬದುಕಿಗಿರುವ ಒಂದು ಪ್ರಯೋಜನ, ಜ್ಞಾನ ಕಾರ್ಯ ಮಾಡ್ತಾ ಹೋಗ್ತಾನೆ, ಪಾಠ ಹೇಳೋದಕ್ಕೆ ಬರುತ್ತೆ, ಪಾಠ ಕೇಳೋದಕ್ಕೆ ಬರುತ್ತೆ, ಜ್ಞಾಪಕ ಶಕ್ತಿ ಜಾಸ್ತಿ ಇರುತ್ತೆ, ಕನ್ಫ್ಯೂಷನ್ ಆಗೋದಿಲ್ಲ, ಕ್ಲಿಯರ್ ಆಗಿ ಅರ್ಥ ಆಗುತ್ತೆ, ಅರ್ಥ ಮಾಡಕ್ ಬರುತ್ತೆ, ಅರ್ಥ ಮಾಡ್ಸಕ್ಕೆ ಬರುತ್ತೆ, ಗೊಂದಲದ ಹೆಸರು ಕೂಡ ಇಲ್ಲದೆ ಇರತಕ್ಕಂತ ಪವಿತ್ರ ಜೀವನ ಸಾಧ್ಯವಾಗೋದು ಸತ್ವಗುಣ ಜಾಸ್ತಿ ಆದ್ದರಿಂದ ಅದು ಮಾಡಬಹುದು. ಇನ್ನೊಂದು ಸ್ಟೆಪ್ ಮುಂದೆ ಹೋದರೆ ಸಾತ್ವಿಕ ಆಹಾರ ತಗೊಂಡ ಸತ್ವಗುಣ ಜಾಸ್ತಿ ಇದೆ, ದೇವರ ನೈವೇದ್ಯ ಮಾಡಿದ ಎಂತ ಪವರ್ ಬಂತು ಗೊತ್ತಾ ಅದಕ್ಕೀಗ. ತಯೋಪಭುಕ್ತ ಸರ್ಗಂಧ ವಾಸೋಲಂಕಾರ ಚರ್ಚಿತಾಹ ಉಚ್ಚಿಷ್ಟ ಭೋಜಿನೋ ದಾಸಾಹ ತವ ಮಾಯಾಂ ಜಯೇಮಹಿ. ಒಳ್ಳೆ ಸಿದ್ಧಿ ಬಂತು, ಪ್ಯೂರ್ ಆಗಿಬಿಟ್ಟು. ಪಾವನಂ ವಿಷ್ಣು ನೈವೇದ್ಯಂ ಶುಭೋಜ್ಯಂ ಋಷಿ ವಿಸ್ಮೃತು. ಬರೀ ಸಾತ್ವಿಕ ಅಲ್ಲದು, ಸಾತ್ವಿಕ ಎಷ್ಟು ಸಾತ್ವಿಕ ಬೇಕಾದ್ರೆ ಅಷ್ಟ ಆಗಿಬಿಟ್ಟು. ಆಮೇಲೆ ಏನ್ ಮಾಡ್ದ, ದೇವತೆಗಳಿಗೆ ನೈವೇದ್ಯವನ್ನ ಕೊಟ್ಟ, ರಮಾ ಪ್ರಮಾದ ನೈವೇದ್ಯ ಮಾಡಿದ, ಆಮೇಲೆ ಬ್ರಹ್ಮಯಜ್ಞ ಮದುವೆ ಮಾಡಿರ್ತಾರೆ, ಆಮೇಲೆ ಬೇಕಾದ್ರೂ ಮಾಡಬಹುದು, ಅವರ ಅಧಿಕಾರಕ್ಕೆ ತಕ್ಕಂತ ಸಂಬಂಧಪಟ್ಟ. ಆಮೇಲೆ ವೈಷ್ಣವ ಮಾಡ್ತಾನೆ, ಇನ್ನೂ ಪ್ಯೂರ್ ಆಯ್ತದ್ದು. ಆಮೇಲೆ ಅತಿಥಿಗಳಿಗೆ ಭೋಜನ ಮಾಡಿಸ್ತ, ಆಮೇಲೆ ಅನ್ನನೇ ಅಲ್ಲ ಅದು ಅಮೃತ ಅಂತ ಕರೆದಿರ್ತ. ಅಷ್ಟೇದಲ್ಲಿ ಏನ ಹೆಸರು ಅದಕ್ಕೆ, ಯಜ್ಞಶಿಷ್ಟ ಅಮೃತ ಭುಜ, ಅಮೃತ ಅಂತ ಹೆಸರು, ಅನ್ನ ಅಂತ ಹೆಸರು ಅಲ್ಲೇ ಅಲ್ಲದು. ಎಷ್ಟು ಸಿದ್ಧಿ ಬಂತು ಗೊತ್ತಾ, ಅದು ದಿವಸ ಊಟ ಮಾಡ್ತಿದ್ರೆ ಎಷ್ಟು ಸಿದ್ಧಿ ಬರುತ್ತೆ ಗೊತ್ತಾ, ಶುದ್ಧವಾದ ಜ್ಞಾನಕ್ಕೆ ಅಧಿಕಾರಿ ಆಗ್ತಾನೆ. ಯಾಚೆಯೇ ಶ್ರೋತ್ರಿಯಸ್ಯ ಅನ್ನಂ ಅಂತ ಕರೆದು. ಆ ರೀತಿ ಸಾತ್ವಿಕ ಅನ್ನ ತಿಂದಿದ್ದಕ್ಕೇನೆ ಅಚ್ಯುತ ಪ್ರೇಷರಾಗಿ ಹುಟ್ಟಿದ್ರಂತ ಒಬ್ರು. ದ್ರೌಪದಿ ದೇವಿ ಮಾಡಿದ ಅನ್ನ ಅದು ಪ್ಯೂರು, ದ್ರೌಪದಿ ಮಾಡಿದ ಮೇಲೆ ಪ್ಯೂರು. ಭೀಮಸೇನ ನೈವೇದ್ಯ ಮಾಡಿದ್ದು ಅರ್ಥ ಮಾಡಿಕೊಂಡು, ಧರ್ಮರಾಜ ಹಾಕಿದ್ದು ಅದನ್ನು ತಿಂದು ಅವ್ರು ಬದುಕಿದಾಗ ಪುಣ್ಯಾತ್ಮರು ಅಚ್ಯುತ ಪ್ರೇಕ್ಷರಾಗಿ ಹುಟ್ಟಿ ಒಳ್ಳೆ ಶಾಸ್ತ್ರ ಆಚಾರ್ಯರ ಗುರುಗಳು ತರಿಸಿಕೊಂಡ್ರು, ಆಚಾರ್ಯರ ಶಿಷ್ಯರು ನಿಜವಾಗಲು ಅಚ್ಯುತ ಪ್ರೇಕ್ಷರು ಉದ್ಧಾರ ಆಗಿದ್ರು. ಅವತ್ತು ಮಾಡಿದ ಊಟ ಎಷ್ಟು ಸಾತ್ವಿಕವಾಗಿತ್ತು ಅಂದ್ರೆ ಇವತ್ತವರಿಗೆ ಮಧ್ವಶಾಸ್ತ್ರ ಓದೋ ಯೋಗ ಕಟ್ಟಿಸ್ಕೊಂಡು. ಇದನ್ನು ಅರ್ಥ ಮಾಡಿಕೊಂಡು ನಾವು ಜೀವನದಲ್ಲಿ ಸತ್ವಗಳ ಪ್ರಧಾನವಾದ ಬದುಕಬೇಕು ಎಂಬುದನ್ನು ತಿಳ್ಕೊಳ್ಳೋಣ. ಇನ್ನು ಅಶ್ವತ್ಥ ಅವರು ಎಷ್ಟು ಒಳ್ಳೆಯವರು ಪಾಪ, ದುರ್ಯೋಧನ ಒಂದು ಲೋಟ ಹಾಲು ಕೊಟ್ಬಿಟ್ಟ, ಬೋಧನೆ ಒಂದು ಲೋಟ ಹಾಲು ಕೊಟ್ಟ, ಆ ಜೀರ್ಣ ಆಗ್ಲಿಕ್ಕೆ 100 ವರ್ಷ ಬೇಕಾಯ್ತು ಹೆಚ್ಚು ಕಡಿಮೆ. ಏನೇನೋ ಮಾಡಬಾರ್ದನ್ನ ಮಾಡಿಬಿಡ್ತಾರೆ ಅಲ್ಲಿ, ಕೌರವರ ಪಕ್ಷನೇ ಸೇರಿಬಿಡ್ತಾರೆ. ಯಾಕೆ ತಮೋ ಗುಣ, ದುರ್ಯೋಧನ ಅಂದ್ರೆ ಅಂತಿಂತ ತಮಸ್ಸು ಅಲ್ಲವರು, ಕಲಿಯವರು. ಆದ್ದರಿಂದ ಅಜ್ಞಾನ ಮಿಥ್ಯಾಮತಿ ರೂಪ ತೋಸೋ, ಅಜ್ಞಾನ ಮಿಥ್ಯಾಜ್ಞಾನಗಳ ಸಾಲಿಡ್ ಫಾರಂ ಅಂದ್ರೆ ಕಲಿ. ಅವನು ಮುಟ್ಟಿಕೊಟ್ಟಿದ್ದಕ್ಕೆ ಏನಾಯ್ತು ಅಂದ್ರೆ ಅಷ್ಟ್ರಾಂಗ್ ಇತ್ತು, ಸೈರೈಡ್ ಅಲ್ಲಿ ಕೆಜಿ ಗಟ್ಟೆ ಕೊಡಬೇಕಾಗಿಲ್ಲ, ಇಷ್ಟು ಕೊಟ್ಟರೆ ಹೋಗ್ಬಿಡ್ತಾರೆ ಸರ್. ಆ ಸೈರೈಡ್ಗಿಂತ ಹೋಗ್ಲೆಸ್ ಕಾಲಕೂಟ ವಿಷ ಅವ್ರು ಕೊಟ್ಟ ಮೇಲೆ ಎಷ್ಟು ಕಷ್ಟಪಟ್ಟರು ಅವರು. ಅದಕ್ಕೆ ತಮೋಗುಣದ ಆಹಾರ ತಗೊಳ್ಬಾರ್ದಂತೆ, ಇಂದ ಮನೆಯಲ್ಲೇ ನೈವೇದ್ಯ ಮಾಡದೆ ತಿಂದ, ದೋಷ ಇದೆ ಅದರೊಳಗೆ. ನೈವೇದ್ಯ ಮಾಡಿ ತಿಂದ ಎಷ್ಟು ಗುಣ ಇದೆ, ಏಕಾಶಿ ನೈವೇದ್ಯ ಮಾಡಿ ತಿನ್ಬಹುದು ಅಂತ ಕೇಳಬಾರ್ದು. ಮತ್ತೆ ಏಕಾಶಿ ತಿನ್ನಲೇಬಾರ್ದು ಅದರಿಂದಾಗಿನೇ ಆ ಹೆಸರೇ ಬರ ಬಿಟ್ಟರೆ ಸಾತ್ವಿಕ, ಏನ್ ತಿಂದ್ರು ತಾಮಸನೇ, ಏಕಾಶಿ ಏನ್ ತಗೊಂಡ್ರು ತಾಮಸ, ಆದ್ದರಿಂದಾಗಿನೇ ತಗೊಳ್ಳ ಸಾಧ್ಯನೇ ಇಲ್ಲ ಅಂದ್ರೆ ಈ ನಮಗೆ ಅರ್ಥ ಆಗುತ್ತೆ. ಯಾರೋ ಮಾಡೋದಲ್ಲ ಇದು, ನಿತ್ಯ ಜೀವನದಲ್ಲಿ ಮಾಡಿ ಅಭ್ಯಾಸ ಮಾಡಿಕೊಂಡ್ರೆ ನಮ್ಮ ದೇಹದ ಚೇಂಜಸ್ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಏನೇನು ಬದಲಾವಣೆ ಆಗುತ್ತೆ, ಎಷ್ಟು ಫ್ರೆಶ್ ಆಗಿರ್ತಾನೆ ಮನುಷ್ಯ, ಅದೆಲ್ಲ ತಿಳಿಬೋದು. ಬೆಳಿಗ್ಗೆ ಎದ್ದು ನೋಡಿಬೇಕಾದ್ರೆ ಮನುಷ್ಯನಿಗೆ ತಿಳಿಬೇಕು ಅಂತ ಅಪೇಕ್ಷೆ ಇರು, ಓದಬೇಕು ಅಂತ ಅಪೇಕ್ಷೆ ಇರು. ಆದರೆ ಅವನಿಗೆ ಓದೋ ಶಾಸ್ತ್ರ ಗೊತ್ತಿಲ್ಲ, ಏನೋ ಗೊತ್ತಿಲ್ಲ, ನ್ಯೂಸ್ ಪೇಪರ್ ಹೊತ್ತ ಕೂತ್ಬಿಡ್ತಾನೆ ಕೊನೆ. ಜೊತೆಗೆ ಓದೋ ಪ್ರವೃತ್ತಿ ಇದೆ ಬೆಳಗ್ಗೆ, ಮತ್ತೆ ಸಿಕ್ಕಿದ್ದು ಓದ್ಬಿಡ್ತಾನೆ. ಅದೇ ಸಂಧ್ಯಾ ದಿನ ಉದ್ದೇಶ ಮಾಡಿದ್ರೆ ವಿಷ್ಣು ಶಾಸ್ತ್ರ ಹೇಳ್ತಾ ಕೊಡ್ತಾ ಇದ್ದ, ದ್ವಾದಶೋತ್ರ ಹೇಳ್ತಾ ಕೂತಾ ಇದ್ದ, ಪ್ರವೃತ್ತಿಯಾಗಿ ಬೆಳಗ್ಗೆ ಮತ್ತೆ ಓದಬೇಕು ಕೇಳಬೇಕು ಅನಿಸುತ್ತೆ, ಆಮೇಲೆ ಅನಿಸೋದಿಲ್ಲ. ಅಂತ ಹೊತ್ತು ಚಿಕ್ಕ ಮಕ್ಕಳಿಗೆ ತಿಳಿಬೇಕು ಅಂತ ಭಾರಿ ಅಪೇಕ್ಷೆ, ಇವ್ರು ಹೇಳ್ಕೊಡೋದಿಲ್ಲ, ಹಾಗೆ ಇವರಿಗೂ ಗೊತ್ತಿಲ್ಲ ಪಾಪ ಹೇಳ್ಕೊಡೋದಿಲ್ಲ, ಪೂರ್ತಿ ಡಲ್ ಆಗಿದೆ. ಅದನ್ನ ಅರ್ಥ ಮಾಡಿಕೊಂಡು ಬೆಳಿಗ್ಗೆ ಕಲಿಯ ಪ್ರವೃತ್ತಿ ಸಾರ್ಥಕ ಮಾಡ್ಕೋಬೇಕು. ಬೆಳಗಿನ ಕಾಲ ಹಾಗೆ ಉಪಯೋಗಿಸ್ಬೇಕು, ಚಿಕ್ಕ ವಯಸ್ಸು ಹಾಗೆ ಉಪಯೋಗಿಸ್ಬೇಕು. ನಿಧಾನವಾಗಿ ಆ ಪ್ರವೃತ್ತಿ ಕಡಿಮೆ ಆಗುವ ಹೊತ್ತಿಗೆ ಆ ಹೆಣ್ಣಕ್ಕೆ ಹೋದ್ರೆ ಕೆಲಸಕ್ಕೆ ಬರೋದಿಲ್ಲ, ಅದೆಲ್ಲ ಬದಲಾವಣೆ ಮಾಡೋದಕ್ಕೆ ಅಪೂರ್ವವಾದ ಮಾತುಗಳು. ಅಂದ್ರೆ ಸತ್ವಗುಣ ರಜೋಗುಣ ತಮೋಗುಣಗಳು ನಮ್ಮ ದೇಹದಲ್ಲಿ ಇದ್ದೇ ಇವೆ. ಆಕ್ಟಿವೇಟ್ ಮಾಡಬೇಕಾದ್ರೆ ಸತ್ವಗುಣ ಎಲ್ಲಿ ಗ್ಯಾಪ್ ಇರ್ತದೋ ಹಾಗೆ ಮಾಡಬೇಕು. ದೊಡ್ಡವರು ರುಜುಗಳು ಅಂತಾರೆ, ಸಮಸ್ಯೆ ಇರೋದೇ ಸತ್ವಗುಣ ಅವರಿಗೆ, ಆದ್ರಿಂದ ನಿಶ್ಚಿತ ನಾವೆಲ್ಲ ಫಿಲಪ್ ಮಾಡಬೇಕಾಗ್ತದೆ. ಇನ್ನು ಒಳ್ಳೆ ದೇಹಕ್ಕೆ ಸತ್ ಬೆಳಿಗ್ಗೆ ಎದ್ದ ತಕ್ಷಣ ನಮಗೆ ತಿಳಿಬೇಕು ಅನ್ಸುತ್ತೆ, ಮನುಷ್ಯ ಏನ್ ಮಾಡಿಬಿಡ್ತಾನೆ ಈ ಕಾಫಿ ಬೆಡ್ ಕಾಫಿ ಶುರು ಮಾಡಿಬಿಡ್ತಾನಲ್ಲ, ಹಾಗೆ ರಜೋಗುಣ ಕೂಡ ಆಗಲೇ ಡೈರೆಕ್ಟ್ ಪ್ಯಾಕ್ ಮಾಡಿಬಿಡ್ತಾನೆ ವಾಪಸ್. ನಿಧಾನ ಡಲ್ ಆಗ್ತಾ ಬರುತ್ತೆ. ಆ ಬರೀ ತಿನ್ನೋದು ತಿನ್ನೋದೇ ಮಾಡ್ತೋ ಏನ್ ಗತಿಯಾಗುತ್ತೆ ಅವರಿಗೆ, ಯೋಚನೆ ಮಾಡಬೇಕು. ಸುಮ್ಮನೆ ಕೂತ್ಕೊಳ್ಳಿ, ಬೆಳಿಗ್ಗೆ ಹಸಿವು ಅನ್ಸೋದು ಯಾರಿಗೂ ಕೂಡ, ಹಸಿವು ಅಂತ ಅನ್ಸೋದಲ್ಲಿ ಬೆಳಿಗ್ಗೆ ಅವಾಗ ಜ್ಞಾನದ ಹಸಿವಿರುತ್ತೆ, ಹೊಟ್ಟೆ ಹಸಿವಿರೋದಿಲ್ಲ. ಹತ್ತು ಗಂಟೆ ಬೇರೆ ಶುರುವಾಗುತ್ತೆ, ಆ ನಿಧಾನ ಹೊಟ್ಟೆ ಚುರುದನ್ನು ಶುರು ಮಾಡ್ತಾರೆ, ಹೊಟ್ಟೆ ಚುರು ಚುರು ಅಂತ ಆಗಿರುತ್ತೆ. ಹೊರ ಮಾಸ ಊಟ ಚೆನ್ನಾಗಿ ಕಡಿಮೆ ಬರೋದು, ಯಾಕೆಂದ್ರೆ ಹಸಿವೆ ಆಗಿರೋದ್ರು ಜಾಸ್ತಿ ಆಗಿದೆ, ಹಸಿವು ಜಾಸ್ತಿ ಆಗಿರೋದಿಲ್ಲ. ಆಮೇಲೆ ನಿಧಾನ ಜಾಸ್ತಿ ಆಗಿದೆ. ಆದ್ರೆ ಬೆಳಗಿನ ಕಾಲದಲ್ಲಿ ತುಂಬಾ ಜನ ಏನ್ ಮಾಡ್ತಾರೆ ಗೊತ್ತಾ, ಸಂಧ್ಯಾನ ಮಾಡೋದು ಭಾರಿ ಕಷ್ಟ, ಹಸಿವಾಗಿರುತ್ತೆ ಸಂಧ್ಯಾನ ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಕರೆಕ್ಟ್ 10 ಗಂಟೆ ಸ್ನಾನ ಮಾಡ್ತಾರೆ, ಹಾಗೆ ಸಮಸ್ಯೆ ಆಗೋದು ಅವರಿಗೆ. ಬೆಳಿಗ್ಗೆ ಮಾಡಿದ ಹಸಿವು ಅನಿಸೋದಿಲ್ಲ ಅವ್ರಿಗೆ, ಬೇಕಾದ ಸಂಧ್ಯಾನ ಒಳಗೆ ಬರುತ್ತೆ. 10 ಗಂಟೆ ಮಾಡಿಬಿಡ್ತಾರಲ್ಲ ಎಲ್ಲ ಲೋಪ, 100 1000 ಬಂದು 100 ಭಾತು ಮಾಡ್ತಾರೆ, 10ರಲ್ಲಿ 9 ಮಿಸ್ ಆಗಿರುತ್ತೆ, 1 ಅರ್ಥ ಆಗಿರೋದಿಲ್ಲ. ಏನ್ ಮಾಡ್ತಾರೆ ಅದರೊಳಗೆ, ಬಡಿಸಿದಾರ ಬಡಿಸಿದಾರ ಅಷ್ಟೇ, ಉಳಿಯೋದೇ ಇರುತ್ತೆ. ಬೆಳಿಗ್ಗಿಂದ ಮಾಡಿ ಆರ ಯೋಚನೆ ಮಾಡೋ ಚಾನ್ಸಸ್ ಇಲ್ಲ ಅವರಿಗೆ, ಹಸಿವೆ ಇಲ್ಲ, ಬಾಯಾರಿಕೆ ಇಲ್ಲ, ಏನೂ ಇಲ್ಲ. ಬಾಯಾರಿಕೆ ಮಲಗಿರ್ತೀರಿ, ಬೆಳಿಗ್ಗೆ ಹೇಳಿ ಬಾಯಾರಿಕೆ ಇರೋದಿಲ್ಲ ಆಗುತ್ತೆ, ಆ ಬೇಡ ಬೈಟ್ ಚೇಂಜ್ ಆಗಿಬಿಟ್ಟಿದೆ, ಅದು ಉದ್ಯೋಗ ಮಾಡಿಕೊಳ್ಳಿ. ಈ ದೃಷ್ಟಿಯಿಂದ ಸತ್ವಗುಣ ರಜೋಗುಣ ತಮಸ್ಸಿನ ಸಂಬಂಧ ಹೇಳಿ, ಯಾರು ಸತ್ವಗುಣ ಡಾಮಿನೇಟ್ ಮಾಡಿಕೊಂಡಿರ್ತಾರೋ ಅವರ ಜೀವನ ಜ್ಞಾನ ಕಾರ್ಯದಲ್ಲೇ ಸಾಗುತ್ತೆ, ಜ್ಞಾನ ಕಾರ್ಯದಲ್ಲಿ ಅರಿತಾ ಹೋಗುತ್ತಾಗೆ. ಯಾರು ರಜೋಗುಣ ಜಾಸ್ತಿ ಮಾಡಿಕೊಂಡಿರ್ತಾರಲ್ಲ ಅವರು ಇನ್ನು ಪ್ರಿಫರ್ ಮಾಡ್ತಾರೆ, ಫಿಸಿಕಲ್ ವರ್ಕ್ ಪ್ರಿಫರ್ ಮಾಡ್ತಾರೆ. ಮೆಂಟಲ್ ವರ್ಕು ಜ್ಞಾನ ಕಾರ್ಯ ಸತ್ವಗುಣ, ಫಿಸಿಕಲ್ ವರ್ಕು ಅದಕ್ಕೆಲ್ಲ ಶಕ್ತಿ ಬೇಕು, ಅದು ರಜೋಗುಣ. ಇನ್ನು ಏನೂ ಕೆಲಸ ಒಂದಕ್ಕೂ ಬರೋದಿಲ್ಲ, ಮಾಡಕ್ಕೂ ಬರೋದು ತಮೋಗುಣ. ಈ ರೀತಿ ಇವತ್ತು ಹಾಗೆ ಪ್ರವೃತ್ತಿ ಬಂದಿರೋದು, ದುಡ್ಡು ಕೊಡಿ ಕೆಲಸ ಮಾಡೋದಿಲ್ಲ ಅನ್ನೋ ಕಾಲ ಬಂದಿದೆ. ಬರೀ ತಮೋಗುಣದಾಗಪ್ಪ, ಅದು ಬಿಟ್ಬಿಡಬೇಕು. ಇಷ್ಟು ಜೀವನ ಪೂರ್ತಿ ಮನುಷ್ಯ ಬದುಕಬೇಕಾದ್ರೆ ಅದಕ್ಕೆ ತಕ್ಕಂತೆ ಯೋಚನೆ ಮಾಡಿ. ನಮ್ಮ ಹುಡುಗರಿಗೆ ಕೆಲಸಕ್ಕೆ ಅರ್ಥ ಆಗುತ್ತೆ. ಒಂದು ದಿವಸ ಬೆಳಿಗ್ಗೆ ಪರೀಕ್ಷೆ, ಹಿಂದಿನ ದಿವಸ ರಾತ್ರಿ ಯಾವ ತಾಯಿನೂ ಗಸಗಸೆ ಪಾಯಸ ಮಾಡಿಸಿ ಮಕ್ಕಳಿಗೆ ಕುಡಿಸೋದಿಲ್ಲ, ಕುಡಿಸಿದ್ರೆ ಅವ್ರು ಸೆಪ್ಟೆಂಬರ್ ಗಿರಿ ಹಾಕಿರೋ ಹೊರತು ಭಾರತಕ್ಕೆ ಹೋಗೋದಿಲ್ಲ. ಯಾರು ಯಾಕೆ ನಿದ್ದೆ ಬಂದ್ಬಿಡುತ್ತೆ ತಕ್ಷಣ ಹೇಳ್ತಾರೆ. ಆಹಾರಕ್ಕೂ ಸಂಬಂಧ ಇದೆ ಅಂತ ಆಯ್ತೋ ಇಲ್ಲ. ಈಗ ಈ ಜನ ಡ್ರಗ್ಸ್ ತಗೊಂಡ್ಬಿಡ್ತಾರೆ ಗೊತ್ತಾಯ್ತು, ಏನ್ ಅವಸ್ಥೆ ಆಗಬೇಕು ಅವ್ರು. ಡ್ರಗ್ಸ್ ಅಂದ್ರೆ ಪರಮ ತಾಮಸ, ಅದು ನೀರುಳ್ಳಿ ಬೆಳ್ಳುಳ್ಳಿ ತಾಮಸ ಅಂತ ಕರೆದ ಮೇಲೆ ಅದು ನಿಧಾನವಾಗಿ ಕೆಲಸ ಇಮ್ಮಿಡಿಯೇಟ್ ಸ್ಲೋ ಪಾಯ್ಸನ್, ಅದು ಇಮ್ಮಿಡಿಯೇಟ್ ಪಾಯ್ಸನ್, ಅದನ್ನು ತಗೊಂಡ್ಬಿಡ್ತಾರೆ ಹುಡುಗರು. ಬರೀ ತಮೋಗುಣ ಜಾಸ್ತಿ ಆಗುತ್ತೆ. ಅದನ್ನು ಅರ್ಥ ಮಾಡಿಕೊಂಡು ಹಿಂದಿನ ಬರದಿಸ ರಾತ್ರಿ ಹುಡುಗ ಸಾಮಾನ್ಯ ಹೆಚ್ಚು ಊಟ ಮಾಡೋದೇ ಇಲ್ಲ, ಹೊತ್ತ ಫಾಲೋ ನಾಳೆ ಪರೀಕ್ಷೆ ಇದೆ. ನಿದ್ರೆ ಬರದೇ ಇರೋ ಔಷಧಿ ತಗೋತಾರೆ, ನಿದ್ರೆ ಬರದೇ ಇರೋ ಆಹಾರ ತಗೊಳ್ತಾರೆ, ಬೆಳಿಗ್ಗೆ ಬೇಗ ಹೇಳಬೇಕು ಯೋಚನೆ ಮಾಡ್ತಾರೆ. ಆ ಎಚ್ಚರ ಇದ್ದು ನಾವು ನಮ್ಮ ಜೀವನದಲ್ಲಿ ಸ್ನಾನ ಸಾಧನೆ ಮಾಡಬೇಕು ಅಂತಿದ್ರೆ ಬರೀ ಸಾತ್ವಿಕ ವ್ಯಾಪಾರ ಮಾಡಿಕೊಂಡಿರ್ಬೇಕು. ಪರಮಾತ್ಮ ಮುಂದೆ ಹೇಳ್ತಾರೆ, ಇಷ್ಟಕ್ಕೆ ಮುಗಿಯೋದಿಲ್ಲ. ಮನುಷ್ಯ ಸಾಯ್ಬೇಕಾದ್ರೂ ಕೂಡ ಗುಣ ವ್ಯತ್ಯಾಸ ಆಗಿರುತ್ತೆ. ಸತ್ವಗುಣ ಜಾಸ್ತಿ ಇದ್ದಾಗ ಸಾಯ್ತಾರೆ ಕೆಲವರು, ಕೆಲ ತಮೋಗುಣ ಜಾಸ್ತಿ ಇದ್ದಾಗ ಸಾಯ್ತಾರೆ, ರಜೋಗುಣ ಜಾಸ್ತಿ ಇದ್ದಾಗ ಸಾಯ್ತಾರೆ. ಅವಾಗ ಏನಾಗುತ್ತೆ ಪರಮಾತ್ಮ ಹೇಳ್ತಾರೆ, ಯಾವಾಗ ಸತ್ವಗುಣ ಜಾಸ್ತಿ ಇದ್ದಾಗ ಸಾಯ್ತಾನೋ ಅವಾಗ ಎಲ್ಲಿ ಹುಟ್ಟುತ್ತಾನಂತೆ, ಶುಚಿನಾಮ್ ಶ್ರೀಮತಾಮ್ ಗೇಹೆ ಯೋಗ ಭ್ರಷ್ಟೋ ಬೀಜ ಆಗಿದೆ. ಒಳ್ಳೆ ಬರಿತಾ ಹುಟ್ಟುತ್ತಾನೆ ಮುಂದೆ, ಒಂದೇ ಮುಂದೆ ಸಾರ್ಥಕವಾದ ಧರ್ಮ ಬರುತ್ತಾನೆ. ಅದಕ್ಕೆ ಹೇಳ್ತಾರೆ ಸಾತ್ವಿಕರಲ್ಲಿ ಹುಟ್ಟುತ್ತಾನೆ. ರಜೋಗುಣ ಜಾಸ್ತಿ ಆಗಿ ಹುಟ್ಟಿದ್ರೆ ಆಗ ಯಾರು ಕರ್ಮಿ ಸಂಗೀಶು ಧರ್ಮ ಸಂಗೀಶು ಜಾಯಿತು, ಯಾರು ಫಿಸಿಕಲ್ ವರ್ಕ್ ಜಾಸ್ತಿ ಮಾಡ್ತಾರಲ್ಲ ಅಂಥವ್ರ ಮನೆಯಲ್ಲಿ ಹುಟ್ಟುತ್ತಾರೆ. ತಮೋಗುಣ ಜಾಸ್ತಿ ಇದ್ದಾಗ ಸತ್ತು ಬಿಟ್ರೆ ಮೂಢ ಯೋಗಿಶು ಜಾಯಿತು, ಭಯಂಕರ ದಡ್ಡ ಮನೆಯಲ್ಲಿ ಹುಟ್ಟುತ್ತಾನೆ ಅಂತ ಹೇಳ್ತಾರೆ. ಏನೇ ಓದ ಚಾಲ ಕಾಡ ಒಂದು ಜನ ಇರ್ತಾರಲ್ಲ ಆ ತರ, ಓದಲಿಕ್ಕಿಲ್ಲ ಬರಿಲಿಕ್ಕಿಲ್ಲ ಏನೂ ಬರೋದಿಲ್ಲ ಅಂತ ಜನ ಹುಟ್ಟುಬಿಡ್ತಾರೆ. ಅಂದ್ರೆ ನಮ್ಮ ಸಾವು ಮುಂದಿನ ಜನ್ಮ ತೀರ್ಮಾನ ಮಾಡುತ್ತೆ. ಎಂ ವಾಪಿಸ್ ಪರಂಭಾವಂ ಯಜತ್ತಂತೆ ಕರೇವರಂ ತಂ ತಮೇ ವೈತಿ ಕೌಂತೇಯ ಸದಾ ತದ್ಭಾವ ಭಾವಿತ. ಆದ್ದರಿಂದ ಪ್ರತಿಯೊಬ್ಬರು ಕೂಡ ಅಂತ್ಯಕಾಲಕ್ಕೆ ಏನ್ ಮಾಡಬೇಕು ಅಂತ ಹೆಚ್ಚೆಚ್ಚು ಸಾತ್ವಿಕರನ್ನು ಬೆಳೆಸಿಕೊಡ್ತಾರೆ. ಸಂತತಂ ಚಿಂತೆಯೇನಂತಂ ಅಂತಕಾಲೇ ವಿಶೇಷ. ವ್ರತ ಉಪವಾಸಗಳಿಂದ ಶುದ್ಧಿ ಹೇಗಾಗುತ್ತೋ ಮಂತ್ರ ಪಠಣೆ ಸ್ತೋತ್ರ ಪಠಣೆಯಿಂದ ಸತ್ವಗುಣ ಜಾಸ್ತಿ ಆಗುತ್ತೆ. ಕೆಟ್ಟ ಕೆಟ್ಟ ಹಾಡಿನ ಸತ್ವ ತಮೋಗುಣ ಜಾಸ್ತಿ ಆಗುತ್ತೆ. ಅದಕ್ಕೆ ಮಂತ್ರ ಸ್ತೋತ್ರ ಪಾರಾಯಣ ಜಪ ತಪ ಎಲ್ಲ ಮಾಡಿಕೊಂಡು ಸತ್ವಗುಣ ಜಾಸ್ತಿ ಮಾಡಿಕೊಂಡು ಅಂತ್ಯಕಾಲ ಇನ್ನೂ ಜಾಸ್ತಿ ಮಾಡಿಕೊಂಡ್ರೆ ಆಗ ಅವನು ಸತ್ರೆ ಒಳ್ಳೆ ಜನ್ಮ ಪಡೀತಾನೆ. ಹುಟ್ಟಿರ್ಲಿಕ್ಕೆ ಒಳ್ಳೆ ಜ್ಞಾನದ ವಾತಾವರಣ, 5-10 ಮಗಳಿಗೆ ಒಳ್ಳೆ ಜ್ಞಾನ ಬಂದ್ಬಿಡುತ್ತೆ ಅಂತ ಮನೇಲಿ ಹುಟ್ಟಿಬಿಡ್ತಾನೆ. ಕರ್ಮ ಸಂಗೀಶು ಜಾಯತೆ ಮೂಢಯೋಗಿಶು ಜಾಯತೆ, ಮೂಢೆ ಫಲ ಹೇಳಿದ್ದಾರೆ. ಅಲ್ಲಿಗೆ ಮುಗಿಯೋದಿಲ್ಲ, ಅಲ್ಲಿ ಇನ್ನೂ ತಗೊಂಡ್ರೆ ಊರ್ಧ್ವಂ ಗಚ್ಚಂತಿ ಸತ್ವಸ್ಥಾಹ ಮಧ್ಯೆ ತಿಷ್ಠಂತಿ ರಾಜಸಾಹ ಜಗನ್ಯಗಣ ವೃತ್ತಿಸ್ಥಾಹ ತಾಮ ಅನ್ನೇ ಏನು ತಾಮಸ ಜನ ಅಧೋ ಗಚ್ಚಂತಿ ತಾಮಸ. ಮೂರಾಗುತ್ತೆ ಸತ್ವಗುಣ ಭಾರಿ ಪ್ರಧಾನವಾಗಿದ್ದ ಸತ್ರೆ ಊರ್ಧ್ವಂ ಗಚ್ಚಂತಿ, ಊರ್ಧ್ವ ಲೋಕಕ್ಕೆ ಹೋಗಿ ಸ್ವರ್ಗಾದಿ ಲೋಕಕ್ಕೆ ಹೋಗಿಬಿಡ್ತಾರೆ. ದ್ರವ್ಯಗಳು ಜಾಸ್ತಿ ಜಾಸ್ತಿ ಮನುಷ್ಯರಲ್ಲಿ ಹುಡುಕ್ತಾರೆ, ಬದ್ಧೇ ತಿಷ್ಟಂತೆ ಅಂದ್ರೆ ಮನುಷ್ಯರಲ್ಲಿ ಮತ್ತೆ ಹುಡುಕ್ತಾರೆ. ತಮಗುಣ ಜಾಸ್ತಿ ಇದ್ದ ಪ್ರಾಣಿಗಳಾಗಿ ಹುಡುಕ್ತಾರೆ ಆಯ್ತಾ, ಪಶು ಪಕ್ಷಿಗಳ ಅದು ನಾಯಿ ಅಂತ ಹದ್ದಿ ನಾಯಿಗಳು ಎಂತ ಪರಿಸ್ಥಿತಿ ಗೊತ್ತಾ, ಬದುಕಿ ಎಷ್ಟು ಕಟ್ತಾ, ಸಾವು ನ್ಯಾಚುರಲ್ ಸಾವು ಬರೋದಿಲ್ಲ, ಕೆಲ ಗೊತ್ತಿಂದ ಹಾಕ್ಬಿಡ್ತಾರೆ. ಎಷ್ಟೇ ಪ್ರಾಣಿಗಳು ಸಹಜವಾಗಿ ಸಾಯೋದಿಲ್ಲ, ಆಹಾರವಾಗಿ ಸಾಯೋದು ಇಲ್ಲ, ಪ್ರಾಣಿಗಳಾದ್ರೆ ಕೊಲ್ಲುತ್ತೆ ಮನುಷ್ಯರು ಕೊಲ್ತಾರೆ, ಎಂತ ಭಯಂಕರ ಅದು. ಅದು ಯೋಚನೆ ಮಾಡಿದ್ರೆ ನಮ್ಮ ದೇಹದಲ್ಲಿ ಸೆಪರೇಟ್ ಮಾಡಲು ಅವಕಾಶ ದೇವರನ್ನು ಕೊಟ್ಟಿದ್ದಾರೆ. ಸಾತ್ವಿಕ ಗುಣವನ್ನು ಬೆಳೆಸ್ಕೊಳ್ಳಿ. ಇನ್ನು ಮನಸ್ಸಿಗೆ ಆಹಾರ ಬೇರೆ ಉಂಟು. ಆಹಾರ ದ್ವಿಧ ಪ್ರೋಕ್ತ ಶಾರೀರೋ ಮಾನಸ ಏವಚ, ಶರೀರಕ್ಕೆ ಆಹಾರ ಹಾಕಬೇಕು, ಒಳ್ಳೆ ಪುಷ್ಟಿ ಕೊಡ ಆಹಾರ, ಮನಸ್ಸಿಗೆ ಪುಷ್ಟಿ ಕೊಡ ಆಹಾರ ಹಾಕಿ. ಅದಕ್ಕೇನೆ ವಿಜಯೇಂದ್ರ ಸ್ವಾಮಿ ಕೇಳ್ತಾರೆ ಭಾಗವತ ಬರೆದ ಮೇಲೆ, ನಮಗೆ ಆಹಾರ ಕೊಡೋ ಪರಮಾತ್ಮ ಯಾವುದದು? ಸುಖತೀರ್ಥ ತೀರ್ಥ ವಿಚಾರಾಹಾರಸ್ಯ ಪಾನಂ ಸದಾ, ಆನಂದ ತೀರ್ಥರ ಶಾಸ್ತ್ರದ ಆಹಾರ ನಮಗೆ ಕೊಡು ಅಂತ ಕೇಳ್ತಾರೆ. ಪರಮ ಸಾತ್ವಿಕ ಆಹಾರ ಅಂದ್ರೆ ಅದೇ, ಅದಕ್ಕಿಂತ ದೊಡ್ಡ ಸಾತ್ವಿಕ ಆಹಾರ ಇಲ್ಲ. ಅಭ್ರಮಂ ಭಂಗರಹಿತಂ ಅಜಡಂ ವಿಬಲಂ ಸದಾ ಆನಂದ ತೀರ್ಥವತನಂ ಭಜೇ ತಾಪತ್ರ ಯಾಮ. ಎಷ್ಟು ಭಾಗ್ಯ ಬಂತಾಗ, ಮನಃಶುದ್ಧ ಒಳ್ಳೆ ಆಹಾರ ತಗೊಂಡ, ದೇಹ ಶುದ್ಧ ಶುದ್ಧಿ ಜ್ಞಾನ ಶುದ್ಧ ಒಳ್ಳೆ ಶಾಸ್ತ್ರ ಓದ್ದ, ಶುದ್ಧ ಶುದ್ಧ ಸಾತ್ವಿಕರಾಗ್ತಾರೆ, ಒಳ್ಳೆ ಸಾಧನೆ ಮಾಡ್ತಾನೆ. ಊರ್ಧ್ವಂಗೆ ಚಂದಿ ಸತ್ವಸ್ಥ, ಭಾರಿ ಬೇರೆ ಹೋಗಿಬಿಡ್ತಾನೆ. ಇದರ ಸಿಹಿ ಅಂದ್ರೆ ನಮ್ಮ ಜೀವನ ಇವತ್ತೇ ಕೊನೆಯಲ್ಲ, ಹಿಂದೆ ಎಷ್ಟು ಜನ್ಮ ಆಗಿದೆಯೋ ಗೊತ್ತಿಲ್ಲ, ಮುಂದೆ ಎಷ್ಟು ಬರೋಕೋ ಗೊತ್ತಿಲ್ಲ, ಈಗ ಸಾಧನೆ ಮಾಡಬೇಕಾಗಿದೆ. ದಾಸರು ಹೇಳ್ತಾರೆ, ಕನಕದಾಸರು ಹೇಳ್ತಾರೆ, ಕೇಳಿದ್ರೆ ಗಾಬರಿ ಆಗಿಬಿಡುತ್ತೆ. ನಾವು ಕುಡಿದ ಹಾಲು ಎಷ್ಟಿರಬಹುದು ಅಂತ ಕೇಳಿದರೆ, ಅದು ತಾಯಿ ಕೊಟ್ಟ ಹಾಲು ಎಷ್ಟಿರಬಹುದು ಅಂತ ಹೇಳ್ತಾರೆ. ಕ್ಷೀರಸಾಗರಕ್ಕೆ ಇಮ್ಮಿಗಿರೋ ಕ್ಷೀರಸಾಗರ ಡಬಲ್ ಆಗುತ್ತೆ, ಅಷ್ಟು ಹಾಲು ಕುಡಿದಿರ್ತೇವೆ. ಅಷ್ಟಾತಕ್ಕೆ ನಾವು ತಿಂದ ಅನ್ನ ಬೇರು ಪರ್ವತಕ್ಕೆ ಎರಡಾಗಿರುತ್ತೆ, ಅರ್ಥ ಆಯ್ತಾ? ಇವ್ರು ಬಿಟ್ಟ ಬಲಮೂತ್ರನೇ ಬೇರು ಪರ್ವತ ಬೀಸಿರುತ್ತೆ ಅಂತ ಅರ್ಥ ಆಯ್ತಾ? ಯೋಚನೆ ಮಾಡಿದ್ರೆ ಎಷ್ಟು ಭಯಾನಕ ಇದೆಲ್ಲ ಕೂಡ. ಇಷ್ಟು ಜನ್ಮ ದಾಟಿ ಬಂದಿದೆ, ಮುಂದೆ ದಾಟಬೇಕಾಗಿದೆ. ನಾವು ಸತ್ತುಗಳ ಉಳಿಸಿಕೊಳ್ಳೋದ್ರೆ ಭಾರಿ ಕಷ್ಟ ಆಗುತ್ತೆ. ಅದನ್ನು ಹೆಚ್ಚು ತಿಳಿಸಿಕೊಳ್ಳೋದಕ್ಕೆ ಭಗವತಿಯ 14ನೇ ಅಧ್ಯಾಯ ಒಳ್ಳೆ ಸ್ಫೂರ್ತಿ ಕೊಡತಕ್ಕಂಥ ಅಧ್ಯಾಯ. ಪರಮಾತ್ಮ ಮುಂದೆ ಹೇಳ್ತಾರೆ, ಅರ್ಜುನ ಮೂರರಲ್ಲಿ ತಮೋಗುಣ ಹೋಗಬೇಕು, ರಜೋಗುಣ ಸಪ್ರೆಸ್ ಆಗಬೇಕು, ಸತ್ವಗುಣ ವೃದ್ಧಿ ಆಗಬೇಕು, ಈ ಸ್ಟೇಜ್ ರೀಚ್ ಆಗಬೇಕು. ಇನ್ನೊಂದು ಸ್ಟೇಜ್ ಮುಂದಿದೆ, ಏನಾಗಬೇಕು ಅಂತ ಮೂರುಗಳನ್ನು ದಾಟಿಬಿಡಬೇಕು ಅಂತ ಹೇಳ್ತಾರೆ. ಗುಣಾತೀತ ಸಮುಚ್ಚತೆ, ಗುಣಾತೀತನಾಗಬೇಕು. ಅಬೋ ಆಲ್ ದಿ ಸ್ತ್ರೀ ಗುಣ ಸತ್ವಗುಣನೂ ದಾಟಿಬಿಡ್ಬೇಕು. ಅಲ್ಲ, ಸತ್ವಗುಣ ಬೇಕಲ್ಲ ದಾಟಿಬಿಡ್ಬೇಕು ಅಂದ್ರೆ ಕರೆಕ್ಟೇ, ಎಷ್ಟೇ ಬೇಕಾದ್ರೂ ಪ್ರಾಕೃತ ಬಿಟ್ಟು ಹೋಗ್ಲೇಬೇಕಿದೆ. ಪ್ರಾಕೃತ ದೇಹವಾದ್ರಿಂದ ಬಿಡ್ಲೇಬೇಕು, ಆದ್ರಿಂದ ಈ ದೇಹ ಬಿಡಬೇಕು. ಆ ಸ್ವರೂಪದ ಸತ್ವ ದೇಹ ಉಳ್ಕೊಂಡ್ಬಿಡುತ್ತೆ, ದೇಹದ ಸತ್ವಗುಣ ಹೋಗಬೇಕು, ಸ್ವರೂಪದ ಸತ್ವಗುಣ ಉಳಿಬೇಕು. ಅದನ್ನ ಪರಮಾತ್ಮ ಹೇಳ್ತಾರೆ. ವಿದ್ಯಾರ್ಥಿ ಕೆಟ್ಟ ಪುಸ್ತಕ ಓದ್ಲಿಲ್ಲ, ಓದೋಯ್ತು, ಟೆಕ್ಸ್ಟ್ ಬುಕ್ ಓದ್ದ, ಕೆಟ್ಟ ಬುಕ್ ಓದ್ಲಿಲ್ಲ, ತಮೋ ಗುಣ ಬಿಟ್ಟ, ಒಳ್ಳೆ ಪುಸ್ತಕ ಓದ್ದ, ಸಾತ್ವಿಕ ಗುಣ ಬಂತು, ಪರೀಕ್ಷೆಗೆ ಹೋಗ್ಬೇಕಾದ್ರೆ ಅದನ್ನು ಬಿಟ್ಟು ಹೋಗ್ಬೇಕು. ಟೆಕ್ಸ್ಟ್ ಬುಕ್ ಸಾತ್ವಿಕ ಗುಣ ತಗೊಂಡು ಹೋಗ್ಬಿಟ್ಟು ಬಂದಿದ್ದಾರೆ, ಅವ್ರು ಹೊರಗೆ ಕಳಿಸ್ಬಿಡ್ತಾರೆ, ಅದು ಬಿಡ್ಲಕ್ಕೆ ಆಗೋದಿಲ್ಲ. ಪುಸ್ತಕ ಬಿಟ್ಟು ಹೇಗೆ ಎಕ್ಸಾಮ್ ಮನೆಗೆ ಹೋಗ್ಬೇಕು, ದೇಹ ಬಿಟ್ಟು ವೈಕುಂಠಕ್ಕೆ ಹೋಗ್ಬೇಕು. ನಾವು ದೇಹ ಸಮೇತ ಹೋಗಲಿಕ್ಕೆ ಬರೋದಿಲ್ಲ. ಆ ದೇಹ ಬಿಡಬೇಕಾದ್ರೆ ಎರಡು ಸ್ಟೇಜ್, ಅಪರೋಕ್ಷ ಜ್ಞಾನ ಬಂದಾಗ ಒಮ್ಮೆ ಬಿಡ್ತಾನೆ, ಆಮೇಲೆ ಬಿಡ್ತಾರೆ. ಅದು ಲಿಂಗಭಂಗವಾದ ಬಿಡೋದು ಒಮ್ಮೆ, ಅಪರೋಕ್ಷ ಜ್ಞಾನ ಬಿಡೋದೊಮ್ಮೆ. ಅಪರೋಕ್ಷ ಜ್ಞಾನ ಆದಾಗ ದೇಹ ಬಿಡೋದಿಲ್ಲ, ಅಭಿಮಾನ ಬಿಡ್ತಾರೆ, ಅಲ್ಲಿ ದೇಹನೇ ಬಿಡ್ತಾನೆ. ಇದು ವ್ಯತ್ಯಾಸ. ಅದಕ್ಕೆ ಜೀವನ್ಮುಕ್ತ ಸಮುಚ್ಚತೆ ಅಂತ ಕರೀತಾರೆ. ಜೀವನ್ಮುಕ್ತ ಅಂದ್ರೆ ಹೇಗಿರ್ತಾನೆ? ಅರ್ಜುನ ಕೇಳ್ತಾನೆ ಕೃಷ್ಣ, ಜೀವನ್ಮುಕ್ತ ಹೇಗಿರ್ತಾನೆ? ಪ್ರಕಾಶಂಚ ಪ್ರವೃತ್ತಿಂಚ ಮೋಹಮೇವ ಚ ಪಾಂಡವ, ನಾ ನಿವೃತ್ತಾನಿ ಕಾಂಕ್ಷತೆ, ನಾ ದ್ವೇಷಿ ಸಂಪ್ರವೃತ್ತಾನಿ, ನಾ ನಿವೃತ್ತಾನಿ ಕಾಂಕ್ಷತೆ. ಹೇಗಿರ್ತಾನೆ ಗೊತ್ತ? ಗುಣಾತೀತನಾದವನು ಹೊರಗಿನ ಪ್ರಪಂಚದಲ್ಲಿ ನಿರ್ಲಿಪ್ತರಾಗಿರ್ತಾನೆ, ಬಂದ್ರೆ ಬಂದು ಹೋದ್ರೆ ಹೋಯ್ತಾನೆ. ಪ್ರಕಾಶಂಚ ಪ್ರವೃತ್ತಿಂಚ, ಅಲ್ಲಿ ರಾಯರು ಬರೀತಾರೆ, ಆಚಾರ ಅರ್ಥಗಳ ಬರೀತಾರೆ. ಪ್ರಕಾಶನ ಇಷ್ಟಪಡೋದಿಲ್ಲ ಅಂದ್ರೆ ಲೋಕ ಜ್ಞಾನ ಅವನಿಗೆ ಇಷ್ಟಪಡೋದಿಲ್ಲ ಅಂತ. ನ್ಯೂಸ್ ಪೇಪರ್ ಬಂತೋ ಇಲ್ಲ ಯೋಚನೆ ಮಾಡೋದೇ ಇಲ್ಲ, ಯಾವ ಟೀಮ್ ಗೆತ್ತೋ ಯಾವ ಟೀಮ್ ಗೊತ್ತೋ ತಡೆಗೆಡಿಸೋದಕ್ಕೆ ಹೋಗೋದಿಲ್ಲ. ಹೊರಗಿನ ಪ್ರಪಂಚ ಅಂದ್ರೆ ಅವನಿಗೆ ಟೋಟಲಿ ನೆಗ್ಲೆಕ್ಟ್ ಮಾಡ್ತಾನೆ. ಪ್ರಕಾಶಂಚ ಪ್ರವೃತ್ತಿಂಚ ಮೋಹಮೇವ ಚ ಪಾಂಡವ, ಅವನು ಯಾವುದೋ ವಿಷಯ ಗೊತ್ತಿಲ್ಲ, ಲೋಕದ ವಿಷಯ ಬರೀ ಮಾಡೋದಿಲ್ಲ, ಅವ್ನು ತಿಳ್ಕೋಬೇಕಾದ ನೆಸೆಸಿಟಿನೇ ಇಲ್ಲ. ಪರೀಕ್ಷೆಗೆ ಹೋಗೋನಿಗೆ ಯಾವುದೋ ಹೆಸರು ಏನ್ ಮಾಡ್ತಾರೆ, ಟೆಕ್ಸ್ಟ್ ಬುಕ್ ತಿಳ್ಕೊಂಡ್ರೆ ಸಾಕು. ಆ ರೀತಿ ಜ್ಞಾನಿಗಳಿರ್ತಾರೆ. ಇದು ಜ್ಞಾನದ ರೀತಿ. ತುಲ್ಯ ನಿಂದಾಸ್ತುತಿರ್ ಮೌನಿ, ಯಾರೇ ಬೈಲಿ ಏನೇ ಇದು ಮಾಡಲಿ ಕೇರೆ ಮಾಡೋದಿಲ್ಲ, ಯಾರೇ ಹೊಗಳಿ ಯಾರೇ ಇದು ಮಾಡಲಿ ಗಮನ ಕೊಡೋದಿಲ್ಲ. ಅಷ್ಟೇ ಅಲ್ಲ, ಅವನ ಎಲ್ಲ ಕೆಲಸಗಳಲ್ಲೂ ಕೂಡ ತುಲ್ಯ ಮಾನಾಪಮಾನಯೋಸ್ತುಲ್ಯ, ತುಲ್ಯ ಮಿತ್ರಾರಿ ಪಕ್ಷಯೋ, ಮಾನ ಮಾಡಲಿ ಅವಮಾನ ಮಾಡಲಿ. ಜಗನ್ನಾಥ ದಾಸರು ಬರೀತಾರೆ, ಮಾನಕ್ಕೂ ಉಗ್ಬೇಡಿ, ಅಪ್ಪನ ಕೂಗಬೇಡಿ. ಅವ್ರು ಹೇಳ್ತಾರೆ, ಬಂದು ಜನರು ತನಗೆ ವಂದಿಸಿದ ಕ್ಷಣ ಬಂದ ಲಾಭವೇನೋ, ಒಂದು ನಮಸ್ಕಾರ ಕಾಲಿ ದವಾ ದವ ಕಾಲಿ ಬಿದ್ದರು, ಇಲ್ಲಿ ಏನು ಬಂತಿ ಮತ್ತೆ ಏನೂ ಇಲ್ಲ. ಹಿಂದೆ ಮುಂದೆ ತನ್ನ ನಿಂದಿಸಿ ನುಡಿಯನ್ನು ಕುಂದಾದದ್ದೇನೋ. ನಾವು ಸರಿಯಾಗಿದ್ರೆ ಬೈದರೂ ಅಷ್ಟೇ ಹೊಗಳಿದ್ರು ಅಷ್ಟೇ, ಹೊಗಳಿದ್ರೆ ನಾವು ಮೇಲೆ ಹೋಗೋದಿಲ್ಲ, ಬೈದರೆ ಕೆಳಗೂ ಬಿಡೋದಿಲ್ಲ. ನಮ್ಮ ಯೋಗ್ಯತೆ ಎಷ್ಟೋ ದೇವ್ರು ನೋಡ್ತಾನೆ, ಆದ್ರಿಂದ ಎರಡೂ ಪ್ರಯೋಜನ ಇಲ್ಲ. ಅದಕ್ಕೆ ಏನ್ ಮಾಡ್ತಾನೆ, ಇಂಡಿಫರೆಂಟ್ ಆಗಿರ್ಬೇಕು, ಇಂಡಿಫರೆಂಟ್ ಆಗಿರ್ಬೇಕು. ಹೊಗಳಿದ್ರು ಅಷ್ಟೋ ಬಿಟ್ರೆ ಅಷ್ಟೇ, ನಮ್ ಕೆಲಸ ಬಿಡಾಗಿಲ್ಲ ಮತ್ತೆ ಹರಿದೇವ ಪರ ಹರಿದೇವ ಅದ್ರ ಬಿಡಾಗಿಲ್ವೇ ಇಲ್ಲ. ಈ ಕಡೆ ಯೋಚನೆ ಮಾಡ್ತಾರೆ, ಕಾರು ಫಾಸ್ಟ್ ಆಗಿ ಹೋಗ್ತಿರ್ತಾರೆ, ಜನ ಎಲ್ಲ ಸೇರಿರ್ತಾರೆ, ನೋಡ ಬುದ್ಧ ಹೋಗಿರ್ತಾರೆ. ಹಾಗೆ ಅವರು ನನ್ನ ಗುರಿ ಭಾರಿ ಮುಖ್ಯ, ಅದು ಯಾತು ಸೇರಿದ್ರೆ ಮತ್ತೆ ಕಲ್ಲು ನೋಡಿದ್ರೆ ಕಟ್ ತಾವೇ ಆದಷ್ಟು ಎಸ್ಕೇಪ್ ಆಗಿಬಿಡ್ತಾರೆ. ಅಲ್ಲಿ ಅಲ್ಲಿ ಇನ್ವಾಲ್ವ್ ಆಗಿ ಇಷ್ಟ ಪಡೋದಿಲ್ಲ ಅವರು, ಯಾಕೆ ನಮ್ಮ ಗುರಿ ಬೇರೆ ಇದೆ. ಆ ದೃಷ್ಟಿಯಿಂದ ಅಲ್ಲಿದೆ ನಮ್ಮ ಮನೆ, ಇಲ್ಲಿ ಬಂದೆ ನಮ್ಮ ಸುಮ್ಮನೆ ಅಂತ ಹೇಳಿಬಿಟ್ಟು ನಿಗ್ರಹ ಮಾಡಬೇಕು, ಇಲ್ಲದ ಹೋದ್ರೆ ಸಾಧ್ಯ ಇಲ್ಲ. ಇದೆಲ್ಲ ತಿಳಿಸಿದಾಗ ನಮಗೆ ಗುಣತ್ರಯಗಳು ನಮ್ಮ ದೇಹದಲ್ಲೇ ಇದೆ, ಭಾರಿ ಸ್ವಾರಸ್ಯ ಇಲ್ಲಿರೋ ಕಥೆಗಳಲ್ಲ, ಇದು ನಮ್ಮ ದೇಹದಲ್ಲಿದೆ. ನಾವೇ ಯೋಚನೆ ಮಾಡ್ತಾ ಹೋಗಿ. ಸಾಯಂಕಾಲ ಪ್ರವಚನ ಯಾತಕ್ಕಿರ್ತಾರೆ ಗೊತ್ತಾ, ಸಾಮಾನ್ಯ ತಮೋಗುಣ ಜಾಸ್ತಿ ಆಗ ಟೈಮ್ ಅದು, ಆಗ ಪ್ರವಚನ ಕೇಳಿದ್ರೆ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ. ಒಳ್ಳೆ ತಮೋಗುಣ ಸಾಯಂಕಾಲ ಒಂದು ಚೆಚ್ಚಾಗ್ಬಿಟ್ಟಿರುತ್ತಲ್ಲ, ಪ್ರವಚನ ಮಾಡಿ ಕೇಳ್ಬಿಟ್ಟು ಆರಾಮ ನಿದ್ದೆ ಬರುತ್ತೆ. ಇಲ್ಲದ ಹೋದ್ರೆ ಭಯಂಕರ ಡಲ್ಲಾಗ ಚಾನ್ಸ್ ಇರ್ತದೆ. ಬೆಳಿಗ್ಗೆ ಪಾಠ, ಸಾಯಂಕಾಲ ಪ್ರವಚನ, ನಿಜವಾಗ್ಲೂ ಎಲ್ಲ ಕಾಲಕ್ಕೆ ಎಲ್ಲ ಮಾಡಬೇಕು. ಕೆಲವಕ್ಕೆ ಹೆಚ್ಚು ಮಹತ್ವ ಕೊಡ್ತಾರೆ, ಇದು ಹೆಚ್ಚು ತಿಳ್ಕೊಂಡ್ರೆ ಸರಿ. ಇದಕ್ಕೆ ಸಂಬಂಧಪಟ್ಟ ಗೀತಾ ಮಹಾತ್ಮೆ ಅಂತ ಒಂದು ಭಾಗ ಪದ್ಮಪುರಾಣದಲ್ಲಿ ಬರುತ್ತೆ. ಅಲ್ಲೊಂದು ಕಥೆ ಹೇಳ್ತಾರೆ, ಕಥೆ ಕೇಳಿರ್ತೀರಿ, ಸಂಕ್ಷೇಪ ಹೇಳ್ತೇನೆ, ಯಾಕೆಂದ್ರೆ ಲಿಕ್ ಇರೋದಿಲ್ಲ. ಏನ ಕಥೆ ಇದು? ಒಬ್ಬ ಕಾಶ್ಮೀರದಲ್ಲಿ ಒಬ್ಬ ರಾಜ, ಶೌರ್ಯ ಅವರ ಮಾತ್ರ ಅವನ ಹೆಸರು. ಸಿಂಹಳದಲ್ಲಿ ಒಬ್ಬ ರಾಜ, ಅವನು ವಿಕ್ರಮ ವೇತಾಳ ಅಂತ ಅವನ ಹೆಸರು. ಇಬ್ಬರು ಭಾರಿ ಅತ್ಯಂತ ಆತ್ಮೀಯ ಸ್ನೇಹಿತರು, ಇಬ್ಬರು ಒಳ್ಳೆಯ ರಾಜರು. ಇವನು ಒಳ್ಳೆಯ ರಾಜ, ಅವನು ಒಳ್ಳೆಯ ರಾಜ. ಇವತ್ತಿನ ಮಂತ್ರಿಗಳಿದ್ದ ಅಂತ ಮಂತ್ರಿಗಳಂತಿದ್ದವರಲ್ಲ ಅವರೆಲ್ಲ, ಕತೆ ಗೊತ್ತಲ್ಲ. ಬಹುಶಃ ಅಂತ ಜಗತ್ ಅಂತ ಸ್ಥಿತಿ ಎಂದೆಂದೂ ಬಂದಿರಲಿಕ್ಕಿಲ್ಲ ಜಗತ್ತಿಗೆ. ಹೀನಾಯವಾದ ಜನಗಳು ಇರೋ ಕಾಲ ಇದು. ಅಲ್ಲಿ ನೋಡಿದ್ರೆ ಇಬ್ಬರು ಭಾರಿ ಶ್ರೇಷ್ಠ ವ್ಯಕ್ತಿಗಳು. ಶೌರ್ಯವರ್ಮ ಹೆಸರೇ ಹೇಳ್ತಾ ಇದೆ, ವಿಕ್ರಮ ವೇತಾಳ ಇವನ ಹೆಸರು ಹೇಳ್ತಾ ಇದೆ. ಇಬ್ಬರು ಭಾರಿ ದೂರ, ಎಲ್ಲಿ ಕಾಶ್ಮೀರ ಎಲ್ಲಿ ಸಿಂಹಳ, ಭಾರಿ ದೂರ. ಆದರೆ ಇಬ್ಬರಿಗೂ ಭಾರಿ ಸಂಪರ್ಕ ಇತ್ತಂತೆ. ಎಷ್ಟು ಸಂಪರ್ಕ ಇತ್ತು ಅಂದ್ರೆ ಆಗಾಗ್ಗೆ ಇವರು ಅವರಿಗೆ ಉಡುಗೊರೆ ಕೊಡೋದು, ಅವರಿವರಿಗೆ ಉಡುಗೊರೆ ನಡೆದಿತ್ತು. ಒಂದ್ಸಲ ಅವರೇನು ಮಾಡಿದ, ಎರಡು ಹೆಣ್ಣು ಬೇಟೆ ನಾಯಿಗಳನ್ನ ತಗೊಂಡಂತೆ. ಈ ಕಾಶ್ಮೀರ ದೇಶದ ರಾಜ ಎರಡು ಬೇಟೆ ನಾಯಿಗಳು, ಹೆಣ್ಣು ಬೇಟೆ ನಾಯಿಗಳನ್ನ ತಗೊಂಡ್ಬಿಟ್ಟು ಇವರಿಗೆ ಕಾಣಿಕೆಯಾಗಿ ಕೊಡ್ತಾರೆ. ಸಿಂಹಳ ದೇಶದ ರಾಜನಿಗೆ, ತನ್ನ ಸ್ನೇಹಿತನಿಗೆ, ವಿಕ್ರಮ ವೇತಾಳನಿಗೆ ಕಾಣಿಕೆಯಾಗಿ ಕೊಡ್ತಾರೆ. ಅವಾಗ ಪ್ರಶ್ನೆ ಬಂತಾದ್ರೆ, ಪಾಪ ನಾಯಿ ಸಾಕುವುದಂತ ಆಯ್ತಲ್ಲ, ಆಗಿದ್ರೆ ನಮ್ಮ ಕಣ್ಣು ಎಲ್ಲೆಲ್ಲೋ ಹೋಗುತ್ತೆ, ತಕ್ಷಣ ಆದಷ್ಟು ಬೇಗ ನಾಯಿ ಅಡ್ಜಸ್ಟ್ ಆಗಲಿ ಟ್ರೈ ಮಾಡ್ತಾರೆ. ಅದು ಬೇಟೆ ನಾಯಿ, ಬೇಟೆ ನಾಯಿ ರಾಜರು ಇಟ್ಕೊಂಡಿರ್ತಾರೆ. ಧರ್ಮರಾಜನ ಬೇಟೆ ನಾಯಿ ಜೊತೆ ಮಹಾಭಾರತ ಹೇಳ್ತಾರೆ, ಒಂದು ಏಕಲವ ಬಾಣ ಹೊಡಿತಾನೆ. ಅದು ಆ ನಾಯಿನ ಮನೆ ಕಾಯಿಲಕ್ಕೋ ಸೋಪನ್ನ ಕುಡಿಸ್ಕೋಕೋ ನಾಯಿ ಸಾಕಬಾರದು, ತಲೆಬೇರೆ ಕುಡಿಸ್ಕೊಂಡ್ಬಿಡ್ತಾರೆ ನಾಯಿಗಳನ್ನ. ಅದಕ್ಕೆ ನಾಯಿ ಸಾಕಬಾರದು, ಬೇಟೆ ನಾಯಿಗಳು ಅಂತಿರುತ್ತೆ. ಮನೆಯಲ್ಲಿ ಇಲಿ ಇದ್ದಾಗ ಬೆಕ್ಕಿಟ್ಬೇಕಾರಲ್ಲ, ಹಾಗೆ ಇಲಿ ಬೆಕ್ಕು ಅಂದ ಇಲಿ ಕಾಟ ಹೇಗೆ ಪರಿಹಾರ ಆಗುತ್ತೋ ಆ ತರ ನಾಯಿಗಳಿಂದ ಬೇಟೆ ನಾಯಿಗಳ ರೀತಿ ಬೇರೆ, ಆ ರೀತಿ ನಾಯಿಗಳನ್ನ ಕಳಿಸಿಕೊಟ್ಟ. ಅವನೇನು ಮಾಡಿದ, ಭಾರಿ ಖುಷಿಯಾಯ್ತು. ಪ್ರತ್ಯೇಕ ಆನೆ ಕಳಿಸ್ಕೊಡ್ತದೆ, ಲೆಕ್ಕ ಇರಬೇಕು ಹೇಗಿರ್ಬೇಕು. ಇವನ ನಾಯಿ ಕೊಟ್ರೆ ಆನೆ ಕೊಟ್ಟನಂತು, ಯಾತಕ್ಕೆ ಈ ನಾಯಿ ಅಂತ ಪ್ರಶಸ್ತ ನಾಯಿಗಳಿವು, ಅದು ತಕ್ಕಂತೆ ಆನೆ ಕೊಟ್ಟು. ಹೀಗಾಗಿ ಇಬ್ರು ಎಕ್ಸ್ಚೇಂಜ್ ಮಾಡ್ಕೊಂಡ್ರು. ಇಲ್ಲಿ ನಾಯಿ ಸಿಗೋದ್ ಸಿಕ್ತಿತ್ತು, ಆನೆ ಅವ್ರದ್ದು ಸಿಕ್ತು, ಎಕ್ಸ್ಚೇಂಜ್ ಆದಾಗಾಯ್ತು. ಸ್ವಲ್ಪ ದಿವಸ ಆಯ್ತು, ಬೇಟೆ ನಾಯಿ ಹೇಗೂ ಕೊಟ್ಟಿದ್ದಾರಲ್ಲ, ಉಪಯೋಗ ಮಾಡ್ಕೋಬೇಕು ಅಂತ ಹೊರಟ. ಬೇಟೆಗೆ ಅಂತ ಹೊರಟು, ರಾಜ ರಾಜಕುಮಾರ ರೇಖ ನಾಯಿಗಳ ಬಂದು ಎರಡು ನಾಯಿಗಳು ಸೇರ್ಕೊಂಡಿದ್ರು. ಪ್ರಧಾನ ನಾಯಿಗಳಿವೆ ಈಗ, ಎರಡು ಬೇಟೆ ನಾಯಿಗಳು ತಗೊಂಡು ಹೊರಟು. ಹೋಗ್ತಾ ಹೋದ ಕಾಲಕ್ಕೆ ಒಂದು ಮೊಲ ಕಾಣಿಸ್ತದೆ. ತಕ್ಷಣ ಏನ್ ಮಾಡಿದ್ರಂತೆ, ಆ ನಾಯಿನ ಬಿಟ್ಟು ಹಿಡ್ಕೊಂಬ ಅಂತ ಬಿಟ್ಟು. ನೋಡಿ, ಹೊಡೆದು ಕೊಲ್ಲೋದು ಬೇರೆ, ನಾಯಿ ಹಿಡಿಸೋದು ಬೇರೆ. ಆ ಟ್ರೈನ್ ಹ್ಯಾಂಗ್ ಮಾಡಿರ್ತಾರೆ ಗೊತ್ತಾ, ಅವನ ಹೀಗೆ ಆಗತ್ತೆ ಹಿಡ್ಕೊಡುತ್ತಷ್ಟೇ, ಹೊಡೆದಾಗ ಗಾಯ ಇಲ್ಲ, ಅದು ಆ ರೀತಿ ಆಗಬಾರ್ದು. ಅದು ಚಕ್ಕ ಹಿಡ್ಕೊಡುತ್ತೆ. ಆ ಬೆಕ್ಕು ಇಲ್ಲಿ ಹಿಡಿದು ಹ್ಯಾಂಗ ಹಿಡಿದಿರುತ್ತೆ ಗೊತ್ತಾ, ಅದು ಒಂದು ಚೂರು ಗಾಯ ಹಾಗೆ ಹಿಡಿದಿರುತ್ತೆ ಬೆಕ್ಕು. ಈ ಕೋತಿಗಳು ಬರೀ ಹಿಡಿಯುತ್ತೆ, ಹಿಡಿದಾಗ ಏನು ನೋವಾಗದಂತೆ ಹಿಡಿದಿದೆ. ಅದು ತಂದು ಒಪ್ಪಿಸುತ್ತೆ, ಆ ಥರ ಟ್ರೈನ್ ಅಪ್ ಮಾಡಿರ್ತಾರೆ. ಅದು ಎರಡು ಹೊಡ್ ಮೊಲ ಓಡ್ತಾ ಇದೆ, ನಾಯಿ ಓಡ್ತಾ ಇದೆ. ಒಂದು ನಾಯಿನ ಬಿಟ್ಟರು ಜೋರಾಗಿ ಓಡ್ತಾ ಇದೆ, ಮರಳು ಜೋರಾಗಿ ಓಡ್ತಾ ಇದೆ. ಮೊಲ ಓಟಕ್ಕೆ ಭಾರಿ ಪ್ರಸಿದ್ಧ, ಭಾರಿ ಫಾಸ್ಟಾಗಿ ಓಡುತ್ತಂದು. ಇದು ಬೇಟೆ ನಾಯಿ, ಇದು ಫಾಸ್ಟಾಗಿ ಓಡ್ತಾ ಇದೆ. ಕೊನೆ ಓಡ್ತು ಓಡ್ತು ಎಷ್ಟು ಓಡಿದ್ರೆ ಬಿಡ್ತಾ ಇಲ್ಲ ಬೇಟೆ ನಾಯಿ. ಕೊನೆಗೆ ಒಂದ್ ಸತ್ ಮೊಲ ಹಿಡಿತು ಬಿಡಲಿಲ್ಲ, ಗಾಯ ಆಯ್ತು ಮೊಲಕ್ಕೆ, ಪಾಪ ಭಾರಿ ಗಾಯ ಆಯ್ತು. ಮತ್ತೆ ಎಸ್ಕೇಪ್ ಆಗಿ ಓಡಕ್ಕೆ ಶುರುವಾಯ್ತು. ಅದಕ್ಕೆ ಪ್ರಾಣ ಸಂಕಟ ಅಂತ ಕರೀತಾರೆ. ಪ್ರಾಣ ಸಂಕಟ ಬಂದಾಗ ಎಂಥ ನರ್ಪೇತಲ ಮನುಷ್ಯ ಕೂಡ ಪ್ರೊಟೆಸ್ಟ್ ಮಾಡೇ ಮಾಡ್ತಾನೆ ಸ್ವಲ್ಪ. ಅದು ಬೇಟೆ ನಾಯಿ ಹಿಡಿದು ಸ್ವಲ್ಪ ಪ್ರೊಟೆಸ್ಟ್ ಮಾಡಿತು, ಮುಂದೆ ಓಡ್ತಾ ಇದೆ, ಬಿಡ್ಲಿಲ್ಲ. ಮತ್ತೆ ಹೋಯ್ತು, ಹೋಗ್ತಾ ಹೋಗ್ತಾ ಬಿದ್ದಿರ್ತಾವ ಎರಡೋ ತಗ್ಗು, ನಿನ್ನೆ ಕಾಡು ಹೇಳಿ ಕೇಳಿ ಎರಡೋ ಬಂತು, ಎಲ್ಲ ದಾಟಿಕೊಂಡು ಹೋಯ್ತು. ಇದು ತೀರ ಹತ್ರ ಬಂತು, ನಿನ್ನೇನು ಸಿಕ್ಕೇ ಬಿಡೋ ಸ್ಥಿತಿಗೆ ಬಂತು. ಅಷ್ಟೊತ್ತಿಗೆ ಅದು ಇನ್ನೂ ಜೋರಾಗಿ ಹಾರಿಬಿಟ್ಟು ಒಂದು ಕಡೆ ಬಿತ್ತು, ಸ್ವಲ್ಪ ನೀರೆಲ್ಲ ಬಿತ್ತು, ನೀರಲ್ಲಿ ಬಿತ್ತು. ಈ ನಾಯಿಯಲ್ಲಿ ಹೋಗಿ ಬಿತ್ತು. ಏನ್ ಮ್ಯಾಜಿಕ್ ಆಯ್ತಂದಾಗ, ಯಾವಾಗ ಕೆಸರು ನೀರಲ್ಲಿ ಬಿತ್ತು ಮೊಸರ ಮೊಲ, ಆ ದೇಹನೇ ಹೋಗಿಬಿಡ್ತು. ಒಳ್ಳೆ ಸುಂದರವಾದಂತಹ ಸ್ತ್ರೀ ವೇಷ ತಗೊಂಡು ಆಕಾಶಕ್ಕೆ ಹಾರತಾ ಇದೆ. ಅಲ್ಲಿ ಒಳ್ಳೆ ಅತ್ಯಂತ ಸುಂದರ ರೂಪ, ಅದಕ್ಕೆ ಕೆತ್ತ ಇದ್ರೆ ಇಲ್ಲ, ಭಾರಿ ಆಶ್ಚರ್ಯ ಕೊಟ್ಟು ಬೇರೆ ಕೊಟ್ಬಿಡುತ್ತೆ. ಈ ನಾಯಿ ಹೋಗಿ ತಪ್ಪಲ್ಲಿ ಇದು ಬಿಟ್ಟು ಹಿಡ್ಕೊಳಕ್ ಹೋಗ್ತಾರೆ, ಇದು ಚೇಂಜ್ ಆಗಿತ್ತು. ಇದು ಕೂಡ ದಿವ್ಯ ರೂಪ ಧರಿಸಿ ಮೇಲಕ್ಕೆ ಹೋಗ್ತಾ ಇದೆ. ನಾಯಿನೂ ಮೇಲಕ್ಕೆ ಹೋಯ್ತು, ಬಲನು ಮೇಲಕ್ಕೆ ಹೋಯ್ತು. ಇಬ್ಬರಿಗೂ ನಾಯಿನೆಲ್ಲ ಬಲನಲ್ಲಿ ಆಗಾಯ್ತು. ನೋಡಿ, ರಾಜ ಹುಡುಕೊಂಡ ಬಂದು ನೋಡ್ತಾನೆ, ರಾಜಕುಮಾರ ಬರ್ತಾನೆ, ಎರಡು ಮೇಲಕ್ಕೆ ಹಾರ್ತಾ ಇದೆ. ಆಶ್ಚರ್ಯನೇ ಆಶ್ಚರ್ಯ, ಏನು ಇದೆಲ್ಲ ಆಗ್ತಾ ಇದೆ ಅನ್ಕೊಂಡು ಮೊದಲು ನೋಡಿದ್ರೆ ಸಿಗ್ಲಿಲ್ಲ, ಈಗ ನೋಡಿ ಸಿಗೋವಂತೆ ಸರಿಯಾಗಿ ಹೊರಟೋದು. ಏನು ಹಿನ್ನೆಲೆ ಅಂತ ನೋಡಕ್ಕೆ ಅಂತ ಕೇಳಿದ್ರೆ ಅಲ್ಲಿ ಒಬ್ಬ ವ್ಯಕ್ತಿ ಕಂಡ. ಆ ವ್ಯಕ್ತಿಯನ್ನು ನೋಡ್ತಾನೆ, ಒಬ್ಬ ಮುನಿ ಅಂತ. ಇದೆಲ್ಲ ಏನು ಅಂತ ಕೇಳಿದ್ರೆ ಜೋರ ನಕ್ಕಿಬಿಟ್ಟ, ನೋಡಿದ ತಕ್ಷಣ ನಕ್ಕಿಬಿಟ್ಟ, ನೋಡಿ ಏನೋ ಜಾಬಡಿ ಆಗಿ ನಕ್ಕಿಬಿಟ್ಟ. ಇವನು ಕೇಳಿದ ಏನಿದೆಲ್ಲ ಕೂಡ, ಸುಗಂಧಾರ ಅಂತ ಅವನ ಹೆಸರಂತೆ ಪಾಪ, ನಮಗೇನು ಅರ್ಥನೇ ಆಗ್ತಾ ಇಲ್ಲ, ಇದು ಬಂದಿದ್ದೇನು ಬಿದ್ದಿದ್ದೇನು, ಅದು ಬಿದ್ದ ತಕ್ಷಣ ಸದ್ಗತಿಗೆ ಹೋಗಿದ್ದು, ಇದು ಸದ್ಗತಿಗೆ ಹೋಗಿದ್ದು, ಏನಿದೆಲ್ಲ ಆಶ್ಚರ್ಯ ಅಂತ ಕೇಳಿದ ತಕ್ಷಣ ಹೇಳ್ತಾನೆ, ಇದೇನು ದೊಡ್ಡ ವಿಚಾರ ಅಲ್ಲ, ಇದು ತೀರ ಸಹಜ ವಿಚಾರ ಅಂತ ಹೇಳಿದ್ರು. ಏನು ಸಹಜ ವಿಚಾರ ಅಂದ್ರೆ, ಈ ಯಾವುದೋ ನೀರಲ್ಲ, ಇದು ನಮ್ಮ ಗುರುಗಳ ಪಾದೋದಕದ ನೀರು ಅಂತ ಹೇಳ್ತಾರೆ. ನಮ್ಮ ಗುರುಗಳ ಪಾದೋದಕ, ನಾವೆಲ್ಲ ಶಿಷ್ಯರು ಪಾದಪೂಜೆ ಮಾಡಿದಾಗ ಹರಿದು ಬಂದ ನೀರು ಕೆಸರಾಗಿ ನಿಂತಿದೆ ಅಂತೆ. ಅದಕ್ಕೇನಾಯ್ತು ಅಂದ್ರೆ ಸದ್ಗತಿ ಆಯ್ತು, ನೀರಲ್ಲಿ ಬಿದ್ದರೆ ಸದ್ಗತಿ ಆಗೋಯ್ತು ಅಷ್ಟೇ ಅಲ್ಲ. ಆ ರೀತಿ ನೀವು ಕಂಡವ್ರ ಪಾದ ತೊಳೆದ್ರೆ ಸದ್ಗತಿ ಆಗುತ್ತ ಅಂತ ಕೇಳಿದ್ರೆ, ನಮ್ಮ ಗುರುಗಳು ಹಾಗಲ್ಲ. ಅವರ ಹೆಸರು ವತ್ಸ ಅಂತ, ಅವರ ಹೆಸರು ವತ್ಸ ಅಂತ ಗುರುಗಳ ಹೆಸರು. ಅವರ ಹಿರಿಮೆ ಏನು ಗೊತ್ತಾ, ಪ್ರತಿನಿತ್ಯದಲ್ಲೂ ಕೂಡ ಭಗವದ್ಗೀತೆಯ 14ನೇ ಅಧ್ಯಾಯನ ತಪ್ಪದೇ ಪಾರಾಯಣ ಮಾಡ್ತಾರೆ, ಜೀವನ ಪೂರ್ತಿ ವ್ರತ ಮಾಡಿದ್ದಾರೆ. ಅದಕ್ಕೆ ಅವರ ಪಾದೋದಕ್ಕೆ ಸಿದ್ಧಿ ಬಂದಿದೆ. ಅವರ ಪಾದೋದಕ್ಕೆ ಯಾತ ಸಿದ್ಧಿ ಬಂದಿರೋದು, ಭಗವದ್ಗೀತೆ 14ನೇ ಅಧ್ಯಾಯ ಪ್ರತಿನಿತ್ಯ ಅವರು ಪಾರಾಯಣ ಮಾಡೋದ್ರಿಂದ ಆ ಸಿದ್ಧಿ ಬಂದು, ಅವ್ರ ಪಾದ ತೊಡದ ನೀರಿನಲ್ಲಿ ಬಿದ್ದರೆ ಸದ್ಗತಿ ಹೋಗ್ತಾರೆ. ಡೆಕೆಟ್ಗಳು ಅಂದ್ರೆ ಬ್ರಾಹ್ಮಣರ ಪಾದೋದಕ ತೊಡೆದು ತಲೆ ಮೇಲೆ ಹಾಕೊಂಡ್ರೆ ಸದ್ಗತಿ ಆಗುತ್ತೆ ಎಂಬುದು ನಿದರ್ಶನ ಇಲ್ಲ. ಅದಕ್ಕೆ ನನಗೇನು ಆಶ್ಚರ್ಯನೇ ಆಗಲಿಲ್ಲ, ತೀರ ಸಾಮಾನ್ಯ ಕೇಸಿದ್ದಾಗೆ ಹೇಳಿಬಿಟ್ಟು ಭಾರಿ ಆಶ್ಚರ್ಯ ಆಗೋಯ್ತು. ಹೌದಾ, ಮತ್ತಿನ್ಯಾಕೆ ನೀರ್ತಾ ಇದ್ದಾರೆ ಅಷ್ಟೇ ಅಲ್ಲ, ಇವ್ರು ಎಂಥ ಪಾಪಿಗಳು ಬರ್ತಾ ಸತ್ತವರು, ಅವರು ಉದ್ಧಾರವಾದ್ರಲ್ಲ ಆಶ್ಚರ್ಯ ಪಡ್ತೇನೆ ಅಂತ ಹೇಳ್ತಾರೆ. ನಾರ್ಮಲ್ ವ್ಯಕ್ತಿಗಳಲ್ಲ, ಹಿಂದಿನ ಜನ್ಮದಲ್ಲಿ ಇವರಿಬ್ರು ಕೂಡ ಗಂಡ ಹೆಂಡತಿಯಾಗಿದ್ದವರು. ಆ ಮಲ ನಾಯಿ ಎರಡು ಗಂಡ ಹೆಂಡತಿ. ಎಂಥ ಗಂಡ ಅಂದ್ರೆ ಅವ್ರು ಬರೀ ಜೂಜುಕೋರ ಗಂಡ. ಅವರು ಇವತ್ತು ಸಾಮಾನ್ಯ ಅಂತಾರ ಜಾಸ್ತಿ ಇರ್ತಾರೆ, ಜೂಜುಕೋರ ಗಂಡ. ಯಾರೋ ಒಬ್ರು ಹೆಂಗಸು ಪಾಪ ಎಲ್ಲೋ ಹೋದಾಗ ಹೇಳಿದ್ರು, ನಮ್ಮ ಗಂಡನಿಗೆ ಭಾರಿ ದುರಭ್ಯಾಸ ಇದೆ, ಹೇಳೋದಕ್ಕೆ ಸಾಧ್ಯ ಇಲ್ಲ, ನಮ್ಮ ಮಗನ ಉಪನಯನ ಮಾಡಿದ್ವಿ, ಒಬ್ಬ ಯಾರೋ ಸ್ವಾಮುಡಿಕ ಸಿಗ್ಬಿ ಬಂದ್ರು ಪಾಪ, ಆ ಬಹಳ ಪ್ರೀತಿಯಿಂದ ಹುಡುಗನಿಗೆ ಒಂದು ಅರ್ಘ್ಯ ಪಾತ್ರೆ ಪ್ರೆಸೆಂಟ್ ಮಾಡಿದ್ರು, ಇಷ್ಟಿಷ್ಟು ಇಟ್ಕೊಂಡಿದ್ದ. ನಮ್ಮ ಗಂಡ ಇವತ್ತು ಏನು ಭಾರಿ ಕುಡಿದು ಬಂದ್ಬಿಟ್ಟ ಅಂತ ಹೇಳಿದ್ರು. ಎಷ್ಟು ಸಂಕಟ ಆಗಿರ್ಬೇಕು ಲೆಕ್ಕ ಅಂದ್ರೆ, ಅದು ಕೊಟ್ಟಿದ್ದೇನು ಸ್ವಾಮಿ ಹುಡುಗರು ಮಾಡಿದ ಕೆಲಸ. ಈ ರೀತಿ ಹೇಳ್ತಿರೋದು ಯಾರು ಗೊತ್ತಾ, ನಮ್ಮ ಜನ ಹೇಳ್ತಾರೆ, ಇದು ಎಷ್ಟು ಸಂಸ್ಕಾರ ಬಿಟ್ಟೋಗಿದೆ, ಎಷ್ಟು ಜನ ದೂರ ಹೋಗಿದ್ದಾರೆ ಧರ್ಮದಿಂದ ಅವರು ಸಾಕ್ಷಿ. ಅಂತ ಕುಡುಗ ಗಂಡ ಹೆಂಡತಿ ನೋಡಿದ್ರೆ ಅವ್ರ ರಾಕ್ಷಸಿ ಹೆಂಡತಿ, ಅವಳು ಅಂತ ಗಂಡ ಹೆಂಡತಿ ಇಬ್ಬರು ಹಾಗೆ ಇಲ್ಲ. ಇವತ್ತು ಅಂತ ಕೇಸ್ ಭಾರಿ ಸಾಮಾನ್ಯ, ಅದಕ್ಕೆ ಡೈವರ್ಸ್ ತೀರ ಬೇಕಾಗ್ತಾ ಇರ್ತಾರೆ. ಅಡಿ ಇಬ್ಬರದ್ದು ಯಾವುದೋ ದಾರಿಗಳು, ಏನೇನೋ ಭ್ರಮೆಗಳು, ಹಾಗೆ ಬಂದು ಹೀಗೆ ಏನೋ ಅನ್ಕೊಂಡ್ಬಿಟ್ಟಿರ್ತಾರೆ, ಸಿನಿಮಾ ನಾಟಕ ನೋಡ್ತಾರೆ, ಟಿವಿ ನೋಡ್ಬಿಡ್ತಾರೆ, ಮತ್ತೆ ಏನೋ ಕಲ್ಪನೆ ಮಾಡ್ಕೊಂಡ್ಬಿಡ್ತಾರೆ, ಭಾರಿ ಇಲ್ಲದ ಒಂದು ಪ್ರೆಸ್ಟೀಜ್ ಬೆಳೆಸ್ಕೊತಾರೆ, ಮಾತು ಮಾತೆ ಜಗಳಾಡ್ತಾರೆ, ಕೊನೆಗೆ ಸಪರೇಟ್ ಆಗಿ ಅಂತ ಹೇಳಿ ಅದು ಅರ್ಥ ಮಾಡಿಕೊಂಡ್ರೆ ಗೊತ್ತಾಗ್ತದೆ ಅಂತವ್ರು ಎಷ್ಟು ದುಃಖ ಪಡ್ತಾರೆ ಅಂತ ಹೇಳ್ತಾರೆ. ಅದು ಅವಳು ನೋಡಿದ್ರೆ ಹಾಗೆ, ಇವಳು ನೋಡಿದ್ರೆ ಹೀಗೆ, ಇಬ್ಬರು ಇದ್ರು. ಆ ಹೆಂಡತಿ ಭಾರಿ ದುಷ್ಟಲಾದ ಸಿಟ್ಟು ಬಂತಂತ ಒಂದಿವಸ ಕೊಲೆನೆ ಮಾಡಿಬಿಟ್ಟೆ, ಹೆಂಡತಿ ಕೊಂದು ಬಿಟ್ಟಾರೆ. ಪೇಪರ್ಲಿ ಇವತ್ತು ನಾಳೆ ಬಂದಿರ್ತದೆ ನೋಡಿದ್ರೆ, ಯಾವಾಗ ಹೆಂಡತಿರ್ಕೋ ಒಂದು ಗಂಡ, ಗಂಡನ್ಕೊಂದು ಹೆಂಡತಿ, ಕಾಮಾನ್ಯ ಇವೆಲ್ಲ ಕೂಡ. ಮತ್ತೆ ಇದನ್ನೇ ಕತೆ ಬರೆಯೋದಿಲ್ಲ ಅಂದ್ರೆ, ಇದು ದಿವಸ ಆಗ್ತದೆ ಕತೆ ಬರೆಯೋದು, ಒಮ್ಮೊಮ್ಮೆ ಆಗ್ತಿತ್ತು ಕತೆ ಬರೀತಾರೆ. ದಿನ ಸಾಹೇಬ್ ಒಳ್ಳೆಯವರು ಯಾರು ಅಂತಾರಲ್ಲ, ಅವ್ರು ಹೇಳೋದಿಲ್ಲ. ಆಗಿನ ಕಾಲಕ್ಕೆ ಒಂದೊಂದು ಕತೆ ನಡೀತಿತ್ತು ಬರೋದ್ರಷ್ಟೇ. ಇವತ್ತು ಒಳ್ಳೆಯ ಕತೆ ಬರೀಬೇಕಷ್ಟೇ, ಕೆಟ್ಟವರ ಕತೆ ಬರಲಿಕ್ಕಾಗೋದಿಲ್ಲ, ಯಾಕಂದ್ರೆ ಅವರಿ ಅವರೇ ಇರ್ತಾರ ಅಂತ ತಪ್ಪಿ ಹೋಗಿರೋ ಸಂಭವ ಉಂಟು. ಅದಕ್ಕೆ ಬರಬೇಕು, ಅದು ಅಪವಾದಗಳು, ಇದು ಇದೇ ಅಪವಾದ ಆಗಿದೆ. ಫಲಿತಾಂಶ ಏನಾಯ್ತು ಗೊತ್ತಾ, ನಾಯಿ ಮೊಲ ಆಗಿ ಹುಟ್ಟಿದ್ರು ಕೂಡ, ನಾಯಿ ಮೊಲ ಆಗಿ ಹುಟ್ಟಿದ್ರು. ಅವರು ಕಾಶ್ಮೀರದಲ್ಲಿ ಹುಟ್ಟಿದ್ದು ಆ ನಾಯಿಯಾಗಿ, ಇಲ್ಲಿ ಹುಟ್ಟಿದ್ದು ಇದಾಗಿ, ಹೆಂಡ ಎರಡು ಹೆಣ್ಣು ನಾಯಿಗಳು ಅವಲ್ಲ, ಒಂದು ನಾಯಿ ಮಾತ್ರ ಆಗಿರೋದು, ಇನ್ನೊಂದು ಬೇರೆ ನಾಯಿ. ಒಂದು ನಾಯಿ ಮಾತ್ರ ಅವಳ ಹೆಂಡತಿ ನಾಯಿಯಾಗಿ ಹುಟ್ಟಿದ್ರು, ಗಂಡ ಮೊಲ ಆಗಿ ಹುಟ್ಟಿದ. ಆ ಕಾಶ್ಮೀರದಲ್ಲಿ ಹುಟ್ಟಿದ, ಮೊಲ ಬೆಳ್ಳಗಿರುತ್ತೆ ನೋಡಿರ್ಬೇಕಲ್ಲ, ಬೆಳ್ಳ ಬೆಳ್ಳಿ ಬಣ್ಣ. ಆ ಕಾಶ್ಮೀರ ಯಾತಕ್ಕೆ ಅಲ್ಲಿ ಹುಟ್ಟಿದ ಅಂತ ಕೇಳಿದ್ರೆ, ಬಿಳಿ ಬಣ್ಣ ಸತ್ವಗುಣದ ಸಂಕೇತ. ಕಾಶ್ಮೀರ ದೇಶಕ್ಕೆ ಒಂದು ಹೆಸರಿದೆ, ಸರಸ್ವತಿ ನೆಲೆ ಅಂತ ಅದಕ್ಕೆ ಹೆಸರು. ಕಾಶ್ಮೀರದಲ್ಲಿ ಕಾಶ್ಮೀರ ಪಂಡಿತರು ಅಂತ ಒಂದು ಕಾಲಕ್ಕೆ ಹೆಸರಿತ್ತು. ಕಾಶಿ ಕಾಶ್ಮೀರ ಎರಡು ಕೂಡ ವಿದ್ಯೆಗೆ ಭಾರಿ ಹೆಸರು ಮಾಡಿದಂತ ದೇಶಗಳು. ಕಾಶ್ಮೀರ ಅಂಬುದು ಬಹಳ ದೊಡ್ಡದಾದ್ರೆ ಅಲ್ಲಿ ಹುಟ್ಟಿದ್ದಕ್ಕೆ ಏನಾಯ್ತು ಅಂದ್ರೆ, ಬೆಳ್ಳಗಿದ್ದ ಅಂತ ಕೇಳಿದ್ರೆ ಆಗ ಮಲದ ಒಂದು ನಾಯಿಯ ಒಂದು ವ್ಯತ್ಯಾಸನೂ ಗೊತ್ತಾಗ್ತದೆ. ಇಬ್ರು ಹಾಗೆ ಬೆಳೆದಿದ್ರು. ಮುಂದೆ ಯಾಕೆ ನಾಯಿಗೆ ಬೇಟೆ ನಾಯಿಗೆ ಮೊಲ ಹಿಡ್ಲಕ್ಕೆ ಹೋಗಿದ್ದಲ್ಲರು, ಹಿಂದಿನ ಜನ ಸಂಸ್ಕಾರ, ಅವನು ಗಂಡ ಹೆಂಡತಿದ್ದಾನೆ, ಅದಕ್ಕೋಸ್ಕರ ಏನ್ ಮಾಡಿದನಂತೆ, ಆ ಸೇಡ್ ತಿಳಿಸೋಳಕ್ಕೆ ನಾನು ಕೊಲೆ ಮಾಡಿದವನು ಸೇಡ್ ತಿಳಿಸೋಳಕ್ಕೆ ಹೋಗಿದ್ದೆ. ಅಷ್ಟೆಲ್ಲ ಹಿಂಸೆಯಾಗಿದೆ ಅದು. ಯಾವಾಗ ಗುರಿಯ ಪಾದೋದಲ್ಲಿ ಬಿತ್ತಲ್ಲ ತಕ್ಕ ಚೇಂಜ್ ಆಗುತ್ತೆ. ಅಲ್ಲ, ಯಾತಕ್ಕೆ ಚೇಂಜ್ ಆಗಬೇಕು ಅಂದ್ರೆ, ಇದೆಲ್ಲ ತಮೋ ಗುಣದ ವ್ಯಾಪಾರ ನಡೆದಿತ್ತು. ಋಷಿಗಳ ಪಾದವು ಸತ್ವಗುಣ, ಸತ್ವಗುಣ ಯಾವಾಗ ಸೇರ್ತಲ್ಲ ಪೂರ್ತಿ ಚೇಂಜ್ ಆಗುತ್ತೆ. ಈ ಕರ್ರಗಿರುತ್ತೆ ಡಿಕಾಕ್ಷನ್, ಹಾಲಾಕಿತ್ತ ಟ್ಯಾಗ್ ಆಗುತ್ತೆ ನೋಡಿದ್ರೆ ಎಷ್ಟು ಚೇಂಜ್ ಆಗ್ಬಿಡುತ್ತೆ ಅಷ್ಟೇ. ಈ ಕರಿ ಡಿಕಾಕ್ಷನ್ ಬಿಳಿ ಆಗೋದ ಕಾರಣ ಹಾಲು, ನಮಗೆ ಹಾಲು ಅರ್ಥ ಆಗುತ್ತೆ, ಹಾಲಿನಂತ ಸಜ್ಜನರ ಅರ್ಥ ಆಗಲಿ ಇದೆ ಬದಿಗೆ. ಅದಕ್ಕೆ ರಾಯರ ಪಾದೋದಕ್ಕೆ ಯಾತಕ್ಕೆ ಮಹತ್ವ ಬಂತು ಅಂದ್ರೆ ಇದಕ್ಕೋಸ್ಕರ. ಅವ್ರು ಒಂದು ಒಂದು 14ನೇ ಅಧ್ಯಾಯ ಒಂದು ಅವ್ರು ನಿತ್ಯ ಪಾರಾಯಣ ಮಾಡ್ತಿದ್ದಕ್ಕೆ ಅಷ್ಟು ಬಂತಲ್ಲ, ಗೀತಾ ವಿರುದ್ಧ ಬರೆದಿದ್ದ ರಾಯರ ನೆನ್ಪಿಟ್ಟುಕೊಳ್ಳಿ. ಇಡೀ 18 ಅಧ್ಯಾಯಕ್ಕೂ ಅರ್ಥ ಬರೀತಾರೆ. ಅದು ಯಾವುದೋ ಅರ್ಥ ಅಲ್ಲ. ಕುರ್ಮ ಶ್ರೀ ಕೃಷ್ಣ ಗೀತಾಯಾಹ ಭಾಷ್ಯಾದ್ಯುಕ್ತಾರ್ಥ ಸಂಗ್ರಹ. ಭಾಷ್ಯ ಟೀಕಾ ಎಲ್ಲರ ಅರ್ಥವನ್ನು ಸೇರಿಸಿ ಬರೀತಾರೆ ಅಂದರೆ ಎಂತ ಸಿದ್ಧಿ ರಾಯರು. ಜೊತೆಗೆ ಪ್ರಮೇಯದೀಪಕ್ಕೂ ಭಾವದೀಪ, ನ್ಯಾಯದೀಪಕ್ಕೂ ಭಾವದೀಪ, ಇದು ಒಂದು 3 ಗ್ರಂಥ ಬರೀತಾರೆ ರಾಯರ ಅದ್ರ ಮೇಲೆ. ಎಷ್ಟು ಸಿದ್ಧಿ ಬಂದಿರಬೇಕು. ಪ್ರಭುತ್ವೋತ್ಸವ ಹುಡುದು ಹಾಗೇನೆ. ಯಾತಕ್ಕೆ ಅಂದ್ರೆ ಅವರು ಗೀತಾ ಪ್ರಮೇಯದೀಪ ಭಾವ ಬರೆದ್ರೆ ಅವರು ಕೂಡ ಪ್ರಮೇಯದೀಪ ಭಾವಬೋಧ, ಇವರು ಭಾವದೀಪ ಅವರು. ಅದಕ್ಕೆ ಅವ್ರ ಪಾದದ ಅಷ್ಟು ಮಹತ್ವ ಇದೆ. ಇವತ್ತು ರಘುತ್ವೋತ್ಸವ ಆರಾಧನೆ ಹೋಗ್ತಾ ಇರೋ ಜನ ಎಷ್ಟೋ ಜನ ಬೇರೆ ದಿವಸದಲ್ಲೂ ಸೇವೆ ಮಾಡ್ತಾರೆ. ಯಾರೋ ಒಂದು ಹಿಂದೆ ಬಹಳ ದಿವಸಗಳಲ್ಲಿ ಎಲ್ಲ ಒಂದು ಉಪನ್ಯಾಸ ಮಾಡಿದ್ದೆ. ಆಗ ರಘುತ್ವೋತ್ಸವ ಭಾರಿ ದೊಡ್ಡವರು, ಅವರಿಂದ ಭಾರಿ ಅನುಕೂಲ ಆಗುತ್ತೆ ಅಂತೆಲ್ಲ ಇದೆ ಹೇಳಿದಾಗ ಅವ್ರಿಗೆ ಏನಾಯ್ತು, ಅವ್ರ ಮಗಳಿಗೆ ಮದುವೆ ಆಗಿದ್ದಿರು. ಇದೊಂದು ಟ್ರೈ ಮಾಡೋಣ ಅಂತ ಆಚಾರ್ಯ ಹೋದ್ರೆ ಆಗುತ್ತಾ ಅಂತ ಕೇಳಿದ್ರು. ಬರೇ ನಾನು ಜವಾಬ್ದಾರ, ರಘುತ್ವೋತ್ಸವ ಜವಾಬ್ದಾರ, ಅದಕ್ಕೆ ನಾವು ಜವಾಬ್ದಾರಲ್ಲ ಹೇಳ್ತಾರೆ ಜನ. ಹೋಗಿ ಬರ್ರಿ ಗೊತ್ತಿ ಅಂದ್ರೆ ಆಗುತ್ತೆ ಅಂತ ಹೇಳಿದ್ರು. ಹೌದಾ? ಆಮೇಲೆ ಬಂದ ಆಚಾರ್ಯ 15 ದಿವಸಕ್ಕೆ ಸೆಟ್ಲ್ ಆಯ್ತು ಮದುವೆ ಅಂತ ಹೇಳಿದ. ಅಷ್ಟು ದಿವಸ ಮದುವೆ ಆಗಿ 15 ದಿವಸ ಬಹಳ ಮದುವೆ ಆಗೋಯ್ತು, ನಿಶ್ಚಯ ಆಗೋಗ್ಬಿಡ್ತು. ಎಷ್ಟು ಆಶ್ಚರ್ಯ. ಇದು ಯೋಚನೆ ಮಾಡಿದ್ರೆ ಎಂತ ಸಿದ್ಧಿ ಯಾತಕ್ಕೆ ಬರುತ್ತೆ ಅವರಿಗೆ. ಇವತ್ತು ರಘುತ್ವ ಸ್ವಾಮಿಗಳಂತ ಜ್ಞಾನಿಗಳ ಪಾದೋದಕ್ಕೆ ಸಿದ್ಧಿ, ಸೇವೆಗೆ ಸಿದ್ಧಿ, ಪಾದೋದಕ್ಕೆ ಸಿದ್ಧಿ, ಅಲ್ಲಿ ಓಡಾಡೋದೇ ಸಿದ್ಧಿ, ನೋಡೋದು ಸಿದ್ಧಿ. ದರ್ಶನಾದೇವ ಸಾಧವ, ನಾನು ದರ್ಶನದಲ್ಲೇ ಸಾಕು. ಇದೆಲ್ಲ ನಮ್ಗೆ ಅರ್ಥ ಆಗಬೇಕು. ಎಲ್ಲಿ ಅರ್ಥ ಆಗುತ್ತೆ? ಬರೀ ಸಿನಿಮಾ ಟಿವಿ ನೋಡೋರು ಏನಾರ ಬೇ ತಮೋಗುಣ ಜಾಸ್ತಿ ಆಗ್ತಾ ಇರುತ್ತೆ. ಟಿವಿ ಸಿನಿಮಾ ನೋಡ್ತಿರ್ತಾರಲ್ಲ, ಮೊದಲೇ ತಮೋಗುಣ, ಅದು ನೋಡಿ ನೋಡೋ ಫುಲ್ ತಮೋಗುಣ, ಸಾಲಿಡ್ ತಮಸ್ಸು ಬಂದಾಗ ಆಗಿದೆ. ಹಾಗೆ ಮಾಡಬಾರ. ಶಾಸ್ತ್ರ ಗ್ರಂಥ ಓದಬೇಕು, ಒಳ್ಳೆಯದನ್ನು ತಿಳ್ಕೋಬೇಕು, ಅದರಿಂದ ಸತ್ವಗುಣನ ಬ್ಯಾಲೆನ್ಸ್ ಮಾಡಬೇಕು. ಆಗ ಅವ್ರು ಸಿದ್ಧಿ ಕೊಡ್ತಾರೆ. ಆಚಾರ್ಯ ಹೇಳ್ತಾರೆ, ಬರೀ ಊರ್ಧ್ವಪುಂಡ್ರ ಹಚ್ಕೊಂಡು ಅವ್ರು ನೋಡಿದ್ರೆ ಸಾಕತ್ತೆ, ಎಷ್ಟೋ ಪಾಪ ಹೋಗುತ್ತೆ. ಊರ್ಧ್ವಪುಂಡ್ರ ಹೇಳ್ತಾರೆ, ಗೋಪೀಚಂದನ ಲಿಪ್ತಾಂಗೋ ಎಂ ಎಂ ಪಶ್ಯತಿ ಚಕ್ಷುಷ ತಂ ತಂ ಶುದ್ಧಂ ವಿಜಾನೀಯ ನಾತ್ರ ಕಾರ್ಯ ವಿಚಾರ. ಗೋಪಿಚಂದನ ಹಚ್ಕೊಂಡವನು ಏನ್ ನೋಡ್ತಾನೆ ಅದು ಪ್ಯೂರ್ ಆಗುತ್ತಂತ. ಹಚ್ಕೊಂಡಿದ್ ಗೋಪಿಚಂದನ ಇವನು ನೋಡಿದ್ದೆಲ್ಲ ಪ್ಯೂರ್ ಆಗುತ್ತಂತ. ಎಷ್ಟು ಶಕ್ತಿ ಇರಬೇಕು. ಗೋಪಿಚಂದನ ಹಚ್ಕೊಂಡವನೇ ಪ್ಯೂರ್ ಆಗೋದಾದ್ರೆ, ಇನ್ನ ಹಚ್ಕೊಂಡವ್ ನೋಡಿದ್ರೆ ಪ್ಯೂರ್ ಆಗೋದಾದ್ರೆ ಹಚ್ಕೊಂಡವ್ ಎಷ್ಟು ಪ್ಯೂರ್ ಆಗ್ಬೋದು? ನಾವು ಎಷ್ಟು ಬುದ್ಧಿವಂತರು ಅಂದ್ರೆ, ಯಾರು ಗೋಪಿಚಂದ್ರ ಹಚ್ಕೊಂಡವ್ರು ಬಂದ್ರೆ ಅವ್ರ ಕಟ್ಟಿ ಕಂಡು ಬಿಡೋಣ, ನಾವು ಪ್ಯೂರ್ ಆಗ್ತೀವಿ ಅಂತ. ಹಚ್ಕೊಬೇಕು ತೊಳೆಯೋದೇ ಇಲ್ಲ, ಅವ್ರು ಹತ್ತಿ ಒಂದು ಕಟ್ಟಿ ಕಾಣಬೇಕಷ್ಟೇ. ಮಂದನಾದರೂ ಸರಿಯೇ ಗೋಪಿ ರಂದನ ಶ್ರೀಮುದ್ರೆಗಳ ನಲವಿಂದ ಧರಿಸುತ್ತ. ಏನಾದ ಹೇಳ್ತಾನೆ, ಗೋಪಿಚಂದ್ರ ಮುದ್ರೆ ಹಚ್ಚಿಕೊಳ್ಳಷ್ಟಾರು ಒಳ್ಳೆ ಕೆಲಸ ಮಾಡ್ರಿ. ಸತ್ವಗಳ ಇದೆ ಗೊತ್ತ ಅದರೊಳಗೆ? ಅದ್ಯಾದು ಗೊತ್ತು, ಚಂದನಂ ಗೋಪಿ ಮರ್ತಿತ್ತ. ಕೃಷ್ಣನಿಗೆ ಗೋಪಿಕಾಶ್ರ ಹತ್ತಿದ ಶ್ರೀಗಂಧನೇ ಗೋಪಿಚಂದನ ಅಂತ ಕರೆಯೋ. ನಿರ್ಮಾಲ್ಯ ಗಂಧ ಅದು, ಹಚ್ಕೊಳ್ಳಿ ಅದನ್ನ. ಸತ್ವಗುಣ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಬೆಳಿಗ್ಗೆ ತರ ಸ್ನಾನ ಮಾಡಿ ಸತ್ವಗುಣ, ಎದ್ದ ಸತ್ವಗುಣ, ಸ್ನಾನ ಮಾಡಿದ ಸತ್ವಗುಣ, ಆಮೇಲೆ ಗೋಪಿಚಂದ್ರ ಹಚ್ಕೊಂಡ ಸತ್ವಗುಣ, ಮುದ್ರೆ ಹಾಕೊಂಡ ಸತ್ವಗುಣ. ಇವ್ರು ಫೋನ್ ಹಚ್ಕೊಂಡ್ಬಿಡ್ತಾರೆ, ಅದಲಿಷ್ಟು ವ್ಯಾಲೆನ್ಸ್ ಮಾಡ್ಕೊಂಡ್ಬಿಡ್ತಾರೆ, ಮತ್ತೆ ಏನೋ ಮಾಡ್ಕೊಂಡು ಕೆಲ್ಸ್ಕೊಂಡ್ಬಿಡ್ತಾರೆ. ಏನೇನೋ ಪ್ರಾಣಿಗಳದೆಲ್ಲ ಹಾಕಿರ್ತಾರೆ ಗೊತ್ತೆ, ಕೆಲವು ನೋಡೋಕೆಲ್ಲ ಏನೇನೋ ಹಾಕ್ಬಿಟ್ಟು ಎಲ್ಲ ಹಚ್ಕೊಂಡು ಶುದ್ಧ ತಮಸ್ಸಿನ ಮೂಟಿ ಹಣಾಗಿದೆ. ಅಂದ್ರೆ ಪ್ರತಿನಿತ್ಯದ ಜೀವನದಲ್ಲಿ ಸತ್ವಗುಣ ಹಚ್ಕೊಳ್ಳಿ. ಎಷ್ಟು ಸಿದ್ಧಿ ಇದೆ. ಗೋಪಿಚಂದನವನ್ನು ಹಚ್ಕೊಳ್ಳೋದಿಲ್ಲಿ, ಮನೆ ಇಟ್ಕೊಂಡ್ರೇ ಅನಿಷ್ಟ ಬರೋದಿಲ್ಲ ಅಂತ ಗೊತ್ತಾಯ್ತಾ. ಮನೆ ಗೋಪಿಚಂದ್ರ ಯಾರ ಮನೇಲಿ ಇರ್ತದೋ ಅವ್ರು ದೇವಪೀಡೆ ಬರೋದಿಲ್ಲ ಅಂತ. ಇಲ್ಲದವ್ರ ಮನೆಯಲ್ಲಿ ಅಂದ್ರೆ ಅವರೇ ದೇವಪೀಡೆಗಳಾಗಿರ್ತಾರೆ ಅಂತ. ಇನ್ನೇ ಪೀಡೆಗಳು ಬೇಕು ಅವರಿಗಿಂತಪ್ಪ. ಗೋಪಿ ಇಟ್ಕೊಳ್ಳೋದು ಪುಣ್ಯ, ಹಚ್ಕೊಳ್ಳೋದು ಪುಣ್ಯ, ಹಚ್ಕೊಂಡು ನೋಡೋದು ಪುಣ್ಯ, ಅದೆಲ್ಲ ಯೋಗ ಬೇಕಲ್ಲ. ಸುವರ್ಷನ ಮುದ್ರೆ ಹಚ್ಕೋತಾನೆ, ಮುದ್ರೆ ಹಾಕೋತಾನೆ. ಎಷ್ಟು ಮಂತ್ರಗಳು ಅದಕ್ಕೆ. ಅಜ್ಞಾನಾಂದರ್ಶ್ಯ ಮೇ ನಿತ್ಯಂ ವಿಷ್ಣೋ ಮಾರ್ಗಂ ಪ್ರದರ್ಶಯ ಸುದರ್ಶನ. ಮುಂದೆ ಅಪರೋಕ್ಷ ಜ್ಞಾನ ಕಾರಣವಾಗತಕ್ಕಂಥ ಜ್ಞಾನಕ್ಕೆ ಸಿದ್ಧಿ ಕೊಡ್ತಕ್ಕಂಥ ಸಾಧನೆಗಳಿವೆಲ್ಲ. ಅದರಿಂದ ಉದ್ಧಾರ ಆಗೋದು ಏನು ಆಶ್ಚರ್ಯ ಅಲ್ಲ. ದೊಡ್ಡವರ ಕಥೆಯ ಸುಳ್ಳು ಕಥೆಗಳಲ್ಲ. ತವ ಸಂಕೀರ್ತನಂ ವೇದಶಾಸ್ತ್ರಾರ್ಥ ಜ್ಞಾನ ಸಿದ್ಧ ಇದೆ. ಹೇಳ್ತಾರೆ, ನಿಮ್ಮ ಹೆಸರು ಹೇಳಿದ್ರೆ ಸಾಕು ವೇದ ಶಾಸ್ತ್ರ ಜ್ಞಾನ ಬರುತ್ತೆ. ಮತ್ತೆ ಶಿರಸಾ ಧಾರಾಯಾಮೇತ್ಯ, ತಲೆ ಮೇಲೆ ಪಾದೋದಕ್ಕೆ ಹಾಕೋತೇನೆ ಉದ್ಧಾರ ಆಗಿಬಿಡ್ತೇವೆ. ಇದೆಲ್ಲ ಕಥೆಗಳೆಲ್ಲ ಗೀತಾ ಕೇಳಿದವರಿಗೆ 100% ಸತ್ಯ ಅಂತ ಅರ್ಥ ಆಗುತ್ತೆ. ಅದಕ್ಕಾಗಿ 14ನೇ ಅಧ್ಯಾಯ ಗೀತೆ ಖ್ಯಾತಕ್ಕೆ ಆರಿಸಿಕೊಂಡಿತ್ತು ಅಂತ ಕೇಳಿದರೆ, ಜ್ಞಾನಿಗಳೆಲ್ಲ ಸತ್ವಗಳ ಪ್ರಧಾನರಾದವರು. ಅವರ ಆರಾಧನೆ ಮಾಡೋದು, ಅವರು ಮಹಿಮೆ ಕೇಳೋದು, ತೀರ್ಥ ದರ್ಶನ ಮಾಡೋದು, ಅವ್ರ ಗ್ರಂಥಗಳನ್ನು ಓದೋದು, ಸತ್ವಗುಣವನ್ನು ನಾವು ಜಾಸ್ತಿ ಮಾಡಿಕೊಳ್ಳತಕ್ಕಂಥ ಶ್ರೇಷ್ಠ ಸದವಕಾಶವಾದ್ದರಿಂದ ಅದಕ್ಕೆ ಎಲ್ಲ ದೃಷ್ಟಿಯ ಪ್ರಯತ್ನ ಪಡಬೇಕು. ಆಗ ಜೀವನ ಸಾರ್ಥಕವಾಗ್ತದೆ ಅಂತ ರಘುತ್ವ ಸ್ವಾಮಿಗಳು ಸತ್ವಗುಣ ಪ್ರಧಾನವಾಗಿದ್ದಕ್ಕೆ ಹೇಳಿದರು. ಹುಟ್ಟತನೆ ಕುಡಿಸಿದ ಹಾಲು ಆಗಿತ್ತು ಅವರಿಗೆ. ಎಂಥ ಪ್ರಕಾಶ ಬಂತು ಗೊತ್ತಾ ಅವರಿಗೆ, ಸತ್ವಗುಣದ ಸಿದ್ಧಿ ಪ್ರಕಾಶ. 8 ವರ್ಷದ ಹುಡುಗ ಅಷ್ಟೇ ಹೋದ್ರು, ಅದರಿಂದ ಸನ್ಯಾಸ ಆಗಿದ್ದು, ಆಶ್ರಮ ಆಗೋಯ್ತು. ಒಂದು 2 ವರ್ಷ ಗುರು ವೃಂದಾವನಸ್ಥರ ಆಗಿತ್ತು, ರಘುವರಿದ್ದರು ವೃಂದಾವನಸ್ಥರ ಆದರು. ಅವರಿಗೆ ಇನ್ನೂ ಪಾಠ ಜಾಸ್ತಿ ಹೇಳಿಲ್ಲ. ಅವರು ಪಾಠ ಹೇಳಕ್ಕೆ ಪಂಡಿತರ ಹತ್ರ ಬಿಟ್ಟರು, ಕತೆ ಪ್ರತಿಸಂತ ಹೇಳಿರ್ತಾರೆ, ಕತೆ ಹೇಳೋದಿಲ್ಲ. ಅವ್ರನ್ನ ಅಕ್ಕಸ ಹೇಳ್ಕೊಟ್ರು ಪಾಪ. ಆಮೇಲೆ ಸ್ವಲ್ಪ ಅಹಂಕಾರ ಬಂತು ಅವರಿಗಿಂತ, ಅವ್ರ ಶಿಷ್ಯರ ಅಹಂಕಾರ ಬರ ಮಾಡಿದ್ರು ಪಾಪ. ನಮ್ಮ ಗುರುಗಳು ಎಷ್ಟು ವಯಸ್ಸಾದವರು ಅಂತ ಜ್ಞಾನಿಗಳು, ಸ್ವಾಮಿಗಳು ಅಂತ ನೋಡ್ಲಿಲ್ಲ, ಉತ್ತಮ ಸ್ವಾಮಿಗಳು ಪೀಠಾಧೀಶ ಅಂತ ನೋಡ್ಲಿಲ್ಲ, ಹುಡುಗ ಅಂತ ನೋಡಿದಷ್ಟೇ. ಈ ಹಾವು ಚಿಕ್ಕದು ಅಂತ ಬಿಟ್ಟುಕೊಡಿ ಏನ್ ಗೊತ್ತಾಗುತ್ತ, ಹಾವು ಚಿಕ್ಕ ಹಾವು ಅಂತ ಕಡಿದು ಜೋರಾಗೆ ಕಡಿಯುತ್ತೆ, ಬಿಡಿದಾಗ್ರೆ ಕಡಿಗೆ ಕಾಳದಲ್ಲಿ ಹೊಡೆದ್ರೆ ಸ್ಪಾಟ್ ಎತ್ತಿರುತ್ತೆ ಗೊತ್ತಾಯ್ತಾ. ವಯಸ್ಸು ನೋಡಬಾರ್ದು, ಜ್ಞಾನಿಗಳ ಹತ್ರ ಯಾವಾಗಲೂ ಕೂಡ ವಯಸ್ಸು ನೋಡಬಾರ್ದು. ಮನುಸ್ಮೃತಿ ಹೇಳ್ತಾರೆ, ಬಾಲೋಪಿ ನಾವ ಬಂಧವ್ಯ ಮನುಷ್ಯ ಇತಿ ಭೂಮಿಪಹ. ರಾಜರನ್ನ ಚಿಕ್ಕವರು ಮನುಷ್ಯ ಅಂತ ಅವಮಾನ ಮಾಡಕ್ ಹೋಗಬೇಡಿ, ಅವರು ಸಿಟ್ಟು ನಿಮಗೆ ಏನು ಹಾಳು ಮಾಡಿಬಿಡುತ್ತೆ, ಹುಷಾರಾಗಿರಿ ಅಂತ ಹೇಳ್ತಾರೆ. ಅದಕ್ಕೆ ಅವರೇ ಅರ್ಥ ಮಾಡಿಕೊಳ್ಳಿಲ್ಲ, ಇವರು ಪ್ರಭುತ್ವ ಸಾವಿರ ಚಿಕ್ಕ ಹುಡುಗ, ನಮ್ಮೂರು ಸೀನಿಯರ್ ಪಂಡಿತರು, ಇವ್ರ್ಯಾಕೆ ಹೋಗ್ಬೇಕು, ಪಾಠಕ್ಕೆ ಹೋಗಿ ಪಾಠ ಹೇಳಬಾರದು, ಅವರೇ ಬರಲಿ ಮನೆ ಮಾಡಕ್ಕೆ ಅಂತ ಹೇಳಿ. ಅವ್ರು ಗುರುಗಳು ಬರೀ ಅವ್ರು ಬರಬೇಕಂತ, ಪೀಠಾಧೀಶರು ಬರಬೇಕು, ಪ್ರಭುತ್ವ ಸಾವಿರದ ಪಾಠ ಕಲಿಬೇಕು ನಾವು. ಉಳಿದವರಾಗಿದ್ರೆ ಹೋಗಯ್ಯ ಬಿಟ್ರೆ ಹೇಳಿದ್ರೆ ಬಿಟ್ರೆ ಅಂತಿದ್ರು. ಪೀಠಾಧೀಶರೇ ಮನೆ ಪಾಠಕ್ಕೆ ಹೋದ್ರು ಅಂತೀವ್ರಿ, ಅದಕ್ಕೆ ಗೊತ್ತಾ ಮನೆ ಅಲ್ಲ, ಆಚಾರ ಶಾಸ್ತ್ರ ಎಲ್ಲಿ ಸಿಕ್ಕರು ನಮಗೆ ಬೇಕು ಅಂತ. ಆಚಾರ ಶಾಸ್ತ್ರ ಜನ್ಮ ಜನ್ಮದ ಭಾಗ್ಯ, ಮಧ್ವಾಚಾರ ಹೆಸರು ಹೇಳಬೇಕಾದ್ರೆ ಎಷ್ಟೋ ಜನ ಪುಣ್ಯ ಮಾಡಿರ್ಬೇಕು ನಾವು. ಮಧ್ವರಾಯರ ಸ್ಮರಣೆ ಪುರಕೋಟಿ ಉದ್ಧಾರಣೆ, ಸತ್ಯಲೋಕದಿಂದ ಆಚಾರ್ಯರು ಬಂದು ಇಲ್ಲಿ ಗ್ರಂಥ ಬರೆದಿರಬೇಕಾದ್ರೆ ಅದನ್ನ ಕೇಳೋದಕ್ಕೆ ನಾ 4 ಮನೆ ಹೋಗಬಾರ್ದಾ ಅಂತ ಹೋದ್ರಂತಾರೆ. ಹೋದ್ರೆ ಅವ್ರು ಸಂತೋಷ ಪಟ್ರು, ಮತ್ತೆ ಶಿಷ್ಯರು ಶುರು ಮಾಡಿದ್ರೆ ಅಹಂಕಾರ ಪಟ್ರು. ಇನ್ನೊಂದು ರೀತಿ ಅಹಂಕಾರ, ಪಾಠಕ್ಕೆ ಸ್ವಾಮಿಗಳೇ ಮನೆ ಬರ್ತಾರೆ ಮನೆಗೆ, ಅಹಂಕಾರ ಶುರುವಾಯ್ತು. ಮತ್ತೆ ಎಲ್ಲಿಗೋಯ್ತು ಗೊತ್ತ ಅಹಂಕಾರ, ಬರೀ ದ್ವಾಸಿ ಪಾಲನೆ, ಸ್ವಾಮಿ ಭಿಕ್ಷೆ ಮನೆಯಲ್ಲಿ ಆಗಬೇಕು, ಬರ್ತಾರೆ ಅಷ್ಟೊತ್ತಿ ಊಟ ಕುತ್ಕೊಂಡ್ಬಿಟ್ರೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಎಂಥ ಪಾಪ ಇರಬೇಕು ಲೆಕ್ಕ. ಆಗ ಅವ್ರ ಮನಸ್ಸಿಗೆ ಭಾರಿ ಬೇಸರ ಆಯ್ತಾ, ಪಾಠ ಮನೆ ಬಂದಿದ್ರು ಬೇಜಾರಾಗಲಿಲ್ಲ, ಏನ್ ಮಾಡಿದ್ರು ಬೇಜಾರಾಗಲಿಲ್ಲ, ಯಾವಾಗ ಅವ್ರು ಬಿಟ್ಟು ಹೋದರೆ ಪಾಳೆಗೆ ಕೂತ್ಬಿಟ್ರಲ್ಲ, ಭಾರಿ ಬೇಜಾರ. ಇದು ನಮಗಲ್ಲ, ನಮ್ಮ ಪೀಠಕ್ಕೆ ಮಾಡಿದ ಅವಮಾನ, ಗುರುವೃಂದಕ್ಕೆ ಮಾಡಿದ ಅವಮಾನ, ದೇವರಿಗೆ ಮಾಡಿದ ಅವಮಾನ ಅಂತ ಹೇಳಿ ಅಲ್ಲಿಂದ ಹಾಗೆ ಹೊಂಡ ಕೊರಟ್ರಂತೆ ಪಾಪ. ಹಾಗೆ ಹೊಡಿದ್ರು ಎಷ್ಟು 10 ವರ್ಷದ ಹುಡುಗ ಅಷ್ಟೇ. ಆಗ ಹೆಂಡತಿ ನೋಡ್ತಾಳೆ ಪಾಪ, ಅಂಥವ್ರ ಮನೆ ಒಬ್ಬರಿದ್ರೆ ಮನುಷ್ಯ ಬದುಕು, ಎಲ್ಲರೂ ಜಗಳ ಗಂಟರಾದ್ರೆ ಬದುಕಿ ಆಗುತ್ತೆ. ಆಕೆ ನೋಡಿದ್ರು ಗೊತ್ತಾಯ್ತು ನಮ್ಮ ಗಂಡ ಭಾರಿ ತಪ್ಪು ಮಾಡ್ತೇನೆ ಅಂತ ಅರ್ಥ ಆಯ್ತು. ಎಂಥ ತಪ್ಪು ಮಾಡ್ತಾರೆ ಪೀಠಾಧೀಶರು, ದೊಡ್ಡ ಜ್ಞಾನಿಗಳು ಮಾಡಬಾರದು ಅಂತ ಹೇಳಿ ತಾನು ಬರ್ತಾಳೆ ಪಾಪ, ಗಂಡ ಬೈತಾನೆ ಅಂತ ಗೊತ್ತಾಕೆ. ಅದಕ್ಕೆ ತಾನು ಆ ಕಡೆಯಿಂದ ಬಂದು ನಮಸ್ಕಾರ ಮಾಡಿ ದಯವಿಟ್ಟು ತಾನು ಸಿಟ್ಟು ಮಾಡ್ಕೋಬಾರದು, ಅವರಿಗೆ ತಿಳುವಳಿಕೆ ಇಲ್ಲ ಏನೋ ಆಗೋಗ್ಬಿಟ್ಟೆ, ದಯವಿಟ್ಟು ನನ್ನ ಪ್ರಾರ್ಥನೆ ಸ್ವೀಕಾರ ಮಾಡಿ, ನಾವು ಹಾಲು ಹಣ್ಣು ಕೊಟ್ಟದ್ದು ಭಿಕ್ಷೆಗೋಸ್ಕರ. ಆಗ ಮನೆ ಮಠದಲ್ಲಿ ಇರಲಿಲ್ಲ, ಆಗ ಮಠದಲ್ಲಿ ಪಾಕ ಇರಲಿಲ್ಲ, ಅಡಿಗೆ ಇರಲಿಲ್ಲ, ಆಗ ಮಠದಲ್ಲಿ ಬರೀ ಪಾಠ, ಆಗ ಬರೀ ಪಾಕ ಮನೆಯ ಮಠದಲ್ಲಿ ಅಡಿಯೇ ಇರಲ್ಲ, ಊಟನೆ ಪಾಠ ನಿಂತೋಗ್ಬಿಟ್ಟು ಎಲ್ಲ ಎಕ್ಸೆಪ್ಷನ್ಸ್ ಇರ್ಬೋದಷ್ಟೇ. ಮಠದಲ್ಲಿ ಭಿಕ್ಷೆ ಹೋಗಬೇಕು, ತಾವಳು ತರಬೇಕಷ್ಟೇ, ಹೊರತು ಬೇರೆ ಇಲ್ಲೇ ಇಲ್ಲ. ಅದಕ್ಕೆ ಅವರು ಭಿಕ್ಷೆಗೆಂತ ಬರ್ತಿದ್ರಲ್ಲ, ಅದು ಹೋಗಬೇಡಿ ಹಾಗೇನೆ, ಇನ್ನೇನು ಮಾಡೋಕ್ಕಾಗಲ್ಲ ಅಂತೇಳಿ ಹಾಲು ಹಣ್ಣು ಮುಂದೆ ಇಟ್ಟಂತೆ. ಎಷ್ಟು ಕ್ಷಮಾಗುಣ ರಘುತ್ತಮ ಸ್ವಾಮಿಗಳು, ಹುಡುಗರ ಇದ್ರು ಶಾಪ ಹೋಗ್ಬೋದಾಗಿತ್ತು, ಅವ್ರ ಶಾಪ ಸುಮ್ಮನೆ ಹೋಗಿದ್ದು ಸಾಕಾಯ್ತು, ಮನೆ ಮುರಿದೋಗ್ತಿತ್ತು ಗೊತ್ತಾಯ್ತಾ. ಯಾವ ಬಾಂಬು ಬೇಕಾಗಿಲ್ಲ, ಸಜ್ಜನರ ದ್ರೋಹ ಮಾಡಿದ ಮೇಲೆ ಯಾವ ಬಾಂಬು ಬೇಕಿಲ್ಲ, ಬ್ಲಾಸ್ಟ್ ಆಗಿಬಿಡ್ತಾರೆ ಮನುಷ್ಯ. ಎಷ್ಟು ಕರುಣಾಳುಗಳು ಅಂದ್ರೆ ಸ್ವೀಕಾರ ಮಾಡಿದ್ರಂತ ಪಾಪ. ಅದಕ್ಕೆ ಅವರು ಕಾರುಣ್ಯ ನಿಧಿಯೇ ಬಾರು ಅಂತ ಕರೀತಾರೆ ರಾಯರನ್ನ, ಕರುಣಾಳುಗಳು ತಗೊಂಡು ಹೊರಟುಬಿಟ್ಟಿರ್ತಾರೆ. ಮುಂದೆ ಪಾಠಕ್ಕೆ ಹೋಗೋ ಮನಸ್ಸು ಬರಲಿಲ್ಲ ಅವರಿಗೆ, ಇಷ್ಟು ಅವಮಾನ ಮಾಡಿದ್ದಾರೆ, ಪೀಠಕ್ಕೆ ಅವಮಾನ ಮಾಡಿದ್ಮೇಲೆ ನಿನ್ನ ಪಾಠ ಓದೋದಾಗಲಿಲ್ಲ ಅಂತ ಕೂತರಂತೆ. ಪಾಠ ಬಿಡಲಾರರು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಏನ್ ಮಾಡ್ಬೇಕಾಗ, ಹಾಗೆ ಕೂತರು. ಬೆಳಗಿನ ಜಾವ ಅವ್ರ ಗುರುಗಳ ರೂಪದಲ್ಲಿ ಪರಮಾತ್ಮ ಕಂಡ, ಪುರಂದರದಾಸರ ರೂಪದಲ್ಲಿ ವಿಜಯದಾಸರಿಗೆ ಕಾಣಿಸ್ತಾರೆ, ರಾಯರಿಗೆ ಸರಸ್ವತಿ ದೇವಿ ಒಂದು ಅನುಗ್ರಹ ಮಾಡ್ತಾರೆ, ಇವರಿಗೆ ಗುರುಗಳ ರೂಪದಲ್ಲಿ ಬರ್ತಾರೆ. ನೋಡ್ತಾರೆ, ಯೋಚನೆ ಮಾಡಬೇಡಿ, ಪಾಠದ ಬಗ್ಗೆ ಯೋಚನೆ ಬೇಕಾಗಿಲ್ಲ. ನೋಡಿದ್ರ ಪಾಠಕ್ಕೆ ಸೀರಿಯಸ್ ಯೋಚನೆ ಮಾಡಿದ್ರೆ ಮಾರ್ಗ ತೋರಿಸ್ತಾರೆ. ಏನು ಮಾರ್ಗ? ಬೆಳಿಗ್ಗೆ ಎದ್ದಷ್ಟ ನೀವೇ ಪಾಠ ಶುರು ಮಾಡಿ, ನೀವೇ ಪಾಠ ಶುರು ಮಾಡಿ. ಆಶ್ಚರ್ಯ ಆಗಬೇಕು, ಪಾಠ ಓದೇ ಇಲ್ಲ ಪಾಠ ಶುರು ಮಾಡಬೇಕು. ಆಯ್ತು, ಬೆಳಿಗ್ಗೆ ಎದ್ದು ಶುರು ಮಾಡಕ್ ಹೋಗ್ತಾರೆ, ಅರ್ಥ ನಿಮಗೆ ಅರ್ಥ ಆಗುತ್ತೆ ಅಂತ ಹೊರಕ್ಕೆ ನಿಮ್ಗೆ ಅರ್ಥ ಆಗುತ್ತೆ. ಮಠದಲ್ಲಿ ಪಾಠ ಅಂತ ಹೇಳಿದ್ರೆ ಯಾವ ಪಾಠ ಹೇಳಿದ್ರು ಮಠದಲ್ಲಿ ಪಾಠ ಅಲ್ಲ, ಸುಧಾ ಪಾಠನೇ ಪಾಠ. ಯೂನಿವರ್ಸಿಟಿಗಳಲ್ಲಿ ಒಂದೇ ಕ್ಲಾಸ್ ಪಾಠ ಹೇಳಿಕೊಡೋದಿಲ್ಲ, ಏನೇ ಕೊಡ್ತಾರೆ ಅವರು, ಆ ಮಿನಿಮಮ್ ಗ್ರಾಜ್ಯುಯೇಟ್ ಆದ್ರೆ ಎಂಟ್ರೆನ್ಸ್ ಆಗ ಬೇರೆಯವರಿಗಿಲ್ಲ. ಪಿ ಜಿ ಕ್ಲಾಸ್ನಲ್ಲಿ ಅದನ್ನು ಪಾಠ ಮಾಡಬೇಕು, ಯೂನಿವರ್ಸಿಟಿ ಬೇರೆ ಪಾಠ ಮಾಡಲಿಕ್ಕೆ ಬರೋದು, ಸುಧಾ ಪಾಠನೇ ಮಾಡಬೇಕು. ಸುಧಾ ಹಾಗೇ ಇಲ್ಲ, ಸುಧಾ ಪಾಠನೇ ಹೇಳಬೇಕು. ಕುತ್ಕೊಂಡು ಶಿಷ್ಯರೆಲ್ಲ ನೋಡ್ತಾರೆ, ಆಶ್ಚರ್ಯ, ಪಾಠಕ್ಕೆ ಹೋಗಿಲ್ಲ ಸ್ವಾಮಿಗಳು, ಇದು ಯಾರು ಬರ್ತಾರೆ ಪಾಠ ಹೇಳಕ್ಕೆ ಅಂತ ನೋಡ್ತಾರೆ. ತೆಗೆದು ತಾವೇ ಪಾಠ ತೆಗೆದು ಓದಕ್ಕೆ ಶುರು ಮಾಡಿ, ಎಲ್ರಿಗೂ ಆಶ್ಚರ್ಯ, ಏನು ಹುಡುಗ ಏನು ಹೇಳ್ತಾರೆ ಅಂತೇಳಿ. ಶ್ರೀಯಪ್ಪತ್ತೆ ನಿತ್ಯಾಗಣಿತ ಗುಣ ಮಾಣಿಕ್ಯ ವಿಷದ ಪ್ರಭಾ ಜಾಲೋಲ್ಲಾ ಸೋಪಹತ ಸಕಲಾವದ್ಯ ತಮಸೆ ಶುರು ಮಾಡ್ತಾರೆ, ಅರ್ಥ ಹೇಳಿ ಶುರು ಮಾಡ್ತದೆ. ಎಲ್ಲ ಕುತ್ಕೊಂಡ್ರು ಬಂದು ನೋಡಿ ಹೇಳ್ತಾರೆ ಹೇಳ್ತಾರೆ ಹೇಳ್ತಾರೆ, ಪ್ರತಿಯೊಂದು ಮಾತು ಅರ್ಥ ಆಗ್ತಾ ಇದೆ. ಇಲ್ಲಿಂದ ಒಂದು ಪ್ರಕಾಶ ಅದಕ್ಕೆ ಹೇಳ್ತಾರೆ, ಸರ್ವದ್ವಾರೇಷು ದೇಹೇಸ್ಮಿನ್ ಪ್ರಕಾಶ ಉಪಜಾಯತೆ. ನಮ್ಮ ದೇಹದಲ್ಲಿ ಯಾವಾಗ ಪ್ರಕಾಶ ಶುರುವಾಗುತ್ತಲ್ಲ ಸತ್ವಗುಣ ಜಾಸ್ತಿಯಾಗಿದೆ ಅಂತ ಅರ್ಥ. ರಘುತ್ತಮ ಸ್ವಾಮಿಗಳು ಅಂತ ಸಿದ್ಧ ಪುರುಷರು, ಎಲ್ಲಾ ಜ್ಞಾನ ಗುರುಗಳ ಅನುಗ್ರಹ ಬೇರೆ ಮಾಡಿಬಿಟ್ರಲ್ಲ. ಗುರುಪ್ರಸಾದೋ ಬಲವಾನ್ ನ ತಸ್ಮಾತ್ ಬಲವತ್ತರ, ಒಳ್ಳೆ ಅನುಗ್ರಹ, ಎಲ್ಲ ಅರ್ಥ ಆಗಲಿಕ್ಕೆ ಶುರುವಾಯ್ತು. 4 ದಿವಸ ಆಯ್ತು, ಒಂದು ಅರ್ಥ ಆಗಲಿಲ್ಲಂತೆ ಯಾವುದೋ. ಅವತ್ತು ರಾತ್ರಿ ಗುರುಗಳು ಬರ್ತಾರೆ, ಮತ್ತೆ ಹೇಳಿದ್ರಂತೆ ಈ ಇಲ್ಲಿದೆ ಓದಿ ಅಂತ ಹೇಳಿದ್ರಂತೆ, ಮತ್ತೆ ಹೇಳ್ತಾರೆ
ಇನ್ಮೇಲೆ ನಿಮಗೆ ಅರ್ಥ ಆಗದ ಪ್ರಶ್ನೆ ಬರಬಾರ್ದು ಅಂತ ಹೇಳ್ಬಿಟ್ಟು ಬೂದೋಯ್ತು. ಇವತ್ತು ಬಂದು ಎಳೆದ ಇನ್ಮೇಲೆ ಎಲ್ಲ ಅರ್ಥ ಆಗಿದೆ, ಸೆಕೆಂಡ್ ಸ್ಟೇಜ್ ಅದು ಬೂದೋಯ್ತು. ಇದೆಲ್ಲ ಬ್ರಹ್ಮಸೂತ್ರದ ಅರ್ಥ. ಪ್ರಧಾನವ ದೇವಿ ತದುಕ್ತ ಬ್ರಹ್ಮಸೂತ್ರ. ನೀವು ಸಾವಿರ ಓದಿ ಗುರು ಅನುಗ್ರಹ ಇಲ್ಲ, ಏನು ಅರ್ಥ ಆಗುತ್ತೆ? ನಿಮಗೆ ಅನುಗ್ರಹ ಇದೆ, ಪಟಪಟ ಕೇಳಿದ್ದೆಲ್ಲ ಅರ್ಥ ಆಗುತ್ತೆ. ಗುರು ಅನುಗ್ರಹ ಭಾರಿ ದೊಡ್ಡದು. ಅದಕ್ಕೆ ಟೀಕಾರ ಹೇಳುತ್ತಾರೆ, ನ ಶಬ್ದಾಬ್ಧೋ ಗಾಢಾಹ ನಚ ನಿಗಮಚರ್ಚಾಸು ಚತುರಾಹ ನಚ ನ್ಯಾಯೇ ಪ್ರೌಢಾಹ ನಚ ವಿದಿತ ವೇದ್ಯಾಪಿ ವಯಂ ಪರಂ ಶ್ರೀಮತ್ ಪೂರ್ಣ ಪ್ರಪದಿ ಗುರು ಕಾರುಣ್ಯ ಸರಣಿಂ ಪ್ರಪನ್ನಾಹ ಮಾನ್ಯಾಸ್ಮ ಕಿಮಪಿ ಚ ವದಂತೋಪಿ ಮಹತಾಂ. ನಾವು ಓದಿ ಪಂಡಿತನಾಗಿಲ್ಲ, ಗುರು ದಯೆಯಿಂದ ಪಂಡಿತನಾಗಿದ್ದೇನೆ ಅಂತ ಹೇಳ್ತಾರೆ. ಹರಿಕಥಾನುಸಾರ ಗುರುಗಳ ಕರುಣದಿಂದ ಆಪರಿತು ಪೇಳುವೆ. ನಾನು ಓದಿ ಬರೀತೇನೆ ಅಂತ ಹೇಳಿ ಬುದ್ಧಿ ವಿದ್ಯಾಬಲದಿ ಪೇಳಿದ ಶುದ್ಧ ಕಾವ್ಯವಿದಲ್ಲ. ನಾನು ಬುದ್ಧಿಯಿಂದ ಹೇಳಿದ್ದಲ್ಲ, ವಿದ್ಯೆಯಿಂದ ಹೇಳಿದ, ಅನುಗ್ರಹದಿಂದ ಹೇಳಿದ್ದು ಅಂತ ಹೇಳ್ತಾರೆ. ಅನುಗ್ರಹದಿಂದ ಹೇಳಿದ್ರೆ 100% ಅಮೃತ, ಇದಾದ್ರೆ ಮಿಕ್ಸ್ ಆಗಬಹುದು. ಆ ದೃಷ್ಟಿಯಿಂದ ಗುರು ಅನುಗ್ರಹ ತಿಳ್ಕೋಬೇಕು. ರಘುತೋಷ ಅನುಗ್ರಹ ಅವರೇ ಬರೆದು ಬಿಡ್ತಾರೆ. ನಮ್ಮ ಗುರುಗಳು ಎಂಥವರು ಅಂತ ಕೇಳಿದರೆ ಪ್ರಧಾನ ಸೂತ್ರ ಪ್ರತಿಪಾದ್ಯ ಭಾವ. ಪ್ರಧಾನ ಸೂತ್ರಗಳು ಹೇಳಿದ್ದಾರಲ್ಲ ಅದನ್ನು ತೋರಿಸಿದ್ದಾರೆ ನನಗೆ ಅಂತ ಹೇಳ್ತಾರೆ. ಅಷ್ಟು ಸಿದ್ಧಿ ಬಂತು, ಪ್ರಕಾಶ ಬಂತು, ಸತ್ವಗುಣ ಬಂತು. ಆಮೇಲೆ ಕಥೆ ನಮಗೆ ಗೊತ್ತು. ಅವರು ಆಮೇಲೆ ನೋಡ್ತಾರೆ, ಸತ್ಯ ಪಾಠ ಹೇಳ್ತಾರೆ, ಭಾರಿ ಚೆನ್ನಾಗಿ ಹೇಳ್ತಾರೆ. ಸುಧಾ ಪಾಠ ಹೇಳ್ತಾರೆ, ಎಲ್ಲರಿಗಿಂತ ಚೆನ್ನಾಗಿ ಹೇಳ್ತಾರೆ. ಸುದ್ದಿ ಹೋಗ್ತಾ ಇತ್ತು ಪಾಪ ಆಚಾರ್ಯರಿಗೆ, ಕೊನೆ ಎಲ್ಲಿಗೆ ಹೋಯ್ತು ಗೊತ್ತಾ? ವರದರಾಜ ಆಚಾರ್ಯಿಂದ ಚೆನ್ನಾಗಿ ಹೇಳ್ತಾರೆ ಅಂತ ಕಥೆ ಮುಗಿದೋಯ್ತು. ಅವ್ರು ನೋಡಿದ್ರೆ ಸೀನಿಯರ್ ಮೋಸ್ಟ್ ಪಂಡಿತರು ಮಠದಲ್ಲಿ, ಇವ್ರು ನೋಡಿದ್ರೆ ಜೂನಿಯರ್ ಮೋಸ್ಟ್ ಇವರು, ಅವರಿಗೆ ಚೆನ್ನಾಗಿ ಹೇಳ್ತಾರೆ. ಆಗ ಅವರಿಗೆ ದೊಡ್ಡ ಅಹಂಕಾರ ಎಷ್ಟೇ ಇದ್ರು ಕೂಡ ವಿದ್ವತ್ ಇತ್ತಲ್ಲ ಅದು ಭಾರಿ ಮುಖ್ಯ. ವಿದ್ವಾನೇವ ವಿಜಾನಾತಿ ವಿದ್ವಜ್ಜರ ಪರಿಶ್ರಮ. ಕುತೂಹಲ ಆಯ್ತು, ಶಿಷ್ಯನ ಕಳಿಸ್ಕೊಟ್ರು, ಹೇಗೆ ಹೇಳ್ತಾರೆ ಕೇಳ್ಕೊಂಬನ್ನಿ ಅಂತೆ. ಅವ್ರು ಬಂದು ಹೇಳಿದ್ರು, ಅವ್ರು ಹೇಳೋದು ಜನ ಹೇಳೋದು ಹೌದು, ಭಾರಿ ಚೆನ್ನಾಗಿ ಹೇಳ್ತಾರೆ ಪಾಠ, ನಿಮಗಿಂತೂ ಚೆನ್ನಾಗಿ ಹೇಳ್ತಾರೆ ಅಂತ ಹೇಳಿ. ಆಗ ಅವರಿಗೆ ಭಾರಿ ಆಶ್ಚರ್ಯ ಆಯ್ತು.